சஞ்சீவயத்யகிலசக்திஹரஸ்வரம்ணாஹஸ்தரணவணத்வாதீன் பிராணாம் நமோ பகவதே புருஷாய யஸ்மாத்ரம்ஹேந்திரருத்ராதிதேவதானாம் ஸ்ரீயோபிச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. வசது ஸ்ரீமத் ஆனந்த தீர்த்தேந்திர்னோ ஹிருதம்பரே யத்வசந்திரிகா ஸ்வாந்த சந்தாபம் விநிகுந்தன் சர்வோத்தமோ விஷ்ணுரசோ ரமா ச ப்ரஹ்மா ச வாயுஷ்ச ததீய பத்ன்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. நாராயணாய பரிபூர்ண குணார்ணவாய விஸ்வோதயஸ்திலயோன்நியதி பிரதாய ஞானப்பிரதாய விபுதாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் குஹுமாத்யமீஷம் வந்தே பவத்க்னமவராசுர சித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரமபவித்ரவாத ஸ்ரீமன் மகாபாரதத்தில் ಹೇಗೆ ಭಗವಂತನಾದ ಶ್ರೀಕೃಷ್ಣ ವನವಾಸವನ್ನು ಮಾಡ್ತಕ್ಕಂಥ ಪಾಂಡವರ ಬಳಿಗೆ ಸ್ವತಃ ತಾನೇ ಬಂದು ಅವರನ್ನೆಲ್ಲ ಕೂಡ ಸಮಾಧಾನ ಪಡಿಸಿದ್ದಾನೆ. ಆ ಮೂಲಕ ಮತ್ತೆ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ, ನಮ್ಮ ದ್ರೌಪದಿ ನಿನಗೆ ಯಾರು ಇಷ್ಟು ಅಪಚಾರವನ್ನು ಮಾಡಿದರಲ್ಲ ಅವರೆಲ್ಲರ ಹೆಂಡಂದಿರು ಸಹ ಮುಕ್ತ ಕೇಶಿಯರಾಗಿ ತಮ್ಮ ಪತಿಗಳ ಶವವನ್ನು ಆಲಿಂಗನ ಮಾಡಿಕೊಂಡು ದುಃಖ ಪಡೋದನ್ನು ನಾನು ನಿನಗೆ ತೋರಿಸ್ತೇನೆ ಅಂತೇಳಿ ಪರಮಾತ್ಮ ಶಪಥವನ್ನು ಮಾಡಿದ್ದಾನೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶ. ದ್ರೌಪದಿಗೆ ಮಾಡಿದ ಅವಮಾನವನ್ನು ಕೃಷ್ಣ ಸಹಿಸಲಿಲ್ಲ ಅನ್ನೋದು ಬಹಳ ಮುಖ್ಯವಾದ ಅಂಶ. ದ್ರೌಪದಿಗೆ ಆದ ಅವಮಾನವನ್ನು ಕೃಷ್ಣ ಸಹಿಸಲಿಲ್ಲ ಅನ್ನೋದಕ್ಕೆ ಏನು ಅರ್ಥ ಅಂದ್ರೆ ಹೇಳ್ತಾರೆ, ದ್ರೌಪದಿ ಭಾವಿ ಸರಸ್ವತಿ ಅಂದರೆ ವಿದ್ಯಾಭಿಮಾನಿನಿ, ವಿದ್ಯಾದೇವತೆ. ವಿದ್ಯೆಗೆ ಯಾರು ಅವಮಾನವನ್ನು ಮಾಡ್ತಾರೋ ಭಗವಂತ ಅವರನ್ನು ಎಂದೂ ಕ್ಷಮಿಸೋದಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಬೇರೆ ಎಲ್ಲ ತಪ್ಪುಗಳಿಗೂ ಸಹ ಸಣ್ಣ ಪುಟ್ಟ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ, ದೊಡ್ಡ ದೊಡ್ಡ ತಪ್ಪುಗಳು ಶಿಕ್ಷೆ ಕೊಟ್ಟು ಉದ್ಧಾರ ಮಾಡ್ತಾನೆ ಕೊನೆಗೆ. ಆದರೆ ಕೆಲವು ಮೂಲಭೂತ ತಪ್ಪುಗಳಿವೆಯಲ್ಲ, ಅಂಥ ತಪ್ಪುಗಳಿಗೆ ಅಕ್ಷಮ್ಯ ಅಪರಾಧ ಅಂತ ಕರೀತಾರೆ. ಅಂತ ಅಕ್ಷಮ್ಯ ಅಪರಾಧದಲ್ಲಿ ದ್ರೌಪದಿಯನ್ನ ಕೆಣಕಿದ್ದನ್ನ ಪರಮಾತ್ಮ ಪರಿಗಣನೆ ಮಾಡ್ತಾ ವಿದ್ಯಾದ್ರೋಹಿಗಳಾದ ಅವರನ್ನ ನಾನು ಸರ್ವನಾಶವನ್ನು ಮಾಡ್ತೇನೆ ಅಂತೇಳಿ ಪರಮಾತ್ಮ ವಚನ ನೀಡ್ತಾ ಇದ್ದಾನೆ. ಅದು ಒಂದು ದೊಡ್ಡ ಘಟ್ಟ. ಈ ಮೂಲಕವಾಗಿ ಕೃಷ್ಣ ಆ ರೀತಿ ಮಾಡಲಿಕ್ಕೆ ಕಾರಣ ಎಷ್ಟು, ತಾನು ವಿದ್ಯಾಪ್ರಿಯ ಪರಮಾತ್ಮ, ಸಕಲ ವೇದ ವಿದ್ಯಾ ಪ್ರತಿಪಾದ್ಯನಾದವನು, ಆದ್ದರಿಂದಲೇ ಅದರ ಮೇಲೆ ಅಷ್ಟ ತನಗೆ ಆಧಾರ ಅಂತ ಹೇಳೋದಕ್ಕೆ ಇದು ದೃಷ್ಟಾಂತ. ಅಷ್ಟು ಮಾಡಿ ನಾನಿದ್ರೆ ಇದೆಲ್ಲ ಆಗ್ತಿರಲಿಲ್ಲ, ಆ ಸಾಲ್ವನ ಜೊತೆ ಯುದ್ಧಕ್ಕೆ ಹೋಗಿದ್ದೀಗೆ ಎಲ್ಲ ಆಯಿತು ಅಂತೇಳಿ ಪರಮಾತ್ಮ ವಿಷಯಾಂತರವನ್ನು ಮಾಡ್ತಾ ಅಲ್ಲಿ ಸಾಲ್ವನ ಕಥೆ ಹೇಳೋದು ಒಂದು. ಇನ್ನೊಂದು, ಸಾಮಾನ್ಯ ಜನರಿಗೆ ಕೃಷ್ಣ ಓ ಬೇರೆ ಕಡೆ ಮಗ್ನಾಗಿದ್ದ, ಅದಕ್ಕೇನೆ ಬರಲಿಕ್ಕಾಗಲಿಲ್ಲ ಅಂತೇಳಿ ಭ್ರಮೆ ಹುಟ್ಟಿಸ್ತಾ ಇದ್ದ. ದೇವರಿಗೆ ಇಂಥ ಅಸಾಮರ್ಥ್ಯ ಯಾವ ಕಾಲಕ್ಕೂ ಬರೋದಿಲ್ಲ. ದೇಶತಃ ಕಾಲತಃ ಪುಣತಃ ಪೂರ್ಣನಾದವನು ಪರಮಾತ್ಮ. ದೇಶತಃ ಪೂರ್ಣ ಅಂದ್ರೆ ಅವನಿಲ್ಲದ ಜಾಗವೇ ಇಲ್ಲ, ಕಾಲತಃ ಪೂರ್ಣ ಅಂದ್ರೆ ಅವನಿಲ್ಲದ ಕಾಲವೇ ಇಲ್ಲ, ಗುಣತಃ ಪೂರ್ಣ ಅಂದ್ರೆ ಅವನಲ್ಲಿಲ್ಲದೇ ಇರತಕ್ಕಂಥ ಗುಣಗಳೇ ಇಲ್ಲ. ಅಂದಮೇಲೆ ಅಂತ ಪರಮಾತ್ಮನಿಗೆ ಅಸಾಧ್ಯವಾದದ್ದು ಯಾವುದಿದೆ? ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಎಷ್ಟೋ ಜನರು ಹೇಳುತ್ತಾರಲ್ಲ ಕಥೆ, ಭಕ್ತರ ಕಥೆಗಳೊಂದು ಎಷ್ಟೋ ಮೂಢಭಕ್ತರ ಕಥೆಗಳು. ಮೂಢಭಕ್ತರು ದೇವರಿಗೆ ಕಣ್ಣು ಕೊಡ್ತೇವೆ ಅಂತ ಹೇಳುತ್ತಾರೆ, ಏನೋ ಪಾಪ ಇದಾಗ್ತೇವೆ ಅಂತ ಹೇಳುತ್ತಾರೆ. ದೇವರಿಗೆ ನಾವು ಒಂಥರ ಪಿಟಿ ಮಾಡಿದಾಗಾಯ್ತು, ಅದು ಭಕ್ತಿ ಅಲ್ಲ. ಇದು ನಮ್ಮಿಂದ ಸಹಾಯ ತಗೊಂಡ್ರೆ ಅವನೆಂತ ದೇವರಾಗ್ತಾನೆ? ಅವನು ಪೂರ್ಣ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಅವಶಿಷ್ಯತೆ. ಆದ್ದರಿಂದ ದೇವರು ನಮ್ಮಿಂದ ಏನನ್ನೂ ಅಪೇಕ್ಷೆ ಪಡೋದಿಲ್ಲ, ಅವನ ಅಪೇಕ್ಷೆ ಭಕ್ತಿ ಮಾತ್ರ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ ನನ್ನೇನ ಕೇನಚಿ, ಭಕ್ತ್ಯಾ ತು ಅನನ್ಯಯ ಶಕ್ಯ ಅಹಂ ಏವಂ ವಿಧೋರ್ಜುನ. ಭಗವದ್ಗೀತೆಯಲ್ಲಿ ಸ್ವತಃ ಭಗವಂತ ಹೇಳುತ್ತಾನೆ, ನಾನು ಭಕ್ತಿಗೆ ಒಲಿತೇನೆ ಹೊರತು ಬೇರೆದಕ್ಕಲ್ಲ. ಆದ್ದರಿಂದ ಪರಮಾತ್ಮನನ್ನ ನಾವು ಅಸಮರ್ಥ ಅಂತ ಉಪಾಸನೆ ಮಾಡಿದರೆ ಉಪಾಸನೆ ಅಲ್ಲ, ಅದು ಅಸದುಪಾಸನೆ ಅಂತ ಕರೆದಿದ್ದಾರೆ ಶ್ರುತಿಗೀತೆಯಲ್ಲಿ. ಅಸದುಪಾಸನೆ ನಚ ರಮಂತ್ಯಹೋ ಅಸದುಪಾಸನೆಯ ಆತ್ಮಹನಃ ಅನ್ನೋದು ಅಲ್ಲಿಯ ಮಾತು. ಈ ದೃಷ್ಟಿಯಿಂದ ದೇವರನ್ನ ಮೂಢ ಭಕ್ತಿಯಿಂದ ಆರಾಧನೆ ಮಾಡಿದರೆ ಅದು ಆರಾಧನೆ ಅಲ್ಲ, ಅದು ಜ್ಞಾನಪೂರ್ವಕ ಭಕ್ತಿ ಆಗಬೇಕು. ಅದನ್ನು ನಿಜವಾದ ಭಕ್ತಿ ಅಂತ ಕರೀತಾರೆ. ಪಾಂಡವರ ಭಕ್ತಿ ಅಂಥದ್ದು. ಜನಗಳು ಏನ್ ತಿಳ್ಕೊಳ್ಳೋ ತಪ್ಪನ್ನ, ಓ ಕೃಷ್ಣ ಇರಲಿಲ್ಲ ಆದ್ದರಿಂದ ಹಾಗಾಯ್ತು ಅಂತ ತಿಳ್ಕೊಂಡ್ರೆ ಸರಿಯಲ್ಲ. ದೇವರಿಗೆ ಮತ್ತು ಮನುಷ್ಯರೇ ಎಷ್ಟು ಮುಂದುವರೆದಿದ್ದಾನೆ. ಸ್ವಲ್ಪ ದಿವಸಗಳ ಹಿಂದೆ ಹಳ್ಳಿಗಳಲ್ಲೇ ಪೂರ್ತಿ ಕಮ್ಯುನಿಕೇಶನ್ ಆಗ್ತಿರಲಿಲ್ಲ. ನಿಧಾನವಾಗಿ ಪೋಸ್ಟ್ ಎಲ್ಲ ಬಂದ ಮೇಲೆ ಒಂದು ವ್ಯವಸ್ಥೆ ಆಯಿತು. ನ್ಯೂಸ್ ಪೇಪರ್ ಅವರು ಬಂದ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚು ವಿಷಯ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಆದರೆ ರೇಡಿಯೋ ಬಂದ ಮೇಲೆ ಇನ್ನೂ ಬಹಳಷ್ಟು ಬದಲಾವಣೆಗಳಾಯಿತು. ಈ ಟಿವಿ ಬಂದ ಮೇಲೆ ಕೇಳೋದಲ್ಲ ನೋಡೋದಕ್ಕೆ ಶುರು ಮಾಡಿದ ಮನುಷ್ಯ. ಈ ಕಂಪ್ಯೂಟರ್ ಬಂದ ಮೇಲೆ ಅಂತೂ ಗ್ಲೋಬಲ್ ಇದು ಶುರುವಾಯಿತು. ಇಂಟರ್ನೆಟ್ಗಳಿಂದಾಗಿ ಈ ಗ್ಲೋಬಲ್ ಕಾನ್ಸೆಪ್ಟ್ ಡೆವಲಪ್ ಆಗಿ ಭೂಲೋಕದಲ್ಲಿ ಇವತ್ತು ಎಲ್ಲ ಇಡೀ ವಿಶ್ವವೇ ಒಂದು ಹಳ್ಳಿ ಇದ್ದಾಗೆ, ವಿಶ್ವವೇ ಒಂದು ಹಳ್ಳಿ ಇದ್ದಾಗೆ, ಅದು ಹಳ್ಳಿನೇ ಪಟ್ಟಣ ಇದ್ದಾಗೆ ಅಂತ ತಿಳ್ಕೊಂಡ ಕಾಲ ಇತ್ತು. ಅದನ್ನು ಕೂಪ ಮಂದೋಕ ಅಂತ ಕರಿತಿದ್ರಲ್ಲ, ಅದು ಹೋಗಿ ಈಗ ಗ್ಲೋಬಲ್ ಕಾನ್ಸೆಪ್ಟ್ ಬಂದಿದೆ. ಇದು ಸೈನ್ಸ್ ತಿಳಿದವನಿಗೆ ಗ್ಲೋಬಲ್ ಕಾನ್ಸೆಪ್ಟ್ ಬಂದು, ತತ್ವಜ್ಞಾನ ತಿಳಿದವನಿಗೆ ವಸುಧೈವ ಕುಟುಂಬಕಂ, ವಿಶ್ವವೇ ದೇವರಿಗೆ ಕುಟುಂಬವಾದ್ದರಿಂದ ಅವನಿಗೆ ಅಗೋಚರವಾದದ್ದು, ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ನಿಜವಾದ ಉಪಾಸನೆ. ಅಂತ ಉಪಾಸನೆಗಷ್ಟೇ ಪೂರ್ಣ ಫಲ ಕೊಡೋದು. ಪರಮಾತ್ಮ ಅಸುರನ್ನ ಮೋಹನ ಮಾಡಲಿಕ್ಕೋಸ್ಕರವಾಗಿ ಅಂತ ಮಾತುಗಳನ್ನಾಡುತ್ತಾ ದಾರಿ ತಪ್ಪಿಸ್ತಾ ಇದ್ದಾನೆ. ಪಾಂಡವರಿಗೆ ಆ ವಿಷಯದಲ್ಲಿ ಯೋಚನೆ ಇಲ್ಲ, ಅಷ್ಟು ಮಾಡಿದ. ಅಲ್ಲಿ ಒಂದು ಮೂಲಭೂತ ಸಮಸ್ಯೆಗೆ ಒಂದು ಉತ್ತರ ಬೇಕಾಗಿದೆ ನಮಗೆ. ಕೃಷ್ಣನಾಗಲಿ, ವೇದವ್ಯಾಸರಾಗಲಿ, ಪರಶುರಾಮರಾಗಲಿ, ಮೂರು ರೂಪದಿಂದ ಭಗವಂತ ಇದ್ದ ಕಾಲ. ಮೂರು ರೂಪದಲ್ಲಿ ರಾಜಸೂಯಾಗದಲ್ಲಿ ಮೂರು ರೂಪಗಳಿಂದನೂ ಇದ್ದ. ಇಲ್ಲಿ ನೋಡಿದ್ರೆ ಒಂದು ರೂಪದಿಂದನೂ ಬರಲೇ ಇಲ್ಲ. ಅಕ್ಷಯ ವಸ್ತ್ರ ಜಗತ್ತಿಗೆ ಕಾಣಿಸ್ತೇ ಹೊರತು ಕೃಷ್ಣ ಅಲ್ಲಿತ್ತಂದ್ರೆ ಯಾರು ಕಾಣಲೇ ಇಲ್ಲ. ಇದು ಭಾರಿ ಆಶ್ಚರ್ಯ ಕೊಡುವ ಸಂಗತಿ. ಯಾಕೆ ಕೃಷ್ಣ ಹಾಗೆ ಮಾಡದ? ಇರಬಾರ್ದಾಗಿತ್ತೆ ಅಂದ್ರೆ ನಿನ್ನ ಒಂದು ಉತ್ತರ ಕೊಟ್ಟಿದ್ದಂಗೆ ಇದ್ರೆ ಅಲ್ಲಿಗೆ ಮುಗಿಸ್ಬಿಡ್ತಾ ಇದ್ದೆ. ಆ ಶಕುನಿನ ಎಲ್ಲರನ್ನು ತುಂಡು ತುಂಡ ಕತ್ತರಿಸ್ತಾ ಇದ್ದೆ, ಇದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ನಾನು. ಆ ಭೀಷ್ಮರು ಏನ್ ಮಾಡ್ತಾ ಇದ್ರು? ಕೃಷ್ಣ ಕೇಳ್ತಾನೆ. ದ್ರೋಣ ಏನ್ ಮಾಡ್ತಾ ಇದ್ರು? ಈ ಮಾತು ಅರ್ಥ ಮಾಡಿಕೊಂಡ್ರೆ ಭೀಷ್ಮ ದ್ರೋಣರನ್ನು ಆಗಲೇ ಭಗವಂತ ಬುಕ್ ಮಾಡ್ಕೊಂಡಿದ್ದಾನೆ, ಇಟ್ಕೊಂಡ್ಬಿಟ್ಟಿದ್ದಾನೆ ಈಗಾಗಲೇ. ಆ ಹಿಟ್ ಲಿಸ್ಟ್ ಅಲ್ಲಿ ಇರ್ತಾರಲ್ಲ, ಅದಕ್ಕೇನೆ ಭಗವಂತ ಕೊಲಿಸ್ಬಿಡ್ತಾನೆ. ಮಯಾಹತ ಅಂತಂ ಜಹಿ ಮಾಧಿಷ್ಠ, ಅವನು ಕೊಂದು ಬಂದಿದ್ದೇನೆ ಈಗಾಗಲೇ, ಕೊಂದು ಬಿಡು ಅರ್ಜುನ ಅಂತ ಹೇಳಿದ್ದಾನೆ ಎಂದು ಅವರೆಲ್ಲ ಅವರಿಗೆ ಎಷ್ಟೋದೇ ಹೇಳ ತುಂಬಿದ ಸಭೆಯಲ್ಲಿ ಯಾರಿದ್ರು ಅಂತ ಕೇಳುತ್ತಾರೆ. ಭಾರಿ ಅನ್ಯಾಯ ಆಯ್ತು ಅಂತ ಹೇಳಿಬಿಡ್ತಾರೆ. ಯಾರಿದ್ರು ಅಂತ ಕೇಳುತ್ತಾರೆ. ನಾ ಹೆಸರು ಹೇಳುತ್ತಾರೆ. ಏನು ಅವರಿದ್ದ ಹೀಗೆ ಆಯ್ತಾ? ಅವ್ರೇನ್ ಮಾಡ್ತಿದ್ರು ಅಂತಂದು ಕೇಳ್ತಾರೆ. ಇಮಿಡಿಯೇಟ್ ಅವ್ರೇನ್ ಮಾಡ್ತಿದ್ರು? ಅಷ್ಟು ಪ್ರಧಾನ ವ್ಯಕ್ತಿ ಎನ್ಸ್ಕೊಂಡು ಏನ್ ಮಾಡ್ತಾ ಇದ್ದ? ಭೀಷ್ಮದ್ರೋಡ ಏನ್ ಮಾಡ್ತಾ ಇದ್ರು? ಆ ದೃಶ್ಯವನ್ನು ನೋಡ್ತಾ ಕೂತಿದ್ರು ಅಂದ್ರೆ ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅವರನ್ನ ಸಂಹಾರ ಬಾರಿಸಿಬಿಡ್ತಾನೆ, ಬಿಡೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಒಂದು ಕೆಲಸ ಆಯ್ತು. ಈಗ ಎದುರಿಗೆ ಇಲ್ದಿದ್ದಾಗೆ ಮಾಡಿ ಸಂಹಾರ ಮಾಡಿಸ್ಬಿಡಿ, ಇದ್ದಿದ್ರೆ ಅಲ್ಲೇ ಹೊರಗಾಗ್ತಿ. ಯಾರು ಬಂದರೂ ಕೂಡ ನಾನು ಕಥೆ ಮುಗಿಸ್ತಿದ್ದೆ ಅಂತ ಹೇಳಿದ್ವಿ. ಸರಿ, ಇದು ಲೋಕದ ಕಾರಣ ಆಯ್ತು. ಅವ್ರು ಕೃಷ್ಣ ಇರಬಹುದಾಗಿತ್ತಲ್ಲ, ಸರ್ವತಂತ್ರ ಸ್ವತಂತ್ರ ಸರ್ವ ಸಮರ್ಥ, ಯಾಕೆ ಇರಲಿಲ್ಲ ಅಂತ ಕೇಳಿದ್ರೆ ಲೋಕದ ಕಣ್ಣಿಗೆ ಕಾಣಾಗ ಯಾಕೆ ಇರಲಿಲ್ಲ ಅಂತ ಕೇಳಿದ್ರೆ ಹೇಳುತ್ತಾರೆ, ದೊಡ್ಡ ಒಂದು ಧರ್ಮ ಸೂಕ್ಷ್ಮ ಇತ್ತು ಅಂತ ಹೇಳಿದ್ದಾರೆ. ಈ ಪುಣ್ಯ ಪಾಪದ ವ್ಯವಸ್ಥೆ ಪರಮಾತ್ಮ ಯಾವಾಗಲೂ ಬ್ಯಾಲೆನ್ಸ್ ಮಾಡ್ತಾ ಇರ್ತಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ದಕ್ಕಬೇಕು ಅಷ್ಟು ಪುಣ್ಯ ದಕ್ಕಬೇಕು, ಹೆಚ್ಚು ದಕ್ಕಾಗಿಲ್ಲ, ಕಡಿಮೆ ಆಗಬಾರದು, ಹೆಚ್ಚಾಗಬಾರದು. ಅದು ಒಂದು ಭಗವಂತನ ನಿಯಮ. ಅದು ಈ ಸಂಭವಗಳು ಕೊಡಬೇಕಾದ್ರೆ ಪೈ ಟು ಪೈ ಲೆಕ್ಕ ಹಾಕಿ ಕೊಡ್ತಾರೆ. ಒಂದು ಹತ್ತು ಹೆಚ್ಚು ಕಡಿಮೆ ಕೊಡಕ್ ಆಗೋದಿಲ್ಲ, ಎಷ್ಟಿದ್ರೆ ಅಷ್ಟೇ ಕೊಡಬೇಕು ಹೊರತು ಕಡಿಮೆ ಕೊಟ್ಟರು ಎಷ್ಟು ಬೇಕು ಯಾಕೆ ಕಡಿಮೆ ಕೊಟ್ಟಿರಿ ಅಂತ ಕೇಳ್ತಾರೆ. ಬಿಡು, ಆಡಿಟ್ ಅಬ್ಜೆಕ್ಷನ್ ಬರುತ್ತೆ, ಯಾಕೆ ಕಡಿಮೆ ಕೊಟ್ಟರಿ ನೀವೀಗ, ಹೆಚ್ಚು ಕೊಟ್ಟರು ಅಬ್ಜೆಕ್ಷನ್ ಬರುತ್ತೆ. ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಈ ಹಣಕಾಸಿನ ವ್ಯವಹಾರ ಹೇಗೆ ಸರ್ಕಾರಿ ಲೆಕ್ಕದೊಳಗೆ ಸಾರ್ವಜನಿಕ ಸಂಸ್ಥೆಗಳೊಳಗೆ ಪೈ ಟು ಪೈ ಅಕೌಂಟ್ ಆಗಬೇಕು. ಪುಣ್ಯ ಪಾಪ ಅನ್ನೋದು ಒಂದು ಫ್ರಾಕ್ಷನ್ ಆಫ್, ಇದು ಕೂಡ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಆಗಬಾರದು. ಯಾರ್ಯಾರು ಎಷ್ಟೆಷ್ಟು ಪುಣ್ಯ ಬರಬೇಕು ಅಷ್ಟು ಬರಲೇಬೇಕು. ಹೆಚ್ಚು ಪುಣ್ಯ ಇದ್ರೆ ಕಡಿಮೆ ಆಗಬೇಕು, ಕಡಿಮೆ ಇದ್ರೆ ಹೆಚ್ಚಾಗಬೇಕು. ಪಾಪನೂ ಹಾಗೇನು, ಇದು ಭಗವಂತನ ನಿಯಮ. ಇಲ್ಲಿ ಏನಾಗಿದೆ, ಈಗ ಧರ್ಮರಾಜಾದಿಗಳಿಗೆ ರಾಜಸ್ವಯಾಗವನ್ನು ಧರ್ಮರಾಜ ಮಾಡಿದನಲ್ಲ, ಆತನ ಪುಣ್ಯ ಆತನ ಯೋಗ್ಯತೆಯನ್ನು ಮೀರಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ದ. ಆತನ ಯೋಗ್ಯತೆ ತುಂಬಾ ಮೇಲೆ ಹೋಗಿದ್ದನು ಧರ್ಮರಾಜ ರಾಜಸ್ವಯಾಗವನ್ನು ಮಾಡಿದ್ದರಿಂದ. ಯಾತಕ್ಕೆ ಅಂದ್ರೆ ರಾಜಸ್ವಯಾಗವನ್ನು ಸರಿಯಾಗಿ ಮಾಡತಕ್ಕಂಥ ಅರ್ಹತೆ ಇರೋದು ಯಾರಿಗೆ ಅಂದ್ರೆ ಬ್ರಹ್ಮ ಪದವಿ ಬರತಕ್ಕಂಥವರಿಗೆ ಮಾತ್ರ, ವಿಜಿಗಳಿಗೆ ಮಾತ್ರ. ಅದಿಲ್ಲದೆ ಇದ್ದವರಿಗೆ ಮಾಡಬಾರ್ದು. ಕಾರಿನ ಸ್ಪೀಡಲ್ಲಿ ನೀವು ಟ್ರ್ಯಾಕ್ಟರ್ ಓಡಿಸಿಬಿಟ್ರೆ ಗತಿ ಏನಾಗಬೇಕು? ಸಾಧ್ಯ ಇಲ್ಲ. ಕಾರಿನ ಸ್ಪೀಡ್ ಅಂತ ಒಂದಿದೆ, ಅದು ಪ್ಲೇನ್ ಸ್ಪೀಡ್ ಬೇರೆ ಇದೆ. ಆ ಸ್ಪೀಡಲ್ಲಿ ಬೇರೆ ಮನುಷ್ಯ ಹೋದ ಅಂದ್ರೆ ಕತೆ ಅಂತ. ಅವ್ರು ಭಾಳ ಫಾಸ್ಟ್ ಆಗಿ ಯಾರೋ ಹೋಗ್ತಿರ್ತಾರೆ, ನೋಡ್ತಾರೆ ಅಷ್ಟು ಜ್ವರ ಹೋದ್ ನೋಡಿ ತಷ್ಟ ಬಿಡ್ತಾನಲ್ಲಿ ಅಂತ ಬಿದ್ದೇ ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಅದು ಹೋಗೋ ಸ್ಪೀಡ್ ಅಲ್ಲ, ಸಾಯೋ ಸ್ಪೀಡ್ ಅದು. ಅದೇ ರೀತಿಯಲ್ಲಿ ಕೆಲವು ಪುಣ್ಯ ಕಾರ್ಯಗಳನ್ನು ನಾವು ನಮ್ಮ ಯೋಗ್ಯತೆಯನ್ನು ಗಮನಿಸಿ ಮಾಡಬೇಕೇ ಹೊರತು ಬಿಟ್ಟು ಮಾಡಲಿಕ್ಕೆ ಬರೋದಿಲ್ಲ. ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮಗೆ ಅಂಥದ್ದೆಲ್ಲ ಅರ್ಥ ಆಗೋದಿಲ್ಲ. ಮೊದಲೇ ನರಪೇತಲ ದಿವಸಕ್ಕೆ ಒಂದು 20 ಔಷಧಿ ತಗೋಬೇಕು, ನಾನು ವಿಷ್ಣು ಪಂಚಕ ಮಾಡ್ತೀನಿ ಅಂತ ಕುತ್ಕೊಂಡ್ರೆ 2 ದಿವಸಕ್ಕೆ ಹೋಗಿಬಿಟ್ಟಿರ್ತಾರೆ. ಇವಾಗ ಸಾಧ್ಯ ಇಲ್ಲ ಅವರು. ಯಾಕೆ? ಅದು ನಿರಾಹಾರ ಮಾಡಬೇಕು. 5 ದಿವಸ ಮಾಡೋ ಶಕ್ತಿ ಅವನಿಗಿದೆಯಾ? ಇಲ್ಲದೇ ಇಲ್ಲ. ಅದನ್ನ ಮಾಡ್ಲಿಕ್ಕೂ ಹೋಗಬಾರ್ದು. ಅವನು ಬಿಟ್ಟರೆ ಪಾಪ ಅಲ್ಲ, ಮಾಡಿದರೆ ಪಾಪ. ಅವನು ಮಾಡಿಕೂಡದನ್ನು ಕೆಲವು ಯಾವುದನ್ನು ನಹಿ ಅಶಕ್ಯ ಶಾಸ್ತ್ರ ಚೋದನ ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವನ ಸಂಶಯ. ಅಯೋಗ್ಯವನ್ನು ಬಯಸ್ತಾನೆ, ಅಲ್ಲದನ್ನ ಬಯಸಿದ ಮನುಷ್ಯ ಎಂದೂ ಉದ್ಧಾರವಾಗೋದಿಲ್ಲ, ಅವನು ಹಾಳಾಗಿ ಹೋಗ್ತಾನೆ. ಇದು ಧರ್ಮರಾಜ ನಿಜವಾದ ಅರ್ಥದಲ್ಲಿ ತುಂಬಾ ಸಾತ್ವಿಕ. ಆದರೆ ಯಾವಾಗ ಮನುಷ್ಯ ಏನಾಗ್ತಾನೋ ಗೊತ್ತೇನು, ಯಾವುದೋ ಕಾಲಕ್ಕೆ ಟೆಂಪ್ಟ್ ಆಗಿಬಿಡ್ತಾನೆ. ತನ್ನ ಇತಿಮಿತಿಗಳು ಗೊತ್ತಿದ್ರು ಕೂಡ ಅದನ್ನು ಮರೆತು ಬಿಟ್ಟು ಕೆಲವು ಹೇಳ್ತಾ ಉತ್ಸಾಹ ಕೆಲಸ ಮಾಡಿಬಿಡ್ತಾನೆ, ನೆಲ ಹಿಡಿದ್ಬಿಡ್ತಾರೆ. ಆಮೇಲೆ ಯಾರೋ ಊಟ ಕೂತಿರ್ತಾರೆ, ಅವಾಗ ತಿನ್ನೋರು ತಾನು ತಿನ್ನ ಹಾಕ್ಬಿಡ್ತಾನೆ ಪಾಪ. ಆಮೇಲೆ ಡಯಾಬಿಟಿಸ್ ಮೊದಲೇನೆ ನೆಲ ಹಿಡಿದು ಬಿಡ್ತಾರೆ. ಹಾಗೆ ಯಾಕಂದ್ರೆ ಅವರೆಲ್ಲ ಇದ್ರೆ ಒತ್ತಾಯ ಮಾಡಿದ್ರು ತಿಂದುಬಿಟ್ಟೆ ಅಂತ ಹೇಳಿಬಿಡ್ತಾರೆ. ಆ ಕಾಲಕ್ಕೆ ಟೆಂಪ್ಟ್ ಆಗಿಬಿಡುತ್ತೆ. ಎಷ್ಟೋ ಜನ ಗೊತ್ತಿಲ್ಲದೆ ತಪ್ಪು ಮಾಡೋದ್ರೆ ಗೊತ್ತಿದ್ದು ಮಾಡಿಬಿಡ್ತಾರೆ. ಆಮೇಲೆ ಕೇಳಿದ್ರೆ ಹೇಳ್ತಾರೆ ಹೌದು, ಅದು ಬಂದವ್ರು ಒತ್ತಾಯ ಮಾಡಿದ್ರೆ ಮೊದಲು ಹೇಳ್ತಾನೆ. ಅಂದ್ರೆ ನಾನು ಆಸೆ ಪಟ್ಟು ಬಿಟ್ಟೆ ಅಂತ ಕೊನೆಗೆ ಒಪ್ಕೊಂಡ್ಬಿಡ್ತಾನೆ. ಧರ್ಮರಾಜ ರಾಜಿಯಾಗ ತನಗಲ್ಲ ಅಂತ ತಿಳ್ಕೊಂಡಿದ್ದರೆ ಏನ್ ಮಾಡಬೇಕಾಗಿತ್ತ? ತಾನು ಕೊಡೋದಲ್ಲ, ಭೀಮಸೇನನ್ನ ಕೂಡಿಸಿ ಮಾಡಿಸ್ಬೇಕಾಗಿತ್ತು. ಅದು ಸರಿಯಾದ ಕರ್ತವ್ಯ. ಆದ್ರೆ ಧರ್ಮರಾಜ ತಾನೇ ಕೂತು ಮಾಡಿದನಲ್ಲ, ಆ ಪುಣ್ಯ ಬಂದಿದೆ ಆತನಿಗೆ, ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಆತನಿಗಿಲ್ಲ. ಇದು ಒಂದು. ಅದರ ಜೊತೆಗೆ ಅರ್ಜುನಾದಿಗಳಿಗೂ ಕೂಡ ಸ್ವಲ್ಪ ಪುಣ್ಯ ಜಾಸ್ತಿ ಆಗಿದೆ. ಆತ ತನ್ನ ಇತಿಮಿತಿಗಳನ್ನು ಮೀರಿ ಹೆಚ್ಚು ಪುಣ್ಯ ಮಾಡಿದ್ದಾನೆ. ಎಲ್ಲ ಪುಣ್ಯವಾದ ನಮಗಿದು ಎಲ್ಲಿ ಅರ್ಥ ಆಗುತ್ತೆ ಗೊತ್ತಾ? ಇರೋದು ಕ್ಲರ್ಕ್ 20 ಮನೆ ಖರ್ಚು ಬಾಡಿ ಕೊಟ್ಟಿದ್ದಾನೆ ಅಂದ್ರೆ ಕಷ್ಟ ಹಿಡ್ಕೊಂಡು ಶುರು ಮಾಡಿದ್ದಾನೆ. ಎಲ್ಲಿಂದ ಬಂದು ದುಡ್ಡು ಅಂತ ಕೇಳುತ್ತೆ. ಎಲ್ಲಿಂದ ಬಂದು ಸಂಬಳ ಅಂತ ದೇವರಾಣೆ ಬರೋದಿಲ್ಲ ಅಷ್ಟೇ, ನಿನಗೆ ಬೇರೆ ತಗೊಂಡಿದ್ದೆ, ಅದು ಅನ್ಯಾಯ ಅಂತ ಹೇಳ್ತಾರಲ್ಲ. ಆಸೆ ಇವತ್ತು ಅದು ಹೇಗೆ ಪ್ರತಿಯೊಂದನ್ನು ಅಕೌಂಟ್ ಮಾಡಬೇಕೋ ಪುಣ್ಯವನ್ನು ಅಕೌಂಟ್ ಮಾಡಬೇಕು. ಆ ಪುಣ್ಯ ಆ ಗಡಿ ಅದರಲ್ಲಿ ಬಂದಿದ್ದು ಅದು ಒಪ್ಪಿಸ್ಬೇಕಾಗಿತ್ತು, ತಾವು ತಿಳ್ಕೊಬೇಕಾಗಿತ್ತು, ತಿಳ್ಕೊಳ್ಳಿಲ್ಲ. ಆ ಹೆಚ್ಚು ಪುಣ್ಯ ಸೇರ್ಕೊಂಡು ಬಿಟ್ಟಿದ್ದು. ಆ ಪುಣ್ಯ ಹೋಗದೆ ಹೋದ್ರೆ ಅದು ಹೆಚ್ಚು ಅನ್ನ ಹೇಗೆ ಅಜೀರ್ಣವಾಗುತ್ತೋ ಹೆಚ್ಚು ಪುಣ್ಯ ಹೇಗೆ ಅಜೀರ್ಣವಾಗುತ್ತೆ ಅಂತೇಳಿ. ಹೆಚ್ಚು ಅನ್ನ ತಿಂದ್ರೆ ಹೇಗೆ ಅಜೀರ್ಣಿಸಿಕೊಳ್ಳಕ್ಕಾಗದೇನೆ ಅವನು ಅನೇಕ ವಿಧವಾದ ಹೇಳ್ತಾರೆ ಶಾಸ್ತ್ರದಲ್ಲಿ, ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂಚ ಅತಿಭೋಜನಂ. ಆರೋಗ್ಯ ಕೆಡುತ್ತೆ, ಆಯುಷ್ಯ ಹೋಗುತ್ತೆ, ಅಪುಣ್ಯಂ ಲೋಕವಿದ್ವಿಷ್ಟಂ. ಜನನು ಬೈತಾರೆ, ದನ ತಿಂದ ತಿಂದಾನೆ ಜನನು ಬೈತಾರೆ. ಪುಣ್ಯ ಅಂತೂ ಬರೋದೇ ಇಲ್ಲ, ಕೊನೆಗೆ ಸ್ವರ್ಗಲೋಕನೂ ಸಿಗೋದಿಲ್ಲ. ಅತಿ ಅನ್ನ ಅನ್ನೋದು ಹೇಗೆ, ಅತಿ ಭೋಜನ ಅನ್ನೋದು ಅನರ್ಥಕರವೋ, ಅತಿ ಪುಣ್ಯನೂ ಅನರ್ಥಕರ. ಅದು ಪುಣ್ಯ ಮಾಡದೇ ಇರೋದು ಎಷ್ಟು ತಪ್ಪೋ, ಹೆಚ್ಚು ಪುಣ್ಯ ಮಾಡೋದು ಅಷ್ಟೇ ತಪ್ಪು ಅಂತ ಹೇಳಿ. ಇನ್ನೂ ಅರ್ಥ ಆಗಬೇಕಾದ್ರೆ ಈ ಓವರ್ ವೋಲ್ಟೇಜ್ ಅಂತೇವಲ್ಲ, ಹಾಕಿ ಸಣ್ಣ ಇದಕ್ಕೆ ಓವರ್ ಎಲ್ಲ ಡಬ್ ಅಂತ ಹೋಗ್ಬಿಡುತ್ತೆ. ಎಷ್ಟೋ ಜನ 10-26 ಬೆಲೆ ಬಾರದ ಟಿವಿನ ಕಳ್ಕೊಂಡ್ಬಿಟ್ಟಿರ್ತಾರೆ. ಇದ್ದಕ್ಕಿದ್ದಾಗ ಬಂದ ತಕ್ಷಣ ನಮ್ಮನೇಲಿ ಹೋಯ್ತು, ಟಿವಿ ನಮ್ಮಲ್ಲಿ ಹೋಯ್ತು ಅಂತಿರ್ತಾರೆ. ಯಾಕೆ? ಆ ವೋಲ್ಟೇಜ್ ತುಂಬಾ ಜಾಸ್ತಿ ಹೋಗಿತ್ತು, ಕರೆಂಟ್ ಹೋಗಿತ್ತು, ಕಾಯ್ತಾ ಇದ್ರು ಬಂತು, ವೋಲ್ಟೇಜ್ ಜೋರಾಗಿ ಬಂತು, ಹೊರಟೋಯ್ತು. ಅದನ್ನ ನಿಲ್ಲಿಸದೆ ಹೋದ್ರೆ ಎಷ್ಟು ಅಪಾಯ ಇದೆ. ಕರೆಂಟ್ ಬಂದಿದ್ದು ಸ್ವಲ್ಪ ಹೆಚ್ಚು, ಆದ್ರೆ ಹೋಗಿದ್ದು ಬೆಲೆ ಬಾಳತಕ್ಕಂತಹ ಒಂದು ಎಲೆಕ್ಟ್ರಾನಿಕ್ಸ್ ಗುಡ್ಸೆಲ್ಲ ತಿನ್ಸಲ್ಲ ಹೋಗಿದೆ. ಆ ತರಹ ಪುಣ್ಯ ಅನ್ನೋದು ಅಧಿಕವಾಗಬಾರದು. ಇನ್ನು ನಮ್ಮ ಲೋಕದಲ್ಲಿ ಓವರ್ ಸ್ಪೀಡ್ ಅನ್ನೋ ಕಾನ್ಸೆಪ್ಟ್ ಇದೆ. ಓವರ್ ಸ್ಪೀಡ್ ಅಂದ್ರೆ ಡೇಂಜರಸ್, ಓವರ್ ಸ್ಪೀಡು ಅಧಿಕ ಪುಣ್ಯ, ಇವು ಹೆಚ್ಚು ವೋಲ್ಟೇಜ್, ಎಲ್ಲ ಒಂದೇ ರೀತಿಯಾದ ಮಾತುಗಳು. ಅದನ್ನು ಬ್ಯಾಲೆನ್ಸ್ ಮಾಡದೆ ಹೋದ್ರೆ ಅದು ಅವರಿಗೆ ಅಪಾಯ ಉಂಟು. ಯಾರು ಪುಣ್ಯ ಮಾಡಿರ್ತಾರೋ ಅವರಿಗೆ ಅಪಾಯ ಇದೆ, ಅದಕ್ಕೆ ಪರಿಹಾರ ಮಾಡಬೇಕು. ಧರ್ಮರಾಜನಿಗೆ ಅಂತ ಪುಣ್ಯ ಬಂದಿದೆ, ಅಜ್ಜುರಾದಿಗಳಿಗೆ ಅಂತ ಪುಣ್ಯ ಬಂದಿದೆ. ಆ ಪುಣ್ಯವೆಲ್ಲ ಹೋಗಬೇಕಾದ್ರೆ ಅದಕ್ಕಿರೋ ಔಟ್ಲೆಟ್ ಎಲ್ಲಿ ಅಂತ ಕೇಳಿದ್ರೆ, ಅವರೀಗ ತಪ್ಪು ಮಾಡಿದ್ರೆ ಪಾಪ ಬರುತ್ತಲ್ಲ, ಅವರಿಗೆ ಪಾಪ ಇಲ್ಲ, ಪುಣ್ಯ ಡೌನ್ ಆಗ್ತಾ ಹೋಗುತ್ತೆ, ಪುಣ್ಯ ಕಟ್ ಮಾಡ್ತಾ ಹೋಗ್ತಾರೆ. ಆ ಪುಣ್ಯವನ್ನು ಹಾಲು ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾರೆ, ಹಾಗೆ ತರಲಕ್ಕೆ ಬರೋದಿಲ್ಲ, ಸ್ವಲ್ಪ ಚೆಲ್ತಾರೆ, ಅವ ಸರಿಗೆ ಹೋಗುತ್ತೆ. ಎಲ್ಲ ಚೆಲ್ಲೋದಕ್ಕೆ ಸ್ವಲ್ಪ ಚೆಲ್ಲೋ ವ್ಯಾಸ ಎಲ್ಲ ಆಟ, ಸ್ವಲ್ಪ ಕೆಳಗೆ ತಿರ್ದ ಹೋದ್ರೆ ತರಲಕ್ಕೆ ಆಗೋದಿಲ್ಲ, ತುಂಬಿದ್ರೆ ಕೊಡ. ಪೂರ್ತಿ ಹೆಚ್ಚಿದ್ರೆ ಅದ್ರವರೆಗೂ ದುಬಿಟ್ಟರೆ ಮಾಡೋಕ್ಕಾಗೋದಿಲ್ಲ. ಪೂರ್ತಿ ಎಣ್ಣೆ ಇದ್ರೆ ಹೇಗಾದ್ರೆ ಲೆವೆಲ್ ತರ್ತಾನಲ್ಲ, ಆ ಟೈಪು ತರಲೇಬೇಕಾದಂತ ಒಂದು ಅವಶ್ಯಕತೆ ಇದೆ. ಅದನ್ನ ತಿಂದವರಿಗೆ ಅದು ಗೊತ್ತಾಗೋದಿಲ್ಲ, ಅದು ವೈದ್ಯನ ಕೆಲಸ. ರೋಗವನ್ನು ಗುರುತಿಸಿ ಸರಿ ಮಾಡೋದು ವೈದ್ಯನ ಕೆಲಸ. ಭವರೋಗ ವೈದ್ಯನಾದ ಭಗವಂತ ಅವರವರ ಪುಣ್ಯವನ್ನ ಬ್ಯಾಲೆನ್ಸ್ ಮಾಡುತ್ತಾ ಇದ್ದಾನೆ. ರಾಮಾಯಣ ಮಹಾಭಾರತ ಎರಡನೇಲೆಕ್ಕೆ ಅದೇ ಕಾರಣ. ಯಾರ್ಯಾರಿಗೆ ರಾಮಾಯಣದಲ್ಲಿ ಪುಣ್ಯ ಹೆಚ್ಚಾಗಿತ್ತೋ ಅವರೆಲ್ಲ ಇಲ್ಲಿ ದುರ್ಯೋಧನ ಪಕ್ಷ ಸೇರಿಸಿಬಿಟ್ಟು ಪುಣ್ಯ ಕಡಿಮೆ ಮಾಡ್ತಾ ಬರ್ತಾರೆ. ಅಲ್ಲಿ ಸುಗ್ರೀವನ ಪುಣ್ಯ ತುಂಬಾ ಜಾಸ್ತಿ ಆಗಿತ್ತು, ಇಲ್ಲಿ ಕರ್ಣನಾಗಿ ಹುಡುಸಿ ದುರ್ಯೋಧನ ಕಡೆ ಸೇರಿಸಿಬಿಟ್ಟು ಪುಣ್ಯವನ್ನು ಕಡಿಮೆ ಮಾಡಿಬಿಟ್ಟ. ಅಲ್ಲಿ ವಾಲಿಯಾಗಿದ್ದಾಗ ತಪ್ಪು ಮಾಡಿಬಿಟ್ಟ, ವಾಲಿಯಾಗಿದ್ದಾಗ ಆತನ ಪುಣ್ಯನೇ ಕಡಿಮೆ ಆಗೋಯ್ತು, ಲೆವೆಲಿ ಬರಲೇ ಇಲ್ಲ. ಅದಕ್ಕೆ ಅರ್ಜುನನಾಗಿ ಹೋಗಿ ಈ ಕಡೆ ತಂದು ಮತ್ತೆ ಜಾಸ್ತಿ ಮಾಡಿಬಿಡ್ತಾನೆ ಪರಮಾತ್ಮ. ಬ್ಯಾಲೆನ್ಸ್ ಮಾಡೋದು ಪರಮಾತ್ಮನ ವೈಶಿಷ್ಟ್ಯ. ಇದು ಜನ್ಮಾಂತರದಲ್ಲಾದ್ರೆ ಹಾಗೆ ಅದೇ ಜನ್ಮದಲ್ಲೂ ಕೂಡ ಸರಿ ಮಾಡ್ತಾನೆ. ಧರ್ಮರಾಜಾದಿಗಳ ಈ ಹೆಚ್ಚಿನ ಪುಣ್ಯವನ್ನು ತೆಗಿಬೇಕು, ಅದಕ್ಕೆ ಆತನಿಗೆ ಜೂಜಾರ ಬುದ್ಧಿ, ನಾನು ಜೂತಕ್ಕೆ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ. ಈ ಕೆಟ್ಟ ಸಂಕಲ್ಪನೇ ಕೆಟ್ಟ ಸಂಕಲ್ಪ ಇದು. ಒಂದು ಇಂಥ ಸಂಕಲ್ಪ ಮಾಡೋ ಬುದ್ಧಿ ಜೂಜಾಡಿ ಕೆಟ್ಟ ಆಮೇಲೆ ಇರಲಿ, ಜೂಜಿಗೆ ಕರೆದ್ರೆ ಬರೋದಿಲ್ಲ ಅಂತ ಹೇಳಿದನಲ್ಲ ಅದೇ ದೊಡ್ಡ ತಪ್ಪು. ಮೊದಲು ನಾನು ಕ್ಲಬ್ಗೆ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಕೇಳಿದರೆ ಗತಿಯೇನಾಗಬೇಕು ಅದಕ್ಕೆ? ಇವತ್ತು ಎಲ್ಲಕ್ಕೆ ಬರೋದಿಲ್ಲ, ನಾನು ಕರೆಂಟ್ ಬರೋದಿಲ್ಲ ಅಂತ ಹೇಳ್ತೇನೆ ಅಂತ ಹೇಳಬೇಕು ನ್ಯಾಯವಾಗಿ. ಅಂತ ಬುದ್ಧಿ ಎಲ್ಲಿ ಬಂತು ಅಂದ್ರೆ ಅಲ್ಲೇ ತಪ್ಪಾಗಿ. ಆ ತಪ್ಪು ಏನು ಕಾರಣ ಅಂದ್ರೆ ಇಂಥ ತಪ್ಪು ಕೆಲಸಗಳಿಂದ ವಿವೇಕ ಕೆಟ್ಟ ಹೋಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ನನಗೆ ಏನು ಏನಾಗಿತ್ತೋ ಏನೋ ನೋಡಿ ಅಂತ ಕೆಲಸ ಮಾಡಿಬಿಟ್ಟೆ. ತುಂಬಾದೇ ಆಯ್ತು, ತಪ್ಪ ಮಾಡಿದವರು ಅನ್ಕೋತಾ ಇರ್ತಾರೆ, ನಾನು ನೋಡಿ ನೋಡಿ ಹೀಗೆ ಮಾಡ್ಕೊಂಡ್ಬಿಟ್ಟೆ, ಇನ್ನೊಬ್ರು ಹಾಳಾಗಿದ್ದ ನೋಡಿದ್ದೇನೆ. ಇವತ್ತು ಜೂಜ್ ಆಡ್ತಾ ಇರ್ತಾರೆ, ಸೋಲ್ತಾ ಇರ್ತಾನೆ, ಮತ್ತೆ ಇಡ್ತಾನೆ ಹೋಗ್ತಾನೆ. ಮತ್ತೆ ಇರೋದನ್ನ ಉಳಿಸ್ಕೋಬೇಕು ಅನ್ಬೇಕು ಎಲ್ಲ ಪೂರ್ತಿ ಪಾಪರ ಹೋಗಿದೆ. ಯಾತಕ್ಕೆ ಅಟೆಂಪ್ಟ್ ಆಗ್ತಾನೆ, ತಿಳಿದು ತಿಳಿದು ತಪ್ಪು ಮಾಡ್ತಾನೆ. ಅಂತ ತಪ್ಪನ್ನ ದೇವರು ದೊಡ್ಡವರ ಬಗ್ಗೆ ಮಾತ್ರ ಬಲುಬೇಗ ಸರಿ ಮಾಡಿಬಿಡ್ತಾನೆ. ದೊಡ್ಡವರ ಬಗ್ಗೆ ತುಂಬಾ ಪೆಂಡಿಂಗ್ ಇಡೋದ್ರೆ ತುಂಬಾ ಭಕ್ತರಾದ್ರಿಂದ ಅವ್ರಿಗೆ ಅನುಗ್ರಹ ಮಾಡುತ್ತೆ. ಬೇಕಾದವರಿಗೆ ಒಳ್ಳೆ ವಿಷಯ ಹೇಳ್ತಾರಲ್ಲ ಆ ಟೈಪ್. ಆದ್ದರಿಂದ ಧರ್ಮರಾಜನ ಹೆಚ್ಚಿನ ಪುಣ್ಯ ಹೋಗಬೇಕಾದ್ರೆ ಆತ ಜೂಜಾಡೋದು ಮಹಾಪಾಪ, ಆತ ಪುಣ್ಯ ಡೌನ್ ಆಗ್ತಾ ಹೋಗುತ್ತೆ. ಆ ಜೂಜಾಡಿದ್ದೇ ಪಾಪ, ಇದು ಒಂದೊಂದೇ ಸೋಲ್ತಾ ಹೋದನಲ್ಲ ಅದು ರಾಜ್ಯ ಸೋಲು ಹಕ್ಕು ಯಾವ ರಾಜನಿಗೂ ಇಲ್ಲ. ಯಾತಕ್ಕೆ ಪಬ್ಲಿಕ್ ಪ್ರಾಪರ್ಟಿ ಅದು, ಸ್ವಂತ ಪ್ರಾಪರ್ಟಿ ಅಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಸ್ವಂತ ಮನೆ ಸೋಲಿಸ್ಬಹುದು, ಪಬ್ಲಿಕ್ ಪ್ರಾಪರ್ಟಿ ಹೇಗೆ ಸೋಲ್ತಾನೆ? ಮತ್ತೆ ಮನೆಯೇ ಜೀವನದಲ್ಲಿ ಸೋಲು ಹಕ್ಕು ಯಾರಿಗೂ ಇಲ್ಲ. ಮನೆ ಯಜಮಾನ ತನ್ನ ಸೈಟ್ ತಾನೇ ಸೈಟ್ ತಗೊಂಡಿರಬಹುದು, ತಾನೇ ಮನೆ ಕಟ್ಟಿಸಿರಬಹುದು. ಒಬ್ಬ ಸಂಸಾರ ಬಂದೀಗ ಜೂಜಲ್ಲಿ ಸೋಲು ಹಕ್ಕು ಅವನಿಗಿಲ್ಲ, ಹೆಂಡತಿ ಮಕ್ಕಳು ಡಿಪೆಂಡ್ ಆಗಿದ್ದಾರೆ ಅದ್ರ ಮೇಲೆ. ಇವತ್ತು ಕೋರ್ಟ್ಗೆ ಹೋದ್ರು ಕೂಡ ಅದು ವ್ಯಾಲಿಡ್, ಅವನಿಗೆ ಹಕ್ಕಿಲ್ಲ ಅದ್ರ ಮೇಲೆ. ವಾಸ ಮಾಡಕ್ಕೆ ಹಕ್ಕಿದೆ ಹೊರತು ಬೇಕಾದ್ರೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ ಹಕ್ಕಿದೆ ಹೊರತು ಜೂಜಾಟ ಮೊದಲಾದ ಮಾಡೋ ಹಕ್ಕು ಅವನಿಗಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಜೂಜನ್ ರಾಜನಾದವನು ಇಡೀ ರಾಜ್ಯಕೋಶವನ್ನು ಸೋಲ್ತಾನೆ ಅಂತ ಕೇಳಿದ ಎಂತ ದೊಡ್ಡ ತಪ್ಪದು. ಅದು ಸಾಲ್ವವನ್ನಾಗೆ ಭೀಮಸೇನ, ಅರ್ಜುನ, ನಕಲ, ಸಹದೇವ, ದ್ರೌಪದಿ ಎಲ್ಲರನ್ನು ಸೋಲ್ತಾ ಹೋದಂತೆ ಹೆಚ್ಚು ಭಾರಿ ಪಾಪ ಬರಬೇಕಾಗಿತ್ತು. ಆತನಿಗೆ ಪಾಪ ಬರಲಿಲ್ಲ, ಪುಣ್ಯ ಎಲ್ಲ ಕಡಿಮೆ ಆಗ್ತಾ ಹೋಯ್ತು, ಬ್ಯಾಲೆನ್ಸ್ ಬರೋ ಸ್ಥಿತಿ ಬಂತು. ಇದು ಒಂದು ಕಾರಣ. ಅರ್ಜುನ ಪುಣ್ಯ ಜಾಸ್ತಿ ಆಗಿತ್ತಲ್ಲ, ಆತನಿಗೂ ಹೆಚ್ಚಿನ ಪುಣ್ಯ ಹೋಗಬೇಕಾಗಿತ್ತು. ಆತನ ಪುಣ್ಯ ಹೇಗೋಯ್ತು? ಹೆಚ್ಚಿನ ಪುಣ್ಯ ಅಂದ್ರೆ ಧರ್ಮರಾಜ ತಪ್ಪು ಮಾಡಿದ, ಅದನ್ನು ಭೀಮಸೇನೆ ಪ್ರತಿಭಟನೆ ಮಾಡಿದರೆ ಭೀಮಸೇನೆ ಹಾಗೆ ಮಾಡಬಾರದು ಅಂತ ಹೇಳಬೇಕು ಬರ್ತಾರೆ. ಅರ್ಜುನ ತಾನು ಹೇಳಬೇಕಾಗಿತ್ತು ನ್ಯಾಯವಾಗಿ, ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ ತಪ್ಪು ಮಾಡಿದವರಿಗೆ ಹೇಗೆ ಪುಣ್ಯ ನಾಶವಾಗುತ್ತೋ, ಪುಣ್ಯ ಇದ್ರೆ ಪುಣ್ಯ ಹೋಗುತ್ತೆ, ಇಲ್ಲದ್ರೆ ಪಾಪ ಬರುತ್ತೆ ಅಷ್ಟೇ. ಅದು ಪುಣ್ಯ ಇದ್ರೆ ಪುಣ್ಯ ನಾಶವಾಗುತ್ತೆ, ಇಲ್ಲದೆ ಹೋದ್ರೆ ಏನಾಗುತ್ತೆ? ನೋಡಿದವರಿಗೂ ಅದರಲ್ಲಿ ಇದ್ದವರಿಗೂ ಪಾಪ ಬರುತ್ತೆ ಅಂತ ಹೇಳ್ತಾರೆ. ನೋಡಿದವರಿಗೂ ಪಾಪ ಬರುತ್ತೆ, ಸುಮ್ಮನೆ ಇದ್ದವರಿಗೂ ಪಾಪ ಬರುತ್ತೆ. ಅರ್ಜುನಾದಿಗಳಿಗೆ ಅವರು ಹೆಚ್ಚಿನ ಪುಣ್ಯ ಇತ್ತಲ್ಲ ಅದೆಲ್ಲ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ನಕಲ ಸಹದೇವರಿಗೂ ಅದೇ ಆಯ್ತು. ಇನ್ನು ಈ ಕಡೆ ಭೀಷ್ಮದ್ರೋಣರಿಗೆ, ಭೀಷ್ಮರಿಗೂ ಜಾಸ್ತಿ ಭಾರಿ ಪುಣ್ಯ ಬಂದಿತ್ತು ಅವರಿಗೆ. ಎಲ್ಲಿ ಕೃಷ್ಣರಿಗೆ ಅಗ್ರ ಪೂಜೆ ಮಾಡಿ ಅಂತ ಹೇಳಿದ್ರಲ್ಲ, ಸಾಮಾನ್ಯ ಪುಣ್ಯದ ಕೆಲಸ ಏನದು? ಒಂದು ವಿಶ್ವದಲ್ಲಿ ಒಂದೊಂದು ದೇವ್ರ ಪೂಜೆ ಮಾಡೋದೇ ಶ್ರೇಷ್ಠ ಅಂತ ಕರೆದರೆ, ಕೃಷ್ಣನಿಗೆ ಡೈರೆಕ್ಟ್ ಕೃಷ್ಣನಿಗೆ ಅಗ್ರ ಪೂಜೆ ಮಾಡೋದಕ್ಕೆ ತಮ್ಮ ಖಚಿತ ನಿರ್ಧಾರ ಹೇಳ್ತಾರೆ ಅಂದ್ರೆ ಭಾರಿ ಪುಣ್ಯದ ಕೆಲಸ. ಆದರೆ ಅವರಿಗೆ ಜೀರ್ಣಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇಲ್ಲ. ಅದು ಭೀಷ್ಮರ ಪುಣ್ಯ ಹೋಗಬೇಕಾಗಿತ್ತು. ಅದಕ್ಕೂ ಭೀಷ್ಮರು ಪರಶುರಾಮರ ಹತ್ರ 425 ವರ್ಷ ಓದಿದ್ದಾರೆ. 425 ವರ್ಷ ದೇವರ ಹತ್ರ ಸ್ವಲ್ಪ ತಗೊಳ್ ಬಂದ್ರೆ ಅವನಿಗೆ ಅಹಂಕಾರ ತುಂಬಿರುತ್ತೆ. ನಾನು ದೇವರ ರಚನೆ ಮಾಡಿಬಿಟ್ಟೆ, 2 ರೂಪಾಯಿ ಜಾಸ್ತಿ ಕೊಟ್ಟು 10 ನಿಮಿಷ ಜಾಸ್ತಿ ಇದ್ದೆ ಅಂತ ಹೇಳೋದು. ತಿರುಪತಿಗೆ ಹೋದಾಗ್ಲಂತೂ ಆ ಕಡೆ ದೇವ್ರು ನೋಡ್ತಾ ಇದ್ರೆ ದುಡ್ಡು ಕೊಡ್ತಿರ್ತಾರೆ ಪಾಪ ಅನ್ಸುತ್ತ, ಬೇಗ ತಳ್ಬೇಡಿ ಅಂತ ಅಷ್ಟೇನೆ. ಅಂದ್ರೆ ಅಲ್ಲಿ ಲಜ್ಜ ಕೊಟ್ಟ ನೋಡ್ರೆ ಲೆಕ್ಕ ಈ ಮಧ್ಯೆ ಅದು ತಾನೇ ಅವ್ನು ಹೇಳ್ಕೊತಾನೆ. ಎಷ್ಟೊತ್ತು ನಿಂತ ಗೊತ್ತೇ, ನಾನು ಹೆಮ್ಮೆ ಹೇಳ್ಕೊತಾನೆ. ವಿಗ್ರಹಗಳ ಮುಂದೆ ನಿಂತಾಗಲೇ ಎಷ್ಟು ಹೆಮ್ಮೆ ಪಡ್ತೀರಲ್ಲ, 425 ವರ್ಷ ಪರಿಸರ ಡೈರೆಕ್ಟ್ ಕುತ್ಕೊಂಡು ಓದಿದ್ದಾರೆ ಅಂತ ಕೇಳಿದ್ರೆ ಎಷ್ಟು ಪುಣ್ಯ ಬಂದಿತ್ತು ಅವರಿಗೆ, ಅದೆಲ್ಲ ಬ್ಯಾಲೆನ್ಸ್ ಆಗಬೇಕು. ದ್ರೋಣರು 12 ವರ್ಷ ಇದ್ದು ಓದಿದ್ದಾರೆ, ಅವ್ರ ಪುಣ್ಯ ಹೋಗಬೇಕಾಗಿತ್ತು, ಬ್ಯಾಲೆನ್ಸ್ ಆಗಬೇಕು. ಅದೆಲ್ಲ ಮಾಡೋದು ಯಾವಾಗ ಅಂದ್ರೆ ಅವರ ತಪ್ಪುಗಳನ್ನು ಮಾಡಬೇಕು. ಈ ತುಂಬಿದ ಸಭೆಯಲ್ಲಿ ಇದೆಲ್ಲ ನಡೀತಾ ಇದೆ. ಈಗ ಯಾರ್ಯಾರು ಆ ದ್ಯೂತವನ್ನ ಪ್ರತಿಭಟಿಸಲಿಲ್ಲ, ಯಾರು ಯಾರು ಪಾಂಡವರಿಗಾದ ಅನ್ಯಾಯವನ್ನು ಎದುರಿಸಲಿಲ್ಲ, ದ್ರೌಪದಿಗಾದ ಅನ್ಯಾಯವನ್ನು ಯಾರು ಧಿಕ್ಕಾರ ಮಾಡಲಿಲ್ಲ, ಅವ್ರ ಹೆಚ್ಚಿನ ಪುಣ್ಯ ಎಲ್ಲ ಹೋಗ್ತಾವೆ. ಅದು ಒಂದು ಭಾಗ. ಅರ್ಜುನಾದಿಗಳದು ಹಾಗೆ ಆಯ್ತು. ಆದರೆ ಯಾರ ಪುಣ್ಯ ಅಲ್ಲಿ ಹೋಗಲಿಲ್ಲ ಅನ್ನೋ ಮುಂದಿನ ಪ್ರಶ್ನೆ. ಆ ಪುಣ್ಯ ಎಲ್ಲ ಹೋಗೋದಿಲ್ಲ ಮತ್ತೆ, ಅದು ಪಾತ್ರದಿಂದ ಇವನಿಗೆ ಹೋಗ್ಬೇಕು, ಸೈನ್ಸ್ ಗೊತ್ತಲ್ಲ. ಕಟ್ಟೆ ನೀರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಒಂದ್ ಕಡೆ ಎಲ್ಲ ಹೋಗ್ಬೇಕದು. ಒಂದು ಎಲ್ಲಿಗೆ ಹೋಗ್ಬೇಕು ಆ ಪುಣ್ಯ? ಈಗ ನೀರು ಹರ್ಕೊಂಡು ಹರ್ಕೊಂಡು ಎಲ್ಲಿಗೆ ಹೋಗ್ಬೇಕು ನನಗೆ? ಇಲ್ಲ ಉಪಯೋಗಿಸಿ ಖರ್ಚಾಗಬೇಕು. ಇಲ್ಲ ಹಾಗೆ ಹರಿತಾ ಹೋದ್ರೆ ನದೀನಾ ಸಾಗರೋ ಗತಿ, ಆಕಾಶಾತ್ಪತಿ ಸಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚಿ. ಒಂದ್ ಕಡೆ ಹೋಗ್ಲೇಬೇಕದು. ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಬಂತ. ಎಲ್ಲಿಗೆ ಹೋಗ್ಬೇಕು ಆ ಪುಣ್ಯವೆಲ್ಲ ಅಂತ ಕೇಳಿದ್ರೆ, ಅಲ್ಲಿ ನೋಡಿ ಯಾರು ತಪ್ಪು ಮಾಡಿಲ್ಲ ಅವ್ರ ಕಡೆ ಪುಣ್ಯ ಹೋಗ್ಬೇಕು. ಯಾರು ತಪ್ಪು ಮಾಡಿಲ್ವಲ್ಲ ಆ ಪುಣ್ಯ ಎಲ್ಲ ಅವ್ರ ಕಡೆ ತಿರುಗಬೇಕು. ತಪ್ಪು ಮಾಡದೇ ಇದ್ದವ್ರು ಯಾರೋ ಇಡೀ ಸಭೆಯಲ್ಲಿ ಇಬ್ಬರೇ ಇಬ್ಬರು ಅಂತ ಹೇಳಿದ್ದಾರೆ. ಪುರುಷರಲ್ಲಿ ಭೀಮಸೇನ, ಸ್ತ್ರೀಯರಲ್ಲಿ ದ್ರೌಪದಿ ಅಷ್ಟೇ. ಅವರಿಬ್ಬರಿ ಪುಣ್ಯ ಎಲ್ಲ ಶಿಫ್ಟ್ ಆಗ್ತಾ ಹೋಗ್ಬೇಕು, ಲೆಕ್ಕ ಎಲ್ಲ ಹೊರಹಾಕೊಂಡು ಹೋಗ್ಬೇಕು. ಆದ್ದರಿಂದಾನೇ ಪರಮಾತ್ಮದ ವಿಚಿತ್ರವಾದ ವ್ಯವಸ್ಥೆಯನ್ನು ಮಾಡಿ ತಾನು ಇದ್ದಿದ್ರೆ ಯಾವುದು ಆಗ್ತಿರಲಿ. ಇವರು ಕೊದ್ದು ಕತೆನೆ ಮುಗಿಸ್ಬಿಡ್ತೀನಲ್ಲ, ಪರಮಾತ್ಮ ಇದೆಲ್ಲ ಆಗಲಿಕ್ಕೋಸ್ಕರ ಹಾಗೆ ಮಾಡಿದ್ದಾನೆ. ಅಲ್ಲಿ ಭೀಮ ಅನ್ಯಾಯ, ದೊಡ್ಡ ಅನ್ಯಾಯ ಆಗಿರೋದು ಯಾರಿಗೆ? ಈಗ ಭೀಮಸೇನಿಗೆ. ಅದಕ್ಕೆ ರಾಜಸುಯಾಗವನ್ನು ನಿಜವಾಗಲು ಮಾಡಿಸಿದ್ಯಾರು? ಕೂತಿದ್ದು ರಾಜಸುಯಾಗದಲ್ಲಿ ಧರ್ಮರಾಜ. ಮಾಡಿಸಿದ್ದು ಯಾರು? ಭೀಮಸೇನೆ. ಅದಕ್ಕೆ ಮಾಗಧಾದಿ ವಧಾದೇವ, ಜರಾಸಂಧಾದಿಗಳನ್ನು ಸಂಹಾರ ಮಾಡದೆ ಹೋದರೆ ರಾಜಸುಯಾಗ ಆಗ್ತಿರಲಿಲ್ಲ. ಆದ್ದರಿಂದ ಜರಾಸಂಧನ ಕೊಂದಿದ್ದಾರು ಭೀಮಸೇನೆ. ಆದ್ದರಿಂದ ನಿಜವಾದ ಉತ್ತಮ ವ್ಯಕ್ತಿ ಆತನೇ. ಅಂಥ ವ್ಯಕ್ತಿಗೆ ಅನ್ಯಾಯ ಮಾಡಿಬಿಟ್ರೆ, ಯಾರಿಗೆ ಅನ್ಯಾಯವಾಯ್ತಲ್ಲ ಅವ್ರಿಗೆ ಪುಣ್ಯ ಎಲ್ಲ ಹೋಗ್ತಾ ಬರುತ್ತೆ. ಅದು ಭೀಮನನ್ನು ಇಟ್ಟು ಸೋಲೋದು ಅಂದ್ರೆ ಎಷ್ಟು ಅನ್ಯಾಯ ಇದು ಒಂದು. ಆ ಪುಣ್ಯ ಎಲ್ಲ ಹೋಗಬೇಕಾಗಿದ್ದು ಭೀಮಸೇನಿಗೆ, ಆ ಕಡೆ ಹೋಗ್ತಾ ಬಂತು. ಮತ್ತು ಇನ್ನು ಹೆಚ್ಚಿನ ಅನ್ಯಾಯಕ್ಕೆ ಗುರಿಯಾಗಿದ್ದು ಯಾರು? ದ್ರೌಪದಿ. ಆದ್ದರಿಂದ ಪುಣ್ಯ ಎಲ್ಲ ಆ ಕಡೆಗೆ ಹೋಗ್ತಾ ಇದ್ದೇನೆ. ಒಂದು ಕಡೆಯಿಂದ ಭೀಮನ ಕಡೆ ಹೋಗ್ತಾ ಇದೆ, ಇನ್ನೊಂದು ಕಡೆಯಿಂದ ದ್ರೌಪದಿ ಕಡೆಗೆ. ನಂಬರ್ ಒನ್ ಹೋಗಿದ್ದು ಅತಿ ಹೆಚ್ಚು ಹೋಗಿದ್ದು ಭೀಮನಿಗೆ, ಅನಂತರ ಹೋಗಿದ್ದು ದ್ರೌಪದಿಗೆ. ಉಳಿದವರಿಗೆಲ್ಲ ಇರೋ ಪುಣ್ಯ ಕಳ್ಕೊಂಡಿದ್ದೆ ಪಂತೆ ಹೊರತು ಬೇರೆ ಇಲ್ಲ. ವಿದುರವಾಸಿ ಇದ್ದಿದ್ರಲ್ಲೇ ಪಾಂಡು ಕೌರವರ ಕಡೆಗೆ ವಿದುರವಾಸಿ. ಅತಿ ಹೆಚ್ಚು ಪುಣ್ಯ ಬರದೆ ಹೋದರೂ ಕೂಡ ಇರೋ ಪುಣ್ಯ ಒಳ್ಳೆ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿರತಕ್ಕಂಥ ಸಾಮರ್ಥ್ಯ ವಿದುರನಿಗೆ ಬಂತು. ಆ ಮೂರರ ಹೊರತು ಇನ್ಯಾರು ಅದರಲ್ಲಿ ಸರಿಯಾಗಿ ನಡ್ಕೊಳ್ಳಲಿಲ್ಲ ಅನ್ನೋದು ಚಿನ್ನ. ಆ ಮೂರು ಜನಗಳ ಹೊರತು ಇಡೀ ಸಭೆಯಲ್ಲಿ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಉಳಿಸಿಕೊಂಡವರು ಬೇರೆ ಇರಲಿಲ್ಲ. ಆದ್ರಿಂದಾಗಿನೇ ಅತ್ಯಂತ ಪುಣ್ಯ ಭಾಗ್ಯಗಳು ಮೂರು, ಅದರಲ್ಲಿ ಇಬ್ಬರಿಗೆ ಭಾರಿ ಪುಣ್ಯ, ಭೀಮನಿಗೆ ಭಾರಿ ಹೆಚ್ಚು ಪುಣ್ಯ, ಅದು ನಡೀತು. ಸಾಮಾನ್ಯವಾಗಿ ದಾಸರಿ ಮಾತನ್ನು ಹೇಳುತ್ತಾರೆ, ನಿಂದಕರಿರಬೇಕು ಸಜ್ಜನರಿಗೆ ನಿಂದಕರಿರಬೇಕು. ಹೇಗೆ ಅಂದ್ರೆ, ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧವೋ ಹಂಗೆ. ಹಂದಿನವರು ಊರಿನ ಗತಿ ಏನಾಗಬೇಕು? ಎಲ್ಲ ಕೊಳೆ ಅದೆಲ್ಲ ತಿಂದಾಕ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಬೊಯ್ಯರು ಇರ್ತಾರಲ್ಲ, ಪಾಪ ಎಲ್ಲ ತಗೊಂಡ್ಬಿಡ್ತಾರಂತೆ. ಪಾಪ ಅವ್ರು ಬೈಯೋದೇ ಹಗಳ ಅಭ್ಯಾಸ ಅವ್ರಿಗೆ, ಸಾಮಾನ್ಯ ಬರೀ ಬೈಯೋದೇವರ ಅಭ್ಯಾಸವಾದ್ರಿಂದ ಬೈದು 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 ಪಾಪ ಎಲ್ಲ ಆಡಿದವರು ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಅಂತಾರಲ್ಲ, ಅದೇ ಆಗೋದು. ಅದು ಹುಡುಕಿ ಹುಡುಗಿ ಒಳ್ಳೆಯವ್ರನ್ನ ಬೈತಾರ, ಕೆಟ್ಟವರು ಬೈಯೋದಿಲ್ಲ ಅವರು. ಕೆಟ್ಟವ್ರನ್ನ ಬೈಯೋದಿಲ್ಲ, ಕಾರಣ ಹೊಡಿತಾರೆ ಅಂತ ಭಯ ಅವರಿಗೆ, ಧೈರ್ಯ ಇರೋದಿಲ್ಲ ಅವರಿಗೆ. ಬೈಯೋದೆಲ್ಲ ಒಳ್ಳೆಯವ್ರನ್ನೇನೆ, ಸಾತ್ವಿಕರೇ ಹುಡುಕಿ ಹುಡುಕಿ ಬೈತಾನೆ, ಅವ್ರ ಪಾಪ ಎಲ್ಲ ತಗೊಂಡ್ಬಿಡ್ತಾನೆ. ಇವನು ಪುಣ್ಯ ಇದ್ದು ಬಂದಿದ್ದೆಲ್ಲ ಆ ಕಡೆ ಹೋಗ್ಬಿಡೋದು. ಅದಕ್ಕೆ ಯಾವಾಗಲೂ ಮನುಷ್ಯ ಹುಷಾರಾಗಿರಬೇಕು. ನಮ್ಮದಲ್ಲದ್ದನ್ನ ನಮ್ಮ ಕಾರ್ಯವ್ಯಾಪ್ತಿ ಸೇರಿದ್ದರ ಬಗ್ಗೆ ಎಂದೂ ನಾವು ಇದು ಮಾಡಲಿಕ್ಕೆ ಹೋಗಬಾರ್ದು. ಮನೆಯಲ್ಲೂ ಹಾಗೇನೆ, ಏಕಾಶಿ ಊಟ ಮಾಡೋರು ಯಾರೋ ಗಂಡ ಅಂತ ಉಪವಾಸ ಮಾಡ್ತಿರ್ತಾರೆ ಎಷ್ಟೋ ಜನ. ಪಾಪ ಮಕ್ಕಳು ಈರುಳ್ಳಿ ಉಳಿತಾ ಕೂತಿರ್ತಾರೆ. ಇವರಿಗೇನು ಭಾರಿ ವ್ಯರ್ಥ ಮಾಡಿದ್ದೇವೆ ಅಂತೇಳಿ. ಇವ್ರ ಪುಣ್ಯ ಎಷ್ಟೋಗಿದೆ ಗೊತ್ತಾ? ಅವ್ರು ತಿನ್ನದ ಕಲವು ಮಾಡಿದ್ರಲ್ಲೇ ಪುಣ್ಯ ಹೋಯ್ತು. ಇವ್ರು ಮಾಡಿ ಏನು ಉಪಯೋಗ? ಅವ್ರು ಮಾಡ್ಲಿಕ್ಕೆ ನನ್ನ ಎದುರು ತಿನ್ನಬೇಡಿ, ಗೆಟೌಟ್ ಅಂತ ಹೇಳೋದು ಹೆಚ್ಚು ಇರಬೇಕು ಅವ್ರಿಗಿಲ್ಲ. ಅವ್ರು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ, ಪರ್ಮಿಷನ್ ಕೊಟ್ಬಿಡ್ತಾರೆ, ನೀವೇ ತಿಂದುಬಿಡಿ ಇವತ್ತಿನ ದಿವಸ, ಯಾಕೋ ದೇವ್ರ ಪೂಜೆ ಇಲ್ವಲ್ಲ, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಇವರೇ ಒಪ್ಪಿಗೆ ಕೊಟ್ಬಿಡ್ತಾರೆ. ಅವ್ರು ಮಾಡಬಾರ್ದನ್ನು ಮಾಡ್ತಾರೆ. ಇದಕ್ಕೆ ಎಕ್ಸೆಪ್ಷನ್ ಮನೆಗಳಲ್ಲ, ಮಠಗಳಲ್ಲೂ ಎಕ್ಸೆಪ್ಷನ್ ಇಲ್ಲ. ಎಷ್ಟೋ ಕಡೆಗೆ ಫುಲ್ ಊಟ ಫುಲ್ ಮಿಲ್ಸ್ ಆಗಿರುತ್ತೆ ಅವರಿಗೆಲ್ಲ ಎಕ್ಸೆಪ್ಷನ್, ಅಥವಾ ಕಂಟಿನ್ಯೂಸ್ ತಿಂಡಿ ತಿಂತಾನೆ ಇರ್ತಾರೆ. ಇದು ಜನಗಳು ಏನ್ ಮಾಡ್ತಾರಾಗ, ಅವ್ರು ಮಾಡಿದ್ದು ತಿಂದಿದ್ದು ನಾಲ್ಕು ಜನ, ನೋಡಿದ್ದು ಸಾವಿರಾರು ಜನ, ಅವರೆಲ್ಲ ಫಾಲೋ ಮಾಡ್ತಾರೆ ಅದನ್ನು. ಹೇ ಅಲ್ಲೇ ಮಾಡೋದಿಲ್ಲ, ನಾವೇ ಮಾಡ್ಕೊಂಡು ಶುರು ಮಾಡ್ತಾರೆ. ಇಷ್ಟೆಲ್ಲ ಪಾಪಕಾರಿ ಪ್ರಚೋದನೆ ಸಿಕ್ಕಿದ ಜಾಗ ಎಲ್ಲಿ? ಉನ್ನತ ಸ್ಥಾನದಲ್ಲಿ. ಅವರಿಗೆಲ್ಲ ಪಾಪದ ಪ್ರಮ ಎಲ್ಲಿವರೆಗೂ ಇವರ ಇನ್ಫ್ಲುಯೆನ್ಸ್ ಇಂದ ತಿಂತಾ ಇರ್ತಾರೋ ಅಲ್ಲಿವರೆಗೂ ಪಾಪ ಹೋಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಎಲ್ಐಸಿ ಎಲ್ಐಸಿ ಮಾಡಿಸಿಬಿಡ್ತಾರಲ್ಲ, ಆ ಪ್ರೀಮಿಯಂ ಕಟ್ಟೋವರೆಗೂ ಕಮಿಷನ್ ಬರ್ತಾನೆ ಇರ್ತದೆ. ಆ ಟೈಪ್ ಆ ಪ್ರೀಮಿಯಂ ಕಟ್ಟೋ ಕೈ ಕೊಟ್ಟಾಗ ಕಥೆ ಮುಗಿತು. ಅಲ್ಲಿವರೆಗೂ ಕಮಿಷನ್ ಬರ್ತಿರೋ ಹಾಗೆ ಪುಣ್ಯ ಕಾರ್ಯದಲ್ಲೂ ಹಾಗೆ ಕಮಿಷನ್, ಪಾಪ ಕಾರ್ಯದಲ್ಲೂ ಹಾಗೆ ಕಮಿಷನ್. ಇವತ್ತು ಪುಣ್ಯ ಕಾರ್ಯಗಳನ್ನು ಮಾಡಿಸಿ ನಾವು ಉದ್ದಾರ ಆಗೋದು ಯೋಚನೆ ಮಾಡಬೇಕೆ ಹೊರತು ಪಾಪ ಕಾರ್ಯಕ್ಕೆ ತೊಡಗಿಸಿಬಿಟ್ಟು ನಾವೇ ಮೊದಲೇ ನಾವು ಮಾಡಬಾರದು. ಇನ್ನೊಬ್ಬರೇ ಮಾಡೋಕ್ಕೆ ಸ್ಫೂರ್ತಿ ಅಂತೂ ಎಂದೆಂದೂ ಕೊಡಬಾರ್ದು. ಇವತ್ತು ತುಂಬಾ ಜನ ಮಾಡೋದು ಅದೇ ತಪ್ಪನ್ನು ಇಲ್ಲಿ ಆ ರೀತಿ ಬ್ಯಾಲೆನ್ಸ್ ಮಾಡಿ ಭೀಮನಿಗೆ ದ್ರೌಪದಿಗೆ ಕೊಡೋದು ಹೊರಟಿದ್ದು. ಕೃಷ್ಣನ ಅಲ್ಲಿ ಕಣ್ಣಿಗೆ ಕಾಣಾಗಿರದ ಕೃಷ್ಣ ಇದ್ದೇ ಇದ್ದಾನೆ. ಕಣ್ಣಿಗೆ ಕಾಣಾಗಿ ಯಾಕೆ ಇರಲಿಲ್ಲ ಅಂದ್ರೆ ಇದಕ್ಕೋಸ್ಕರ ಇರಲಿಲ್ಲ. ಈಗ ಪುಣ್ಯ ಪಾಪಗಳ ನಿಯಂತ್ರಣ ಮಾಡೋದು ಭಗವಂತನ ಮೂಲಭೂತವಾದ ಕರ್ತವ್ಯ. ನಮ್ಮ ಆಧುನಿಕ ವ್ಯವಸ್ಥೆ ಸ್ಟೆಬಿಲೈಸರ್ ಅಂತ ಇದೆಯಲ್ಲ, ದೇವರು ಸ್ಟೆಬಿಲೈಸರ್ ಕೆಲಸ ಮಾಡ್ತಾ ಇದ್ದಾನೆ. ಸ್ಟೆಬಿಲೈಸರ್ ನೋಡಿ, ಸ್ಟೆಬಿಲೈಸರ್ ನೂರಾರು ರೂಪಾಯಿ ಖರ್ಚು ಮಾಡಿದರೆ 10-20 ಸಾವಿರದ ಉಪಕರಣ ಉಳ್ಕೊಂಡ್ಬಿಡುತ್ತೆ. ಇಲ್ಲಿ ಬುದ್ಧಿವಂತಿಕೆ ತೋರಿಸ್ಕೊಂಡು ಅದನ್ನು ಕಳ್ಕೊಂಡ್ಬಿಡ್ತಾನೆ. ಸ್ಟೆಬಿಲೈಸರ್ ಪರ್ಪಸ್ನೇ ಭಗವಂತ ಇಂಥ ಪ್ರಸಂಗದಿಂದ ಇರ್ತಾನೆ. ಏಧಮಾನ ದುಡಿತೇವ ಹರೇ ರಾಮಹಿ ವೈದಿಕಂ. ಮಿತಿಮೀರಿದ ಪುಣ್ಯ ಮಾಡಿದವರ ಪುಣ್ಯವನ್ನ ಪರಮಾತ್ಮ ಅವ್ರಿಗೆ ಎಷ್ಟು ತಕ್ಕಬೇಕು ಅಷ್ಟಕ್ಕೆ ಮಾತ್ರ ನಿಲ್ಲಿಸಿಬಿಟ್ಟು ಉದ್ಧಾರ ಮಾಡ್ತಾನೆ ಎಂಬುದು ಪದ್ಧತಿ. ನಿಮ್ಮ ಸ್ಪೀಡ್ ಬ್ರೇಕರ್ಸ್ ಅಂತ ಇದೆಯಲ್ಲ, ಇದು ಹಾಗೇನೆ. ಹಂಪ್ಸ್ ಮಾಡ್ತಾರಲ್ಲ ಅದಕ್ಕೋಸ್ಕರ, ಓವರ್ ಸ್ಪೀಡ್ ಕಟ್ ಮಾಡೋಕ್ಕೋಸ್ಕರ ಹಂಪ್ಸ್ ಮಾಡ್ತಾರೆ. ಇವ್ರು ಹಂಪ್ಸ್ ಮಾಡೋದು ಸ್ಪೀಡ್ ಕಟ್ ಮಾಡೋದಿಲ್ಲ, ವೆಹಿಕಲ್ನೇ ಕಟ್ ಮಾಡೋ ರೀತಿ ಹಾಕಿರ್ತಾರೆ. ಪಾಪ ಅದು ತಪ್ಪಷ್ಟೇ, ಆ ಸ್ಪೀಡ್ ಆಟೋಮೆಟಿಕಲಿ ಕಟ್ ಆಗಬೇಕು. ಆ ರೀತಿ ಮಾಡಿಬಿಟ್ರೆ ಅಪಾಯಗಳಿಂದ ಸಂಚಾರ ಮಾಡಲಿಕ್ಕೆ ಬರಬೇಕು. ಈ ಹಾರ್ಟ್ ರನ್ ಪ್ರೊಸೀಡ್ ಎಲ್ಲ ಯಾತಕ್ಕೋಸ್ಕರ ಅಂತ ಕೇಳಿದ್ರೆ, ಮುಂದಿನ ಅಪಾಯ ತಪ್ಪಿಸ್ತೇವೆ, ಜನಗಳಿಗೂ ಅಪಾಯ ಆಗಬಾರದು, ಇವನಿಗೂ ಅಪಾಯ ಆಗಬಾರದು, ಇದು ಅದರ ಪದ್ಧತಿ. ಇದನ್ನೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ನಾವು ಅಧಿಕ ಪುಣ್ಯದ ಬಗ್ಗೆ ತುಂಬಾ ಎಚ್ಚರ ಇರಬೇಕಾದದ್ದು ನಮ್ಮ ಕರ್ತವ್ಯ. ಹಿಂದೆ ಅನೇಕ ಸರ್ ಹೇಳಿದೆ, ಇದನ್ನು ನಾವು ಕೆಟ್ಟ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರದು, ನಮಗೆ ಅಪಾಯ ಮಾಡ್ಕೊಂಡ್ಬಿಟ್ಟು ಯೋಚನೆ ಮಾಡಲಿಕ್ಕೆ ಹೋಗಬಾರದು. ಓಹ್, ಹೆಚ್ಚು ಪುಣ್ಯ ಮಾಡಿದ್ರೆ ಭಾರಿ ಅಪಾಯ ಉಂಟು, ಆದ್ದರಿಂದ ದಿವಸ ಸಂಧ್ಯಾ ಒಂದು ಮಾಡೋದು ಬೇಡ, ವಾರಕ್ಕೊಮ್ಮೆ ಮಾಡೋಣ, ಪ್ರತ್ಯೇಕಾಶಿ ಉಪವಾಸ ಮಾಡೋದು ಬೇಡ, ವರ್ಷಕ್ಕೊಮ್ಮೆ ಮಾಡೋಣ, ಅದು ಪೂರ್ತಿ ಮಾಡೋದು ಬೇಡ, ಲೈಟಾಗಿ ತಿಂದು ಮಾಡೋಣ, ಅಥವಾ ನಾವಷ್ಟೇ ಬೇರೆಯವನ್ನು ಬಿಡಿಸಿಬಿಡೋಣ, ಪುಣ್ಯ ಹೆಚ್ಚಾಗಿಬಿಟ್ರೆ ಕಷ್ಟ. ಈ ತರ ಯೋಚನೆ ಅನೇಕರು ಮಾಡಬಹುದು. ಮೊದಲೇ ಬಿಟ್ಟಿರ್ತಾರೆ, ಕೇಳಿದ್ರೆ ಖುಷಿಯಾಗಿಬಿಡುತ್ತೆ, ಯಾತಕ್ಕೆ ಬಿಟ್ಟಿದ್ವಿ ಅಂತ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಪಾಪ ಬಿಟ್ಟವ್ರಿಗೊಂದು ಎಕ್ಸ್ಕ್ಯೂಸ್, ಒಳ್ಳೆ ಪ್ರಾಪರ್ ಎಕ್ಸ್ಕ್ಯೂಸ್ ಸಿಕ್ಕಾಗ ಲೆಕ್ಕ. ಅದಕ್ಕೆ ಹೆಚ್ಚು ಪುಣ್ಯ ಆಗಿಬಿಟ್ಟು ಎಲ್ಲಿ ಏನೇನೋ ಆಗಿಬಿಡುತ್ತೆ ನಮ್ಮ ಕೈಯಿಂದ, ಅದಕ್ಕೆ ಹೆಚ್ಚು ಪುಣ್ಯ ಮಾಡಬಾರ್ದು ಅಂತ ಭಾರಿ ಹುಷಾರಾಗಿದ್ದೇವೆ ಅಂತ ಹೇಳೋದಕ್ಕೆ ಹೋದ್ರೆ ಏನು ಉತ್ತರ ಕೊಡಬೇಕು? ಅದಕ್ಕೆ ಉತ್ತರ ಕೊಡ್ತಾರೆ, ಇದು ಆಚಾರ್ಯರು ಅಂದ್ರೆ ಪೂರ್ಣ ಪ್ರಜ್ಞರು ಅಂತ ಅದಕ್ಕೆ ಕರೆಯೋದು. ದೊಡ್ಡ ಸಮಸ್ಯೆ ಇದು ಒಂದು. ಬರಿ ಇಷ್ಟೇ ಹೇಳಿಬಿಟ್ಟು ಬಿಟ್ಟಿದ್ರೆ ಜಗತ್ತಿನ ಧರ್ಮ ಹಾಳಾಗಿ ಹೋಗ್ತಾ ಇತ್ತು. ಹೇಳ್ತಾರೆ, ಹೆಚ್ಚಿನ ಪುಣ್ಯ ಮಾಡಿ ಆಮೇಲೆ ತಪ್ಪು ಮಾಡಿ ಕಳ್ಕೊಳ್ಳೋ ಕೇಸ್ ಯಾರಿಗೆ ಅಂದ್ರೆ, ಇದು ದೇವಾನಾಮ್ವಾ ಮುನೀನಾಮ್ವಾ, ದೇವತೆಗಳಿಗೆ ಮುನಿಗಳಂಥವರಿಗೆ ಹೊರತು ನಮ್ಮಂಥವರಿಗೆಲ್ಲ ಅಲ್ಲ ಅಂತ ಹೇಳಿಬಿಡ್ತಾರೆ. ಇದು ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ, 10 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್ ಅಂತೇಳಿ. ಯಾರಿಗೆ ಇದು? ವೆಹಿಕಲ್ ಇದ್ದವರಿಗೆ. ಇದು ನಡಿಗೆವರೆಗೆ ಓಡಿದ್ರು ಹೋಗಲ್ಲ ಅಷ್ಟು ದೂರ. ಇವರು ಬಿಟ್ಬಿಡ್ತಾರೆ, ಹೋದ್ರೆ ಸ್ವಲ್ಪ ನಿಂತು ಬಿಟ್ಟಿರ್ತಾನೆ ಆಗ್ಲೇ. ಇದು ಪೆಡೆಸ್ಟ್ರಿಯನ್ಸ್ಗೆಲ್ಲ ಇವೆಲ್ಲ ಕೂಡ. ಇದೇನಿದ್ರು ಕೂಡ ಕೇವಲ ವೆಹಿಕಲ್ ಇದ್ದವರಿಗೆ, ಅದು ಒಳ್ಳೊಳ್ಳೆ ವೆಹಿಕಲ್ ಇದ್ದವರಿಗೆ ಮಾತ್ರ ನಿಬಂಧನೆ. ಇನ್ಕಮ್ ಟ್ಯಾಕ್ಸ್ ಎಲ್ಲ ಯಾರಿಗೆ? ಡೈಲಿ ವೇಜಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಡೈಲಿ ವೇಜಸ್ ಅವರಿಗೆಲ್ಲ, ಭಿಕ್ಷೆ ಬೇಡರಿಗೆಲ್ಲ, ಅದೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಮಾತ್ರ. ಆ ತರಹ ಹೇಗೋ ಆ ರೀತಿಯಾಗಿ ಹೆಚ್ಚು ಪುಣ್ಯ ಪಾಪದ ವ್ಯವಸ್ಥೆಗಳೆಲ್ಲ ಅವರಿಗಾದ್ದರಿಂದ ನಾವು ತಲೆ ಕೆಡಿಸ್ಕೊಳ್ಳೋದೇನೆ, ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ಮನೆ ಎಲ್ಲಿ ಬರುತ್ತದೋ ಮಿನಿಮಮ್ಗೆ ಬಂದಿರುತ್ತೆ ಪಾಪ. ಮಿನಿಮಮ್ ಆದ್ರೆ ಪುಣ್ಯ ಅಂತ ಹೇಳುತ್ತಾರೆ ಉಪನಿಷತ್ತಲ್ಲಿ, ಹೇಳ್ತಾರೆ ಈ ಮಾತನ್ನ. ಶಾಸ್ತ್ರದಲ್ಲಿ ಒಬ್ಬ ಮನುಷ್ಯ ಪರ್ಫೆಕ್ಟ್ ಆಗಿ ಮ್ಯಾಕ್ಸಿಮಮ್ ಮಾಡಿದ್ರು ಕೂಡ ಅವರು 10% ಮಾತ್ರ ಮಾಡಿರ್ತಾನಂತಷ್ಟೇ. ಇವತ್ತು ಸೈನ್ಸ್ ಒಪ್ಪುತ್ತದನ್ನ, ನಮ್ಮ ಬ್ರೈನ್ ಎಷ್ಟು ದೇವರು ಚೆನ್ನಾಗಿಟ್ಟಿದ್ದಾನೆ ಅಂತ ಕೇಳಿದರೆ, ಎಷ್ಟು ಸಾಮರ್ಥ್ಯ ಇದೆ ಅಂತ ಕೇಳಿದರೆ, ಇವತ್ತು ಭಾರಿ ಬುದ್ಧಿವಂತ ಜಗತ್ತಿನೊಳಗೆ ಉಪಯೋಗಿಸೋದು ಜಸ್ಟ್ 4% ಉಪಯೋಗಿಸ್ತಾನಂತಷ್ಟೇ. ಜಸ್ಟ್ 4% ಭಾರಿ ಬುದ್ಧಿವಂತ. ಇನ್ನು ದಡ್ಡರತ್ತರು ಉಪಯೋಗಿಸೋದಲ್ಲ, ಕೆಲವರತ್ತರು ರೆಸ್ಟ್ ಇಡ್ದೋಗಿದೆ. ಇದು ಅರ್ಥ ಮಾಡಿಕೊಂಡ್ರೆ, ಕಂಪ್ಯೂಟರ್ ಇಟ್ಕೊಂಡಿರ್ತಾನೆ, ಬರೀ ಏನ್ ಮಾಡೋದು, ಹಾಲಿನ ಲೆಕ್ಕ ಮಾಡಬೇಕಷ್ಟೇ, ಕಂಪ್ಯೂಟರ್ ಲೆಕ್ಕ. ಅದಕ್ಕೆ 26 ರೂಪಾಯಿ 50 ಅವ್ರು ಕಂಪ್ಯೂಟರ್ ತಗೋಬೇಕು, ಅದಕ್ಕೆ ಬೇರೆ ಕೈಲ್ ಮಾಡಿದ್ರೆ ಅವಳನ್ನ ಕೆಡದು ಮಾಡ್ಬಿಡ್ತಾರೆ ಪಾಪ. ಹಾಲೇ ಲೆಕ್ಕ ಹೇಳ್ಬಿಡ್ತಾರೆ, ಇವ್ರಿಗೆ ಚೆನ್ನಾಗಿ ಹೇಳ್ತಾರೆ. ಇದು ಕಂಪ್ಯೂಟರ್ ಉಪಯೋಗಿಸಬಾರದು. ಕಂಪ್ಯೂಟರ್ ಇದ್ದರೆ ಏನೇನಿದೆ ಅದನ್ನೆಲ್ಲ ಅವೈಲ್ ಮಾಡ್ಕೋಬೇಕು, ಪರ್ಫೆಕ್ಟ್ ಆಗಿ ತಗೊಳ್ಳೋ ಚಾನ್ಸ್ ಇರಬೇಕು, ಆ ಒಂದು ಸಾಮರ್ಥ್ಯ ಇರಬೇಕು. ಇವತ್ತು ಮನುಷ್ಯನ ಬ್ರೈನ್ಗಿಂತ ದೊಡ್ಡ ಕಂಪ್ಯೂಟರ್ ಇಲ್ಲ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಏನೇನಿದೆಯೋ ಎಲ್ಲ ಇದ್ರೊಳಗು. ಕಂಪ್ಯೂಟರ್ ಆಕ್ಚುಲಿ ನೋಡಿದರೆ ಅದು ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತ ಹೇಳ್ತೇವಲ್ಲ, ಅದೇ ರೀತಿಯೇ ಸಾಫ್ಟ್ವೇರ್ ಎಲ್ಲ ಥಿಂಕಿಂಗ್ ಬ್ರೈನು, ಹಾರ್ಡ್ವೇರ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಭಾಗ. ಇದಿಲ್ಲದೆ ಹೋಗಿದ್ರೆ ಏನು ಕೆಲಸ ಮಾಡಕ್ಕೆ ಆಗ್ತಿರಲಿ. ಇಂದು ಇಷ್ಟೆಲ್ಲ ಮಾಡಿದ್ರು ಕೂಡ ಆ ಬ್ರೈನ್ ಮೆಕ್ಯಾನಿಸಮ್ 100% ಯಾರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಅವರು ಬುದ್ಧಿರ್ ಬುದ್ಧಿಮತಾಮಸ್ಮಿ ಅಂತ ಏನು ಹೇಳಿದ್ದಾನೋ ಅದು ಅತ್ಯಂತ ಯಥಾರ್ಥವಾದ ಮಾತು. ಆ ದೃಷ್ಟಿಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತೀರ ಕಡಿಮೆ ಅಷ್ಟೇ ಮಾಡ್ತೇವೆ ಹೊತ್ತು ಬೇರೆ ಅಲ್ಲ. ಹೆಚ್ಚು ವರ್ಕ್ ಮಾಡಿ ಆಯಾಸ ಆಗಿಬಿಡುತ್ತಲ್ಲ ಅಂತ ಕೇಳಿದರೆ, ಅದು ಆಯಾಸ ಆದ ಹೆಚ್ಚು ವರ್ಕ್ ಮಾಡಿ ಅಲ್ಲ, ಮೊದಲು ಕಡಿಮೆ ಮಾಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದ್ದಕ್ಕೆ ಹಾಗೆ ಅನಿಸ್ತದೆ ಅಷ್ಟೇ. ಇನ್ನೂ ಕೆಲವರು ಅಂದ್ಬಿಡ್ತಾರಲ್ಲ, ಭಾರಿ ಮಾಡ್ತಾರೆ ಭಾರಿ ಮಾಡ್ತಾರೆ ಅಂತ, ಇವನು ಇವನಂತಾರೆ ಭಮೆ ಶುರು ಆಗಿಬಿಡುತ್ತೆ, ಭಾರಿ ಮಾಡ್ತೇನೆ ಅಂತ ಕಾಣುತ್ತೆ, ಸ್ವಲ್ಪ ರೆಸ್ಟ್ ತಗೊಳ್ಳೋ ಜಾಸ್ತಿ ಅಂತ ತಿಳ್ಕೊಂಡ್ಬಿಡ್ತಾನೆ ಪಾಪ. ಖಂಡಿತ ಬ್ರೈನ್ಗೆ ಭಾರಿ ಕೆಲಸ ಮಾಡೋ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಅನೇಕರು ಒಳ್ಳೆ ಕೆಲಸಗಳನ್ನು ಮಾಡೋದು ಈ ರೀತಿ ಯಾರದ ಮಾತು ಕೇಳಿ ಬಿಟ್ಬಿಡ್ತಾರೆ ಪಾಪ. ಏನೋ ಅಪರೂಪಕ್ಕೆ ಏಕಾಶಿ ಪಾತ್ರ ಶುರು ಮಾಡ್ತಾರೆ ಪಾಪ, ಬೆಳಿಗ್ಗೆ ಇನ್ನೂ 7 ಗಂಟೆ ಯಾರೋ ಬರ್ತಾರೆ, ಮತ್ತೇನು ಏಕಾಶಿ ಅಂತಾರೆ, ಪಾಪ ನಿಮ್ಮ ಮುಖ ನೋಡಾಗಿಲ್ಲ ಅಂದ್ಬಿಡ್ತಾರೆ ಆಗ್ಲೇ. ಯೋ ಹೇಗಿದ್ದೀರಿ ಅಂತಾರೆ, ಗಾಬರಿ ಆಗ್ಬಿಡುತ್ತೋ ಏನೋ ಆಗತ್ತೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅವ್ರು ತಕ್ಕ ಕಾಫಿ ಕುಡ್ದೇ ಬಿಡ್ತಾರೆ, ಭಾರಿ ವೀಕಾಗ್ಬಿಡ್ತಾರೆ, 7 ಗಂಟೆಗೆ ಯಾವ್ದು ವೀಕಾಗ್ತಾನೆ ಈ ಮಧ್ಯೆ, ಇನ್ನು ಆಗ್ತಾನೆ ಇದ್ದಿದ್ದಾನೆ, ಏನಾಗಿರೋ ಸುಮ್ಮನೆ ಸೈಕಾಲಜಿ ಹಾಗೆ ಡೆವಲಪ್ ಮಾಡ್ತಾರೆ. ಭಾರಿ ಕಷ್ಟ ಭಾರಿ ಕಷ್ಟ ಅಂತ ಹೇಳೋದು ಸುಮ್ಮನೆ ಇದ್ರೆ ಸುಮ್ಮನೆ ಗೊತ್ತಿಲ್ಲದೆ ಸುಮ್ಮನೆ ಇರ್ತಾರೆ, ಗೊತ್ತಿಲ್ಲದೆ ಹೋದ್ರೆ ಗೊತ್ತಾಗ್ತಷ್ಟ ಇರೋ ಶುರು ಮಾಡ್ತಾರೆ ಕೆಲವರಿಗೆ, ಅದೇ ಮುಖ್ಯವಾದ ಕೆಲಸ. ಇನ್ನೊಬ್ಬರ ಬಗ್ಗೆ ಡಿಸ್ಕರೇಜ್ ಮಾಡೋಕೆ ಏನೇನ್ ಬೇಕು ಎಲ್ಲ ಪಾಯಿಂಟ್ ಶುರು ಮಾಡ್ತಾರೆ. ಆದ್ರಿಂದ ದೇವರು ನಮ್ಮ ದೇಹದಲ್ಲಿ ತುಂಬಾ ಸಾಮರ್ಥ್ಯ ಇಟ್ಟಿದ್ದಾನೆ, ನಮ್ಮ ದೇಹದಲ್ಲಿ ತುಂಬಾ ಸಾಮರ್ಥ್ಯ ಇದೆ ಅಂತ ಹೇಳೋದಕ್ಕೆ ಸಾಯ್ಬೇಕಾದ್ರೆ ನೋಡಿ ಎಷ್ಟು ಕಷ್ಟಪಡ್ತಾರೆ ನೋಡ್ತಾರೆ. ಇವತ್ತು ಆಯ್ತಾರೆ ಎಕ್ಸ್ಪೆಕ್ಟ್ ಮಾಡ್ತಾರೆ, 5-6 ತಿಂಗಳು ಆಗಿರ್ತದೆ, ಎಂದು ಹೋದಾಗ ಇನ್ನೂ ಹೋಗಿರ್ರಿ ಇನ್ನೂ ಇದ್ದಾರೆ ಅಂತ ಹೇಳ್ತಾರೆ. ಕಣ್ಣನ್ನು ಮುದುಕರು ನೆಲ ಹಿಡಿದಿರ್ತಾರೆ, ನೋಡಿದ್ರೆ ಹೋಪ್ಸ್ ಏನೇ ಇರೋದಿಲ್ಲ, 5-6 ತಿಂಗಳು ಸುಖವಾಗಿ ಪ್ಲಾನ್ ಮಾಡ್ತಿರ್ತಾರೆ. ಕೆಲವರು ಗಟ್ಟಿಬಿಟ್ಟಾಗಿರ್ತಾರೆ, ಹೋಗ್ಬಿಟ್ರು ಅಂತ ಹೇಳ್ತಾರೆ. ಆಗ್ಲಿ, ನಮ್ಮ ಕೈಯಲ್ಲಿ ಇಲ್ಲ ಸಾವು ಅನ್ನೋದು, ದೇವರು ಯಾವ ರೀತಿ ಇಟ್ಟಿರ್ತಾರೋ ಹೇಳಕ್ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಇಲ್ಲದ ಬುದ್ಧಿವಂತಿಕೆ ಮಾಡಕ್ ಹೋಗಬಾರದು. ಅದಕ್ಕೇನು ಮಾಡಬೇಕು ಅಂದ್ರೆ, ದೇವರು ಏನ್ ಮಾಡು ಅಂತ ಹೇಳಿದ್ರೆ ಅದನ್ನು ಮಾಡಬೇಕು ಅಷ್ಟೇ ಹೊರತು, ನಾವು ಇಲ್ಲದನ್ನು ಮಾಡ್ಕೊಂಡು ಹಾಳಾಗೋ ಪ್ರಸಂಗ ಬೇಕಾಗಿಲ್ಲ. ಈ ರೀತಿ ಭೀಮ ದ್ರೌಪದಿಯರಿಗೆ ತುಂಬಾ ಹೆಚ್ಚು ಪುಣ್ಯ ತಂದುಕೊಡ್ಬೇಕಂತ ಭಗವಂತನ ವೈಶಿಷ್ಟ್ಯ. ಒಂದು ಪ್ರಶ್ನೆ ಬರುತ್ತಾಗಿತ್ತು, ಇವ್ರ ಪುಣ್ಯನ ಹೆಚ್ಚಾಗಿ ಬಿಟ್ರೆ ಅಂತ ಪ್ರಶ್ನೆ. ಭೀಮದೇವತರಿಗೆ ಪುಣ್ಯ ಹೆಚ್ಚಾಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಹೆಚ್ಚಾಯ್ತಾ ನೋಡಿ ನೀವೇ ನೋಡಿ ಅಂತ ಹೇಳಿದ್ರೆ ಇವತ್ತು ಯಾವ್ದು ಹೆಚ್ಚಾಗತ್ತೆ? ಕೆರೆ ಫ್ಲಡ್ಸ್ ಬಂದ್ಬಿಟ್ರೆ, ಇವತ್ತು ತುಂಬಾ ನೀರು ಮಳೆ ಬಂದ್ಬಿಟ್ರೆ ಕೆರೆ ಕೊಡಿ ಒಡೆದು ಹೋಗ್ಬಹುದು, ಇನ್ನೂ ಹೆಚ್ಚು ಬಂದ್ರೆ ಡ್ಯಾಮ್ ಕೂಡ ಒಡೆದು ಹೋಗ್ಬಹುದು. ಸಮುದ್ರ ಹೇಳಿ ಕೇಳಿ ಎಲ್ಲ ಹೋಗೋದು ಅಲ್ಲಿಗೆನೆ. ಸಮುದ್ರನೇ ಯಾವಾಗಲೂ ಕೂಡ ಅದರ ನೀರು ಹೆಚ್ಚಾಗುತ್ತೆ. ನೀರು ಹೆಸರೇ ಜಲನಿಧಿ ಅದು ಒಂದು. ಆದ್ದರಿಂದ ಭೀಮ ದ್ರೌಪದಿಯರಿಗೆ ಎಷ್ಟು ಪುಣ್ಯ ಹಾಕಿದ್ರು ಕೂಡ ಆ ಫುಲ್ಲು ಜೀರ್ಣ ಆಗತ್ತೆ. ಅದಕ್ಕೆ ಬಂಡಿ ಅನ್ನವ ಉಂಡಿತ್ತು ಕೂಸು, ಅನ್ನ ತಿಂದು ಹೇಗೆ ಜೀರ್ಣ ಮಾಡ್ಕೋತಾರೋ ಪುಣ್ಯನೂ ಹಾಗೆಯೇ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ರುಜುಗಳಿಗಿದೆ. ಆದ್ದರಿಂದ ಅವರು ಎಂದೂ ಪುಣ್ಯ ಹೆಚ್ಚಾಗಲೇ ಇಲ್ಲ, ಆಗೋದೇ ಇಲ್ಲ. ಅವರ ಮ್ಯಾಕ್ಸಿಮಮ್ ತಗೊಳ್ಳೋ ಕೆಪಾಸಿಟಿ ಅಷ್ಟಿರೋದ್ರಿಂದ ಅವ್ರಿಗೆ ಸಮಸ್ಯೆನೆ ಬರೋದಿಲ್ಲ ಅಂತ ಹೇಳಿದ್ರು. ಅಲ್ಲ, ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಷ್ಟೇ, ಭಾಗವತೇ ಧರ್ಮೇ ನಿರತೋ ಯದ್ಬೃಕೋದರ. ಅಲ್ಲಿ ತಮಾಷೆ, ಪುಣ್ಯ ಹೋಗೋ ತಪ್ಪು ಮಾಡೋ ಚಾನ್ಸ್ ಯಾವಾಗ? ಭೀಷ್ಮ ದ್ರೋಣರಂತವ್ರು ತಪ್ಪು ಮಾಡಿದ ಜಾಗ, ಧರ್ಮರಾಜ ತಪ್ಪು ಮಾಡಿದ ಜಾಗ, ತಪ್ಪು ಮಾಡಬೇಕಾಗಿತ್ತು. ಅಲ್ಲಿ ತಪ್ಪು ಮಾಡಲಿಲ್ಲ ಅಲ್ಲ, ಪೂರ್ತಿ ಸರಿಯಾಗಿ ಮಾಡಿದ್ದಾರೆ. ಭೀಮ 100% ಸರಿಯಾಗಿ ನಡ್ಕೊಂಡಿರೋದು. ಅದಕ್ಕೆ ಸ್ವತಃ ಭೀಷ್ಮ ದ್ರೋಣರು ಹೇಳ್ತಾರೆ, ಭೀಮಸೇನ ನೀನು ಮಾಡಿದ್ದು ಸರಿ, ನೀನು ಹೇಳಿದ್ದು ಸರಿ, ಅತ್ಯಂತ ಯಥಾರ್ಥವಾದಿ ಅಂತ ಒಪ್ಕೊಂಡು ಬಿಡ್ತಾರೆ. ದ್ರೌಪದಿ ಉತ್ತರ ಕೊಡ್ಲಿಕ್ಕಂತ ಅವ್ರಿಗೆ ಆಗೋದೇ ಇಲ್ಲ. ಏನು ಸಭೆನ ಇದು? ನೀವು ವೃದ್ಧರ, ನೀವೆಲ್ಲ ಕೂಡ ಧರ್ಮಾಚರಣೆ ಮಾಡ್ತೀರಾ, ಏನು ಗೊತ್ತು ನಿಮಗೆ? ಇಂಥ ಅನ್ಯಾಯವನ್ನು ನೋಡ್ಕೊಂಡು ಕೂತಿದ್ದೀರಲ್ಲ ಅಂತ ಹೇಳಿದರೆ ಉತ್ತರ ಕೊಡ ಬಾಯಿ ಒಬ್ಬರಿಗೂ ಇಲ್ಲ. ಅಂದ ಮೇಲೆ ದ್ರೌಪದಿ ತಪ್ಪು ಮಾಡಲಿಲ್ಲ, ಭೀಮಸೇನ ತಪ್ಪು ಮಾಡಲಿಲ್ಲ. ಅಲ್ಲಿ ಇನ್ನೊಂದು ಭಾಗ ಇದೆ. ಒಬ್ಬ ಮನುಷ್ಯ ತಪ್ಪು ಮಾಡೋದು ಒಂದು, ಅಥವಾ ಶಾಪ ಗೀಪ ಕೊಟ್ಟು ಪುಣ್ಯ ಕಳ್ಕೊಳ್ಳೋದು ಇನ್ನೊಂದು. ಅನೇಕ ಋಷಿಮುನಿಗಳೆಲ್ಲ ಗೌತಮರು ಅಹಲ್ಯಾ ಪ್ರಸಂಗದಲ್ಲಿ ಕೋಪಗೊಂಡು ಶಾಪ ಕೊಟ್ಬಿಟ್ಟು ಅದು ಹೆಚ್ಚಿನ ಪುಣ್ಯ ಹೊರಟೋಯ್ತು. ಅದೇ ರೀತಿಯಲ್ಲಿನೆ ಈ ಮಾಂಡವ್ಯರಿಗೆ ಹೆಚ್ಚು ಪುಣ್ಯ ಬಂದಿತ್ತು. ಯಾವಾಗ ಯಮದೇವರಿಗೆ ಶಾಪ ಕೊಟ್ಟರೋ ಅವ್ರ ಪುಣ್ಯ ರೆಡ್ಯೂಸ್ ಆಯ್ತು. ಈ ಶಾಪ ಕೊಡೋದು ಇನ್ನೊಂದು, ನೇರವಾಗಿ ತಪ್ಪು ಮಾಡೋದು ಒಂದು, ಅಥವಾ ಶಾಪ ಗೀಪ ಕೊಟ್ಟರೆ ಹೋಗ್ಬಿಡೋದು. ಇವತ್ತು ಈ ಸಮಯದಲ್ಲಿ ನಿಜವಾಗಲೂ ಕೂಡ ಜಾಸ್ತಿ ಹರಟಾಗಿರೋದು ಯಾರು ಅಂದ್ರೆ ಭೀಮಸೇನ ಮತ್ತು ದ್ರೌಪದಿ. ಅವರಿಬ್ರು ಶಾಪ ಕೊಡ್ಲಕ್ ಹೊರಟಿದ್ರೆ ಅಂತ ಸ್ಥಿತಿಯಲ್ಲಿ ಯಾರು ಬೇಕಾದ್ರೆ ಬಂದ್ಬಿಡ್ತಾ ಇದ್ರು. ಪುರಾಣ ಪುಣ್ಯ ಕಥೆಗಳು ಬರುತ್ತೆ, ಋಷಿಗಳನ್ನ ರೇಗಿಸಿದ್ರು ಶಾಪ ಕೊಟ್ಟುಬಿಟ್ರು. ಇಂದ್ರದೇವರು ಮಾಡೋ ಉಪಾಯನೇ ಅದು, ಯಾರಾದರೂ ತಪಸ್ ಮಾಡ್ತಿದ್ದ ಕಾರಣಕ್ಕೆ ಅಪ್ಸರ್ಯರನ್ನ ಕಳಿಸೋದು. ಆ ಸಮಯಕ್ಕೆ ಅವರು ತಮ್ಮ ಪುಣ್ಯ ಕಳ್ಕೊಂಡ್ರು, ಪುಣ್ಯ ಅಥವಾ ಅವ್ರಿಗೆ ಶಾಪ ಕೊಟ್ಬಿಟ್ಟು ಪುಣ್ಯ ಕಳ್ಕೊಂಡ್ರು, ಇದಕ್ಕೋಸ್ಕರ ಕಳಿಸಿಕೊಡ್ತಾ ಇರ್ತಾರೆ. ಆ ರೀತಿ ಮಾಡಿದರೆ ಭೀಮ ದ್ರೌಪದಿಯರು ಮೊದಲೇ ಶಾಪ ಕೊಡ್ತಾರೆ. ದ್ರೌಪದಿ ಅಂತೂ ಎಂದೋ ಶಾಪ ಕೊಡಬೇಕಾಗಿತ್ತು. ಯಾವಾಗ ಸರಿಗೆ ಕೈ ಹಾಕಲಿಕ್ಕೆ ಬಂದ ಆಗಲೇ ಶಾಪ ಕೊಡಬಹುದಾಗಿತ್ತು. ಅಷ್ಟೇ ಅಲ್ಲ, ಯಾರು ಎಳಿತಿದ್ರು ಶಾಪ ಕೊಡ್ತಾ ಇಲ್ಲ. ಯಾತಕ್ಕೆ ಹೇಳುತ್ತಾರೆ? ಶಾಪ ಕೊಟ್ರೆ ಪುಣ್ಯ ಹೋಗುತ್ತೆ, ಇದು ಅರ್ಥ ಮಾಡ್ಕೋಬೇಕು. ಶಾಪ ಕೊಟ್ರೆ ಪುಣ್ಯ ಹೋಗುತ್ತೆ, ಚೆಕ್ ಕೊಟ್ರೆ ಹೇಗೆ ಡೆಬಿಟ್ ಮಾಡ್ತಾರೋ ಆ ಟೈಪ್ ಅದು. ಒಂದು ಚೆಕ್ ದಿವಸ ಕೊಡ್ತಾ ಇದ್ವು, ಅಕೌಂಟ್ ಆಗಿರೋದು ಎಲ್ಲರೂ ಕೊಟ್ಬಿಡ್ತಾ ಇದ್ರಿ. ಚೆಕ್ ಅನ್ನು ಕೊಟ್ಟಾಗೆಲ್ಲ ಅಕೌಂಟ್ ಆಗ್ತಾನೆ ಇರ್ತದೆ. ಶಾಪ ಅಂಬೋದು ಹಾಗೆ, ಅದು ಕೂಡ ಏನು ದುಡ್ಡಿಲ್ಲದ ಚೆಕ್ ಕೊಟ್ಬಿಟ್ರೆ ಬೌನ್ಸ್ ಆಗೋದ್ರೆ ಪನಿಷ್ಮೆಂಟ್ ಇದ್ದಾರೆ ಜೊತೆಗೆ ಅವನು. ಮತ್ತೆ ಪುಣ್ಯ ಇದ್ದವ್ರು ಕೊಟ್ರೆ ಪುಣ್ಯ ಹೋಗುತ್ತೆ, ಪುಣ್ಯ ಇಲ್ಲದೆ ಶಾಪ ಕೊಟ್ರ ಅಂತಾನು ಗತೆನೆ ಮುಗಿತವ್. ಅದಕ್ಕೆ ಯಾವಾಗ ಇನ್ನೊಬ್ರು ಬೈಕೊಂಡೆ ಶಾಪ ಇದ್ದಾಗ ಲೆಕ್ಕ ಆಗ್ಬೋದು. ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ಅದಕ್ಕೆ ಉಪನಿಷತ್ತ ಹೇಳುತ್ತಾರೆ. ಹರಿಕಥಾಮೃತಸಾಗರ ಹೇಳುತ್ತಾರೆ, ಯಾರನ್ನು ಬೈಯೋ ಹಕ್ಕು ನಮಗಿಲ್ಲ ಅಂತ ಹೇಳ್ತಾರೆ. ಆ ಬೈಯೋ ಹಕ್ಕು ಕಾಂಪಿಟೆಂಟ್ ಅಥಾರಿಟಿಗೆ ಮಾತ್ರ. ಯಾರೋ ಲೇಟಾಗಿ ಬರ್ತಾರೆ ಆಫೀಸ್ಗೆ, ನಾವು ಯಾಕೆ ಲೇಟ್ ಅಂತ ಕೇಳಿದ್ರೆ ಚಪ್ಪು ಕೊಡು ಸುಮ್ಮನೆ ಕೊಡು ಅಂತ ಹೇಳ್ತಾರೆ. ಆಫೀಸರ್ ಕೇಳಿ ಉತ್ತರ ಕೊಡ್ತು, ನಾವು ಕೇಳಿದ್ರೆ ಹೋಗೋದೇ ಸಾಕು ಅಂತ ಹೇಳ್ತಾರೆ. ಹೂವಾರಿಯು ಅಂತ ಕೇಳ್ತಾನೆ. ಬಸ್ಸಲ್ಲಿ ಕೂತಿರ್ತೇವೆ, ಟಿಕೆಟ್ ತಗೊಂಡಿದ್ದೀರಿ ಅಂತ ಪಕ್ಕದಲ್ಲಿ ಕೇಳಿ, ನೀವು ತಗೊಂಡಿದ್ರೆ ತಗೊಂಡಿ ಬಿಡಿ, ನನ್ನ ತಂಟೆ ಬರಬೇಡಿ ಅಂತ ಹೇಳ್ತಾರೆ. ನಾನು ನಿಮ್ಗೆ ಹಾಕೀಗ ಯಾರ ಕಂಡಕ್ಟರ್ ಬರಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಟಿಕೆಟ್ ತೋರಿಸೋದಲ್ಲ ಕೂಡ ಅವನು ತಗೊಂಡಿದ್ದೀನಿ ಅಂತ ಹೇಳೋದಿಲ್ಲ, ತೋರಿಸೋದೂ ಇಲ್ಲ, ಟಿಕೆಟ್ ಕಂಡಕ್ಟರ್ ತಪ್ಪು ತೋರಿಸ್ತಾರೆ. ಅದಕ್ಕೆ ಯಾರು ಯಾವ ಒಂದು ವಿಷಯಕ್ಕೆ ಅರ್ಹರಾಗಿರ್ತಾರೆ, ಕಾಂಪಿಟೆಂಟ್ ಆಗಿರ್ತಾರೆ, ಅಪಾಯಿಂಟ್ ಆಗಿರ್ತಾರೆ, ಅವರಿಗೆ ಆ ಕೆಲಸ ಮಾಡೋ ಹಕ್ಕಿದೆ ಹೊರತು ಬೇರೆಯವರಿಗಿಲ್ಲ. ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವೇನು ಬಿಸಿಲು ಕೊಡೋದು ನಮ್ಮ ಕೈಯಲ್ಲಿಲ್ಲ, ಮಳೆ ಕೊಡೋದು ನಮ್ಮ ಕೈಯಲ್ಲಿಲ್ಲ, ಚಳಿ ಕೊಡೋದು ನಮ್ಮ ಕೈಯಲ್ಲಿಲ್ಲ, ಬರೀ ಬಯೋ ಕೆಲಸ ಮಾಡೋ ಜಾತಕ್ಕೆ ಮಾಡ್ಬೇಕು. ನಾವೀಗ ನಮಗೆ ದುಃಖ ತಡ್ಕೋಬೇಕಷ್ಟೇ ಹೊರತು ಬಯೋ ಹಕ್ಕು ನಮಗೆ ಯಾರಿಗೂ ಇಲ್ಲ. ಅದೇ ರೀತಿಯೊಳಗೆ ಯೋಚನೆ ಮಾಡಿದರೆ ಬಹಳಷ್ಟು ಅಪೂರ್ವವಾದಂತಹ ಸಂದೇಶವು ಅದನ್ನೆಲ್ಲ ತಿಳಿಸಲಿಕ್ಕೇನೆ. ತಾಹಿ ಭೀಮ ಮನೋವೇದ ನಕಾರ್ಯ ಶಾಪ ಇತ್ಯಲಂ. ಇದು ಮಹಾಭಾರತದಲ್ಲೇ ಬರುತ್ತೆ, ಬೇರೆ ಕಡೆ ಬರುತ್ತೆ, ಜನಕ್ಕೆ ಅರ್ಥ ಆಗಲ್ಲ ಅಷ್ಟೇ. ಜನಮೇಜಯರಾಜ ಪ್ರಶ್ನೆ ಕೇಳೇ ಬಿಡ್ತಾನೆ, ಸ್ವಾಮಿ ಇಷ್ಟೆಲ್ಲ ಹೇಳ್ತೀರಿ ವೈಶಂಪಾಯನರೇ, ದ್ರೌಪದಿಗೆ ಅಷ್ಟು ಕಷ್ಟವಾಯಿತು ಇಷ್ಟು ಕಷ್ಟವಾಯಿತು ಅಂತ ಹೇಳ್ತೀರಿ, ಇಷ್ಟೆಲ್ಲ ಇದ್ರೆ ದ್ರೌಪದಿ ಬಗ್ಗೆ ನಾನು ಕೇಳಿರೋ ಹಾಗೆ ಮಹಾ ಪುಣ್ಯವತಿ ಮಹಾಪತಿವ್ರತೆ ಅಂಥವಳು ಶಾಪ ಕೊಡಬಹುದಾಗಿತ್ತಲ್ಲ ಅಂತ ಕೇಳಿ. ಆಗ ಅವ್ರು ಉತ್ತರ ಕೊಡ್ತಾರೆ, ಹೌದು ಶಾಪ ಕೊಡಬಹುದಾಗಿತ್ತು, ಕೊಡ್ಲಿಲ್ಲ, ಅದಕ್ಕೆ ದ್ರೌಪದಿ ಭಾರಿ ದೊಡ್ಡವಳು ಅಂತ ಕರೀತಾರೆ. ಯಾತಕ್ಕೆ ಅಂದ್ರೆ ಶಾಪ ಕೊಡೋದ್ರಿಂದ ವರ ಕೊಡೋದ್ರಿಂದ ಅವ್ರ ಪುಣ್ಯ ಹಾನಿಯಾಗತ್ತೆ, ಅದು ದ್ರೌಪದಿಗೆ ಗೊತ್ತು. ಆದ್ರಿಂದನೇ ದ್ರೌಪದಿ ಕೊಡ್ಲಿಲ್ಲ. ಆ ತಡ್ಕೊಳ್ಳೋದಿದೆಯಲ್ಲ ಬರೀ ಶ್ರೇಷ್ಠವಾದದ್ದು. ತಡ್ಕೊಳ್ಳ. ಅದಕ್ಕೆ ತಾನ್ ತಿತಿಷ್ಠಸ್ವ ಭಾರತ ಭಗವಂತ ಹೇಳ್ತಾನೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡವರಂಗ. ದೇವ್ರ ಮೇಲೆ ಭಾರ ಹಾಕಬೇಕು, ನಾವು ಅದನ್ನು ಫೇಸ್ ಮಾಡಬೇಕು. ಅದು ನಿಜವಾದ ಧರ್ಮ. ಅದನ್ನ ಭೀಮ ದ್ರೌಪದಿಯರು ಮಾಡಿದ್ದಾರಾದ್ರಿಂದಾಗಿನೇ ಪೂರ್ಣ ಪ್ರಜ್ಞಾ ಪುಣ್ಯವನ್ನು ಪಡೆದ್ರು. ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ ಹೆಸರು ಸಾರ್ಥಕ ಆಯ್ತು. ಪೂರ್ಣ ಪುಣ್ಯ ಪಡೆದಿದ್ರಿಂದನೇ ತಿಳುವಳಿಕೆಯ ನಿಧಿಯವರು, ಜ್ಞಾನ ನಿಧಿ ಅಂತಕ್ಕಂಥ ಹೆಸರು ಸಾರ್ಥಕವಾಗಿದೆ. ಆದ್ದರಿಂದ ಇಷ್ಟೆಲ್ಲ ಲೆಕ್ಕಾಚಾರ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೃಷ್ಣ ಆಗ ಎದುರಿಗಿರಲಿಲ್ಲ, ಇಷ್ಟೆಲ್ಲ ಮಾಡಿದ್ದಾನೆ. ಇದು ಇದ್ದಿದ್ರೆ ಏನಾಗ್ತಿತ್ತೋ, ಇಲ್ಲ ಹೋಗಿದ್ದಕ್ಕೆ ಏನಾಯ್ತು ಎಂಬುದನ್ನ ಎರಡಕ್ಕೂ ಉತ್ತರ ಕೊಟ್ಟಂತ ಪ್ರಸಂಗ ಅದು. ಅದನ್ನಾರು ವಿಶ್ಲೇಷಣೆ ಮಾಡೋದೇ ಇಲ್ಲ, ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಪ್ರತಿಯೊಬ್ಬನ ಪುಣ್ಯಪಾಪದ ಲೆಕ್ಕ ಪ್ರತಿ ಕ್ಷಣದಲ್ಲೂ ಅಪ್ಡೇಟ್ ಆಗ್ತಾನೆ ಇರ್ಬೇಕು. ಕಂಪ್ಯೂಟರ್ ಹೇಗೆ ಹೋಗ್ತಾ ಇರುತ್ತೆ ನೋಡಿ, ಸರಸರ ತೋರಿಸ್ತಾ ಇರ್ತಾರೆ ಅದನ್ನ. ಎವ್ರಿ ಮೊಮೆಂಟ್ ಚೇಂಜ್ ನೋಡ್ತಾರೆ. ಇದರಲ್ಲಿ ಎಮರ್ಜೆನ್ಸಿ ವಾರ್ಡ್ ಮರೆಸಿರ್ತಾರೆ, ಎಲ್ಲ ರೀಡಿಂಗ್ ತಗೋತಾ ಇರ್ತಾರೆ, ಕಂಟಿನ್ಯೂಸ್ ವಾಚ್ ಮಾಡ್ತಿದ್ರೆ ಹೇಗೆ ಅದು ನೋಡಿ ನಡೀತಾ ಇರುತ್ತೆ. ಆ ಟೈಪ್ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ನಡೀತಾ ಇದೆಯೋ, ಎವ್ರಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಹೇಗೆ ನಡೀತಾ ಇರುತ್ತಲ್ಲ, ಆ ಟೈಪ್ ಪುಣ್ಯಪಾಪದ ವ್ಯವಸ್ಥೆ ನಡೀತಾನೆ ಇರುತ್ತೆ. ಅದು ನಿಯಂತ್ರಣ ಮಾಡತಕ್ಕಂಥದ್ದು ಭಗವಂತ. ಅದನ್ನು ಮಾಡಕ್ಕೋಸ್ಕರ ತಾನು ಎದುರಿಗಿರಲಿಲ್ಲವೆ, ಲೋಕದ ಕಣ್ಣಿಗೆ ಕಾಣಿಸ್ಲಿಲ್ಲವೆ ಹೊರತು ಅವನಿಲ್ಲದ ಜಾಗ ಇಲ್ಲ, ಅವನು ಮಾಡ್ಲಿಕ್ಕಾಗದೇ ಇರತಕ್ಕಂಥ ಕೆಲಸ ಅಂತ ಒಂದು ಕೆಲಸ ಇಲ್ಲ, ಅವನು ಸರ್ವತಂತ್ರ ಸ್ವತಂತ್ರ. ಇಷ್ಟು ಪರಮಾತ್ಮ ಮಾಡಿ ಅಲ್ಲಿಂದ ತಾನು ಹೊರಡ್ತಾ ಇದ್ದಾನೆ. ಪಾಂಡವರಿಗೆ ಅರ್ಥವಾಯಿತು, ಉಳಿದವರಿಗೆ ತಮ್ಮ ಯೋಗ್ಯತೆ ತಕ್ಕಂತೆ ತಿಳ್ಕೊಂಡವ್ರು ತಿಳ್ಕೊಂಡ್ರು ಅಷ್ಟೇ. ಹೋಗ್ಬೇಕಾದ್ರೆ ಕೃಷ್ಣ ನೀವಿರಿ, ಏನು ಯೋಚನೆ ಮಾಡಬೇಡಿ, ಎಲ್ಲ ನಿಮ್ಗೆ ಎದ್ದೇ ಗೆಲ್ತ. ಆ ಭಾಷೆ ಭರವಸೆ ಕೊಟ್ಬಿಡ್ತಾನೆ ಪರಮಾತ್ಮ. ಅರ್ಜುನ ಹೇಗೆ ಭರವಸೆ ಕೊಡ್ತಾನಲ್ಲ, ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್, ಅರ್ಜುನ ಯುದ್ಧ ಮಾಡು ಖಂಡಿತ ಗೆದ್ದೇ ಗೆಲ್ತಿ ಅಂತ ಹೇಳಿದನು. ವನವಾಸ ಮಾಡಿ, ನಿಮಗೆ ರಾಜ್ಯ, ನಿಮಗೆ ಕೋಶ, ನಿಮಗೆ ಕೀರ್ತಿ ಎಲ್ಲ ನಿಮಗೇನೆ. ಅವನು ಪಾಪಿಷ್ಟ, ಅವನು ಮೆರಿಬೇಕೀಗ, ಮೆರಿಲಿ ನೀವು, ಒಳ್ಳೆ ನನ್ನ ರಕ್ಷೆ ನಿಮಗೆ ಇದೆ ಅಂತ ಪರಮಾತ್ಮ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದ. ಹೋಗಬೇಕಾದ್ರೆ ಸುಭದ್ರಾವಭಿಮನ್ಯುಂಚ ರಥಮಾರೋಪ್ಯ ಕೇಶವಃ, ಸುಭದ್ರ ಅಭಿಮನ್ಯುವನ್ನು ಕರ್ಕೊಂಡು ದ್ವಾರಕ್ಕೆ ಕರ್ಕೊಂಡು ಹೊರಟನಂತೆ. ಎಲ್ಲರೂ ಬಾಕಡೆಯಿಂದ ಬರ್ತಾ ಇದ್ದ, ದುಷ್ಟಯುಧ್ಮನ ಬರ್ತಾನೆ. ಅವನು ಬಂದು ದ್ರೌಪದಿಯ ಮಕ್ಕಳಿದ್ರಲ್ಲ ಅವನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಸಂಬಂಧಪಟ್ಟವರೆಲ್ಲ ಕರ್ಕೊಂಡು ಹೋಗ್ತಾರೆ. ಕಾಶಿರಾಜ ಸುತಾಮಪಿ, ಕಾಶಿರಾಜ ಭೀಮಸೇನ ಮಾವ ಕಾಳಿಯ ತಂದೆ, ಆತ ಒಂದು ಕಾಳಿದೇವಿನ ಕರ್ಕೊಂಡು ಹೊರಟು ಬಿಟ್ಟನು. ಆಕೆಯು ಭಾರತೀಯ ರೂಪ, ದ್ರೌಪದಿನೂ ಭಾರತೀಯ ರೂಪರೇ, ಆ ರೂಪರು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದೇ ರೀತಿಯಾಗಿ ಶಲ್ಯರಾಜನ ಸಂಬಂಧಿಗಳು ಒಬ್ಬ ಮಗಳಿದ್ದಾಳೆ, ಸಹದೇವನ ಹೆಂಡತಿ, ನಕುಲ ಸಹದೇವರ ಹೆಂಡಂದಿರೆಲ್ಲ ಉಷಾ ಅಂತಕ್ಕಂಥವಳ ಅವತಾರ. ಅವರು ಕುಂತಿ ಹತ್ರ ಅಲ್ಲೇ ಇದ್ದು ಬಿಟ್ಟಿದ್ರು, ಬರೋ ಪ್ರಸಂಗನೇ ಬರಲಿಲ್ಲ. ಅಂತೂ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಎಲ್ಲ ಮಕ್ಕಳನ್ನ ತಮ್ಮ ತಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡು ಹೊರಟೋಗಿ ಬಿಡ್ತಾ ಇದ್ದಾರೆ. ಉಳ್ಕೊಂಡಿದ್ದ ಎಷ್ಟು ಜನ ಅಂದ್ರೆ, ಮುಖ್ಯವಾಗಿ 5 ಜನ ಪಾಂಡವರು, ದ್ರೌಪದಿ. ದುರ್ಯೋಧನ ಕರಾರ್ ಆಗಿತ್ತು, 5 ಜನ ಪಾಂಡವರು ದ್ರೌಪದಿಯ ಸಮೇತ ವನವಾಸ ಮಾಡಬೇಕು ಅಂತ ಹೇಳಿದ್ರಿಂದ ಅವರಲ್ಲಿ ಯಾರು ಕೂಡ ಬಿಡ ಆಗಿಲ್ಲ. ಉಳಿದರೆ ಯಾರು ಇರಬೇಕಾದ ಕಾರಣ ಇಲ್ಲ, ಅವರೆಲ್ಲ ಹೊರಟೋಗ್ತಾರೆ. ದುಷ್ಟಮುನಿಗಳು ಮಾತ್ರ ಹಾಗೆ ಇದ್ದಾರೆ, ಸಂಬಂಧಿಗಳು ಹೊರಟರೆ ಹೊರತು ಋಷಿಮುನಿಗಳು ಜೊತೆಗೆ ಇದ್ದಾರೆ. ಅದೊಂದು ವಿಶೇಷ. ಅದು ಬಂಧು ಬಾಂಧವರಿಗಿಂತ ಋಷಿಮುನಿಗಳು ಮೋರ್ ಡಿಪೆಂಡಬಲ್ ಅಂತ. ಋಷಿಮುನಿಗಳು ತುಂಬಾ ಶ್ರೇಷ್ಠ. ಅವರು ಆಪತ್ತು ಅವರಿಗೇನು ನಮ್ಮಿಂದ ಆಗಬೇಕಾದಿಲ್ಲ. ಅವರಿಗೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಹಿರಿಯತ್ಕರಾಕ್ಷ ಬಲವತಿ ಅಜಿತಂ ನಮಾಮಿ. ಅವರ ಜೀವನದಲ್ಲಿ ಸ್ವಾರ್ಥ ಅನ್ನೋದೇ ಅವರಿಗಿರೋದಿಲ್ಲ, ಕೇವಲ ಭಗವಂತನನ್ನ ಆರಾಧನೆ ಮಾಡೋದೇ ಗುರಿ. ಪಾಂಡವರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಜೊತೆ ಹಾಗೆ ಉಳ್ಕೊಂಡ್ವಿ. ಈಗ ದಿವಸಗಳು ಕಳೀತಾ 1 ವರ್ಷ ಮುಗಿತಂತೆ ಸರಿಯಾಗಿ. ಅಲ್ಲಿ 12 ವರ್ಷದ ವನವಾಸ, 1 ವರ್ಷದ ವನವಾಸ ಮುಗಿತು. ಆಗ ಒಂದು ದಿವಸ ಯಥಾ ಪ್ರಕಾರ ಧರ್ಮರಾಜ ಅತ್ಯಂತ ಉದಾರಿಯಾಗಿ, ಆತನ ಈ ಮುಖ ಭಾರಿ ಶ್ರೇಷ್ಠವಾದ ಮುಖ, ತುಂಬಾ ಉದಾರಿ, ಅತ್ಯಂತ ಧಾರ್ಮಿಕ, ಅವೆಲ್ಲ ಮುಖಗಳು ಹಾಗೆ ನಡೆದಿದೆ. ಪ್ರತಿ ಜನ ಯಥಾ ಪ್ರಕಾರ, ಅಷ್ಟು ಜನಕ್ಕೆ ಊಟ, ಅಷ್ಟು ಕೊನೆಗೆ ತಮ್ಮಂದಿರ ಊಟ, ಅದಾದ್ಮೇಲೆ ತನ್ನ ಊಟ, ಆಮೇಲೆ ದ್ರೌಪದಿ ದೇವಿಯ ಭೋಜನ. ಪ್ರತಿನಿತ್ಯದ ಕಾರ್ಯಕ್ರಮ ಹಾಗೆ ನಡೆದಿದೆ. ದ್ರೌಪದಿಯ ಊಟವಾಯಿತು ಅಂದ್ರೆ ಎಲ್ಲರ ಊಟವಾಗಿದೆ ಅಂತ ಅರ್ಥ. ಇವತ್ತು ಜನ ಹಾಗೆ ತಿಳ್ಕೊಂಡ್ಬಿಡ್ತಾರೆ, ತಮ್ಮ ಊಟ ಆದ್ರೆ ಎಲ್ಲರೂ ಆಯ್ತು ತಿಳ್ಕೊಂಡ್ಬಿಡ್ತಾರೆ. ಆ ರೀತಿ ಅಲ್ಲ, ಮತ್ತೆ ಯಜಮಾನ ಊಟ ಆಯ್ತು ಎಲ್ಲರೂ ಊಟ ಆದ ಲೆಕ್ಕ ಅಲ್ಲ. ಯಜಮಾನಿ ದ್ರೌಪದಿ ಊಟ ಆಯ್ತು ಅಂದ್ರೆ ಇನ್ಯಾರು ಬಾಕಿ ಇಲ್ಲವೇ ಇಲ್ಲ ಅಂತ ಅರ್ಥ. ಇದ್ರ ದುರುಪಯೋಗ ತಗೊಳ್ಳೋದು ದುರ್ವಾಸರ ಪ್ರಸಂಗ ಬರುತ್ತೆ ಆಮೇಲೆ. ಈಗ ಬೇಡ, ಇಲ್ಲ ನಡೆಯೋದು ವನವಾಸದಲ್ಲೇ ನಡೆಯೋದು, ಅದು ನಡೆಯೋದು ಮುಂದಾದ್ರಿಂದ ಆ ಪ್ರಸಂಗ ಬಂದ ನೋಡೋಣಂತೆ. ಅದು ನಡೆದಾಗ ಧರ್ಮರಾಜ ಆರಾಮಾಗಿದ್ದು ಬಿಟ್ಟಿದ್ದಾನೆ, ಯೋಚನೆ ಇಲ್ಲ, ದಿವಿ ದೇವವತ್ ಸುಖಂ. ಹಾಗಿದ್ದಾಗ ಭೀಮ ದ್ರೌಪದಿಯರು ಇಬ್ರು ನೋಡಿದ್ರಂತೆ, ಇಬ್ರು ಮಾತಾಡ್ಕೊತಾ ಇದ್ದಾರೆ ಒಂದಿವಸ ಕುತ್ಕೊಂಡ್ಬಿಟ್ಟು. ಧರ್ಮರಾಜ ಹೀಗಿದ್ರೆ ಮುಂದೇನು ಗತಿ ಅಂತ ಯೋಚನೆ ಮಾಡ್ತಾ ಇದ್ದ. ಧರ್ಮರಾಜ ಹೇಗಿದ್ದಾನೀಗ, ಒಳ್ಳೆ ತಪಸ್ವಿ ಅಂತ ಇದ್ದು ಬಿಟ್ಟಿದ್ದಾನೆ. ತಪಸ್ವಿ ಹಾಗಿರಬಹುದು, ರಾಜ ಹಾಗಿರಬಾರದು ಅಂತ ಹೇಳಿದ್ದಾನೆ. ರಾಜ ಹಾಗಿರಬಾರದು, ರಾಜನಾದವನು ತನ್ನ ಮುಂದಿನ ಯೋಚನೆ ಮಾಡಬೇಕು, ಮುಂದೆ ತಾನು ಕರ್ತವ್ಯ ಎಷ್ಟೇ ಯೋಚನೆ ಮಾಡಬೇಕು. ಅದೇ ಇರೋ ಧರ್ಮರಾಜ ಮಾಡ್ತಾ ಇಲ್ಲ, ಅಕ್ಷಯ ಪಾತ್ರೆ ಇದೆ, ಅಡಿಗೆ ಹೇಗೋ ಆಗತ್ತೆ, ಅಷ್ಟೇ ಊಟ ಆಗುತ್ತೆ, ಒಳ್ಳೊಳ್ಳೆ ಕಥೆಗಳು ಹೇಳ್ತಾ ಇದ್ದಾರೆ, ಕೇಳ್ಕೊಂಡು ಆರಾಮಾಗಿ ಕೂತ್ಬಿಟ್ಟಿದ್ದಾರೆ. ರಿಟೈರ್ಡ್ ಪರ್ಸನ್ ಕೂತ ಕೂತ ಗತಿಯಾಗಿ ವರ್ಕಿಂಗ್ ಮನುಷ್ಯ ಆರಾಮ ಕಾಲ ಕಳೆದ್ರೆ ಹಾಗೆ ಸಾಧ್ಯ? ಧರ್ಮರಾಜ ನಿವೃತ್ತ ವಾನಪ್ರಸ್ಥಾನ ನಿವೃತ್ತ ಜೀವನ ಇದ್ದಾಗ ಲೆಕ್ಕ ಹಾಗಿದ್ದು ಬಿಟ್ಟಿದ್ದಾನೆ. ನೋಡೋದಕ್ಕೆ ಭಾರಿ ಎಲ್ಲ ಸರಿಯಾಗಿದ್ದ ಕಾಣ್ತಾ ಇದೆ, ಅದು ದೊಡ್ಡ ಪ್ರಾಬ್ಲಮ್ ಇದೆ ಅದರೊಳಗೆ. ಇಬ್ಬರು ಮಾತಾಡ್ಕೊಂಡ್ರಂತೆ, ಈಗಿದ್ದು ಬಿಟ್ರೆ 12 ವರ್ಷನೂ ಮುಗಿಯುತ್ತೆ, ಅಜ್ಞಾತವಾಸನೂ ಮುಗಿಯುತ್ತೆ, ಮತ್ತೆ ಕಾಡಪಾಲೆ ಗತಿ, ಮತ್ತೆ 12 ವರ್ಷ ಮತ್ತೆ 1 ವರ್ಷ ಇಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಇದರಿಂದ ಏನು ಸಾಧಿಸಿದಂತೆ ಆಗ್ತಾ ಇದೆ? ಕ್ಷತ್ರಿಯ ಬದುಕ ರೀತಿ ಇದಲ್ಲ, ಒಬ್ಬ ರಾಜ ಬದುಕ ರೀತಿ ಇದಲ್ಲ, ಇದು ಸರಿ ಮಾಡಲೇಬೇಕು. ಧರ್ಮರಾಜನಿಗೆ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು, ಅವನನ್ನು ಸನ್ಮಾರ್ಗಕ್ಕೆ ತರಬೇಕು. ಇದು ಋಷಿಗಳ ಜೀವನ ಬಾಳಲಿಕ್ಕೆ ರಾಜನಾಗಿ ಹುಟ್ಟಬೇಕಾದ ಕಾರಣ ಇಲ್ಲ ಅಂತ ಇಬ್ಬರು ಮಾತಾಡ್ಕೊಂಡು ಬಿಟ್ಟು ಭೀಮಸೇನ ದ್ರೌಪದಿ ನೋಡಿ, ಇಲ್ಲೂ ಕೂಡ ಅಷ್ಟೇನೆ, ಎಲ್ಲ ದಾರಿ ತಪ್ಪಿದ್ಬಿಡಿ, ಎಲ್ಲ ಊಟ ಮಾಡ್ಯಾರೆ ಹೊರತು ನಾಡಿಗೇನಂತ ಯೋಚನೆ ಮಾಡೋರಲ್ಲಿ ಆಗೋಗ್ಬಿಟ್ಟಿದ್ರು. ಊಟ ಕುತ್ಕೊಂಡ್ಬಿಟ್ಟು ಎಲೆಗೊಳ್ಗೋಗ್ಬಿಟ್ರೆ ಆಯ್ತಾ, ನಾಳೆಗೆ ಏರ್ಪಾಟಾಗಬೇಕಲ್ಲ. ನಾವು ರಾಜರು ಕುತ್ಕೊಂಡ್ರೆ ಗತಿಯ ನಾವು ಜಗತ್ತು ಬದುಕೋದು ಹೇಗೆ ನಾಳೆ? ಆದ್ದರಿಂದ ಇವರಿಬ್ಬರೇ ದಾರಿ ತಪ್ಪಿದ್ರು. ಅರ್ಜುನನು ಯೋಚನೆ ಮಾಡಿಲ್ಲ ಈ ಬಗ್ಗೆ, ಯಾರು ಯೋಚನೆ ಮಾಡಿಲ್ಲ, ಭೀಮ ದ್ರೌಪದಿಯರು ಮಾತ್ರ ಯೋಚನೆ ಮಾಡಿ, ದ್ರೌಪದಿ ನೀನು ಹೋಗು, ಧರ್ಮರಾಜನಿಗೆ ವಿಷಯವನ್ನು ಪ್ರಸ್ತಾಪ ಮಾಡು, ನೀನು ಮಾಡ್ತಿರೋ ತಪ್ಪು ಅಂತ ಹೇಳು, ಒಂದು ಸ್ವಲ್ಪ ಮಾತು ನಡೀರಿ, ಆಮೇಲೆ ನಾನು ಬಂದು ಸೇರ್ಕೋತೇನೆ ಅಂತ ಹೇಳ್ತಾನೆ ಭೀಮಸೇನ. ಯಾತಕ್ಕೆ ಹಾಗೆ ಮಾಡಿದ್ದು ಅಂದ್ರೆ, ಕೃಷ್ಣಾಂ ಪ್ರಸ್ತಾವಯ ಮಾಸ ಹೇಳ್ತಾರೆ, ಭೀಮಸ್ ಪ್ರಸ್ತಾವ ಹೇತವೇ, ಇಂಟ್ರಡಕ್ಷನ್ ಕೊಡಬೇಕು, ಒಂದು ಪೀಠಿಗೆ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಯಾತಕ್ಕೆ ಅಂತ ಕೇಳಿದ್ರೆ, ಮುಂದೆ ದೊಡ್ಡ ವಾದ ನಡೀಬೇಕು ಧರ್ಮರಾಜನ ಜೊತೆಗೆ. ಈಗ ವಿವಾದಸ್ಯ ಕ್ರಮೇಚ್ಛಯ, ಯಾವಾಗ ಸಬ್ಜೆಕ್ಟ್ ಅನ್ನು ಒಬ್ರು ಹೇಳಬೇಕು, ಆಮೇಲೆ ಡಿಸ್ಕಷನ್ ಶುರುವಾಗಬೇಕು. ಸಬ್ಜೆಕ್ಟ್ ಅನ್ನ ತರೋಬೇಕಲ್ಲ, ಅದು ಅಸೆಂಬ್ಲಿ ತರಬೇಕು, ಮೀಟಿಂಗ್ ತರಬೇಕು ಅಂತ ಇರ್ತದಲ್ಲ, ತರೋ ಕೆಲಸ ಮಾಡಬೇಕಲ್ಲ. ಯಾರು ಮಾಡಬೇಕೀಗ? ದ್ರೌಪದಿ. ಉಳಿದವರು ಯಾರು ಮಾಡೋ ಸ್ಥಿತಿಯಲ್ಲೂ ಇಲ್ಲ ಈಗ. ದ್ರೌಪದಿ ನೀನು ಮಾಡು, ನಾನು ಮಧ್ಯೆ ಬರ್ತೇನೆ ಅಂತ ಹೇಳಿದ್ದೀನಿ. ಅರ್ಜುನ ಕರೆದಿಲ್ಲ, ಅರ್ಜುನ ತನಗೆ ಗೊತ್ತಿಲ್ಲ, ಆದ್ರಿಂದ ಅರ್ಜುನ ಕೇಳಿ ಉಪಯೋಗ ಇಲ್ಲ. ಯಾರಿಗೆ ಅರ್ಥವಾಗಿದೆ ಅವ್ರ ಕೇಳಿ ಮಾಡಿಸಬೇಕು. ಇಲ್ಲಿ ಅರ್ಜುನ ಪಾತ್ರ ನೋಡಬೇಕು ಅಂದ್ರೆ, ಭೀಮನ ನಿರೀಕ್ಷೆಗೆ ಅರ್ಜುನ ಬಂದಿಲ್ಲ, ದ್ರೌಪದಿ ಮಟ್ಟಕ್ಕೆ ಅರ್ಜುನ ಏರಿಲ್ಲ. ಭೀಮ ದ್ರೌಪದಿಯರ ಸ್ಥಾನ ತುಂಬಾ ಮೇಲಿಂದು, ಉಳಿದವರ್ಯಾರು ಹಂತದಲ್ಲಿಲ್ಲ. ದ್ರೌಪದಿಯನ್ನ ಕರೆದು, ಇಲ್ಲಿ ಸ್ತ್ರೀಯರೆಲ್ಲ ಯೋಚನೆ ಮಾಡಬೇಕಾದ ವಿಚಾರ, ಮಹಿಳೆಯರೆಲ್ಲ. ಒಬ್ಬ ಸ್ತ್ರೀಯರ ಪಾತ್ರ ಏನು? ಮನೆಯಲ್ಲಿ ಅನ್ಯಾಯ ನಡೀತಿದ್ರೆ ಹೆಂಗಸು ಹೇಗೆ ಜಾಗೃತಳಾಗಬೇಕು ಅಂತ ಹೇಳೋದಕ್ಕೆ ಈ ಭೀಮ ದ್ರೌಪದಿಯರ ಪ್ರಸಂಗ ಒಳ್ಳೆ ಒಂದು ಉದ್ಬೋಧಕವಾದ ಪ್ರಸಂಗ. ದ್ರೌಪದಿಯನ್ನು ಕಳಿಸಿಕೊಟ್ಟಾಗ ದ್ರೌಪದಿ ಬಂದಂತೆ, ಭೀಮಸೇನ ಆ ಕಡೆ ನಿಂತ್ಕೊಂಡು ಮಾತು ಕೇಳ್ತಾ ಇದ್ದಾನೆ, ಧರ್ಮರಾಜ ಕೂತಿದ್ದಾನೆ, ದ್ರೌಪದಿ ಬಂದು ಮಾತು ತೆಗಿತಾ ಇದ್ದಾನೆ. ಮಾತು ತೆಗೆಯೋದಾದ್ರೂ ಕೂಡ ದ್ರೌಪದಿ ಮಾತು ದ್ರೌಪದಿಯ ಮಾತೇನೆ. ಸಾಕ್ಷಾತ್ ಭಾವಿ ಸರಸ್ವತಿ ಅಂದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು. ರಾಜ, ನನಗೆ ತುಂಬಾ ಆಶ್ಚರ್ಯವಾಗಿದ್ದು, ಇಡೀ ಆ ದ್ಯೂತದ ಪ್ರಸಂಗದೊಳಗೆ ವನವಾಸದೊಳಗೆ ನನಗೆ ಭಾರಿ ಆಶ್ಚರ್ಯ ಒಂದಾಯಿತು ಅಂತ ಹೇಳಿದ್ದೆ. ನಾನು ಎರಡು ಇಬ್ಬರು ಭಾರಿ ದೊಡ್ಡ ಆಶ್ಚರ್ಯಕರ ವ್ಯಕ್ತಿಗಳನ್ನ ಕಂಡೆ ಎಂದು ದ್ರೌಪದಿ ಹೇಳಿದ್ದೆ. ಇಬ್ಬರು ದೊಡ್ಡ ಆಶ್ಚರ್ಯದ ವ್ಯಕ್ತಿಗಳನ್ನ ಕಂಡೆ ಆ ದ್ಯೂತದ ಪ್ರಸಂಗದಲ್ಲಿ ಅಂತ ಹೇಳಿದಾಗ, ಏನು ಯಾರು ಅಂತ ಕೇಳ್ತಾನೆ ಧರ್ಮರಾಜ. ಯಾರು ಅಂತ ಕೇಳಿದರೆ, ಒಬ್ಬ ದುರ್ಯೋಧನ ಅಂತ ಹೇಳಿದ್ರು. ಒಬ್ಬ ದುರ್ಯೋಧನ ಅಷ್ಟೆಲ್ಲ ಮಾಡಬಾರ್ದನ್ನು ಮಾಡಿದ್ದಾನೆ, ದೊಡ್ಡವರ ಎದುರಿಗೆ ಅಷ್ಟು ಅನ್ಯಾಯ ಮಾಡಿದ್ದಾನೆ, ಜಗತ್ತೇ ನಾಚತಕ್ಕಂತಹ ಕೆಲಸ ಮಾಡಿದ್ದಾನೆ. ಅವನಂತ ಹೇ ಕೆಲಸ ಮಾಡಿದವರೇ ಇಲ್ಲ. ಇಷ್ಟಾದ್ರೂ ಕೂಡ ಅವನ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿಲ್ಲ, ಮನಸ್ಸಲ್ಲಿ ಒಂದು ಚೂರು ಪಶ್ಚಾತ್ತಾಪ ಪಟ್ಟಿಲ್ಲ. ಎಂಥ ಪಾಪಿಯವನು! ಅದನ್ನು ನೋಡಿ ನನಗೆ ಭಾರಿ ಆಶ್ಚರ್ಯವಾಯಿತು. ಪರಮ ಪಾಪಿಗಳಲ್ಲಿ ಪರಮ ಪಾಪಿ ದುರ್ಯೋಧನ, ಇದು ಒಂದು ಆಶ್ಚರ್ಯ ಅಂತ ಹೇಳಿದ್ರು. ಆಮೇಲೆ ಧರ್ಮರಾಜ ಕೇಳ್ತಾನೆ, ಇನ್ನೊಬ್ರು ಯಾರು ಅಂತ ಕೇಳ್ತಾನೆ. ಆಗ ದ್ರೌಪದಿ ಹೇಳ್ತಾರೆ, ನೀನೇ ಅಂತ ಹೇಳಿದ್ದೆ, ನೀನೇ ಇನ್ನೊಂದು ಆಶ್ಚರ್ಯ. ಎಷ್ಟು ನೇರವಾದಂತ ಮಾತದು! ಧರ್ಮರಾಜನೇ ಶಾಕ್ ಆಗಿಬಿಡ್ತು. ಏನು ಯಾಗಂತೆ ಅಂತ ಕೇಳಿದ್ರೆ, ಹೌದು ನೀನು ಯಾಕೆ ಆಶ್ಚರ್ಯ ಗೊತ್ತಾ? ಇದಕ್ಕೆಲ್ಲ ಯಾರ ಕಾರಣ? ನೀನು ಕಾರಣ ಅಂತ ಹೇಳ್ತಾನೆ. ಅವನು ಕರೆದ, ನೀನು ಬಂದಿ, ಕರೆದಿದ್ದ ಅವನ ತಪ್ಪು, ಬಂದಿದ್ದು ನಿನ್ ತಪ್ಪು ಹೌದಲ್ಲ. ನೀನು ಮಾಡಿದ ಒಂದು ತಪ್ಪಿಗೆ ನಡೆದಿದ್ದೇನೀಗ? ಎಂತೆಂಥ ಕೆಲಸ ಆಗೋಗ್ಬಿಡ್ತು, ಜಗತ್ತು ನಾಚತಕ್ಕಂತ ಕೆಲಸ ನಡೆದೋಗ್ಬಿಡ್ತು. ಇಷ್ಟು ಜನ ವನವಾಸಕ್ಕೆ ಬಂದ್ರು ಯಾರಿಂದ? ನಿನ್ನಿಂದ ಬರಬೇಕಾಯ್ತು. ನೀನ್ ದೂತಾಡಿದ್ದರ ಫಲ ಇದೆಲ್ಲ ಕೂಡ. ನಾವೆಲ್ಲ ವನವಾಸಕ್ಕೆ ಬಂದ್ವಿ, ಭೀಮಸೇನಾದಿಗಳು ವನವಾಸಕ್ಕೆ ಬಂದ್ರು, ನೀನು ಒಬ್ಬನ ತಪ್ಪಿನಿಂದ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಇಷ್ಟೆಲ್ಲ ನೀನು ಮಾಡಿದ್ರು ಕೂಡ ಸ್ವಲ್ಪ ಕೂಡ ಯೋಚನೆ ಮಾಡದೇನೆ ಆರಾಮಾಗಿ ಇದ್ಬಿಟ್ಟಿದ್ದೀಯಲ್ಲ, ಇದಕ್ಕಿಂತ ಇನ್ನೇನು ಆಶ್ಚರ್ಯ ಅಂತ ಕೇಳಿದ್ವಿ. ಮಾಡಿದ್ರೆ ನಾವೇ ಯೋಚನೆ ಮಾಡ್ಬೇಕಲ್ಲ, ನನ್ನದು ಏನಾಯ್ತು ಅಂತ ಯೋಚನೆ ಮಾಡ್ತಾ ಇಲ್ಲ ನೀನೀಗ, ಆರಾಮಾಗಿ ಇದ್ಬಿಟ್ಟಿದ್ದೀಯಲ್ಲ, ಇದು ನ್ಯಾಯವೇ ಅಂತ ಕೇಳಿದಾಗ ಧರ್ಮರಾಜನಿಗೆ ಭಾರಿ ಅಷ್ಟು ಆಘಾತವಾಯಿತು. ನಿಜವಾದ ದ್ರೌಪದಿ ಈಗ ಯಾವ ಮಟ್ಟದಲ್ಲಿದ್ದಾಳೆ ಯೋಚನೆ ಮಾಡಬೇಕು. ಧರ್ಮರಾಜ ಅಂದ್ರೆ ಚಕ್ರವರ್ತಿಯವನು, ರಾಜ್ಯಾಗದಲ್ಲಿ ಹಸೆಮಣಿ ಮೇಲೆ ಕೂತವನು ಪಾಪ. ಅಂತವ್ರೆ ನೇರ ತಪ್ಪು ಮಾಡಿದೆ ಅಂತ ಹೇಳಬೇಕಾದ್ರೆ ಎಷ್ಟು ಸರಿ ಇರಬೇಕು ದ್ರೌಪದಿ, ಅದು ಮುಖ್ಯ. ಯಾರಿಗೆ ತಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತವ್ರಿಂದ ಮಾತಾಡಕ್ ಬರೋದಿಲ್ಲ. ಧರ್ಮರಾಜ, ಎಷ್ಟು ತಪ್ಪು ಮಾಡಿದ್ದೆ ನೀನೀಗ, ನ್ಯಾಯವೇ? ಧರ್ಮರಾಜಿಗೆ ಏನ್ ಮಾಡಿಬಿಟ್ಟೆ ನಾನೀಗ, ಇಷ್ಟೆಲ್ಲ ಮಾಡಿದ್ದಿ, ಆಗಿದ್ದಾಗಲಿ ಹೋಗಿರ್ಬಿಡು, ಒಂದು ವರ್ಷ ಆಯ್ತಲ್ಲ, ಇದ್ರ ಬಗ್ಗೆ ಏನಾದ್ರು ಪ್ರತಿಕಾರ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಯೋಚನೆ ಮಾಡ್ತಾ ಇದ್ದೀಯಾ? ಅವನು ಪಾಪಿಷ್ಟ, ಅನ್ಯಾಯ ಮಾಡಿದ, ಸರಿನೆ, ನಿಂದೊಂದು ಕರ್ತವ್ಯ ಇದೆಯಲ್ಲ, ಯೋಚನೆ ಮಾಡಿದ್ಯಾ ಅಂತ ಕೇಳಿದ್ರೆ, ಏ ಮಾಡಿದ್ದೇನಲ್ಲ ಅಂತ ಹೇಳ್ತಾರೆ. ಏನ್ ಮಾಡಿದ್ದಿ? ಕ್ಷಮಿಸಿ ಬಿಟ್ಟಿದ್ದೇನೆ ಆರಾಮವಾಗಿ ಅಂತ ಹೇಳ್ತಾನೆ. ಕ್ಷಮಿಸಿ ಬಿಟ್ಟಿದ್ದೇನೆ, ಇದಕ್ಕೆ ರಾಜನಾಗಬೇಕಂತ ಕೇಳ್ತಾನೆ. ಈ ಕ್ಷಮೆ ಅನ್ನೋದು ಯಾರ ಗುಣ ಗೊತ್ತಾ ಅಂತ ಹೇಳ್ತಾನೆ. ನಮ್ಮ ಬಜೆ ಹಾಗೆಲ್ಲ ಮಾತಾಡ್ಬೇಡ, ಕ್ಷಮೆ ಎಂಬುದು ಬಹಳ ದೊಡ್ಡ ಗುಣ ಅಂತ ಸರ್ವ್ಯಾಜ ಸಮರ್ಥನೆ ಮಾಡ್ತಾನೆ. ಇಲ್ಲಿ ಅಧ್ಯಾಯ ಪೂರ್ತಿ ಮಾತಾಡ್ತಾನೆ. ಇಲ್ಲಿ ಜಗತ್ ಬದುಕಿರದೆ ಕ್ಷಮೆಯಿಂದ, ಏನೋ ಯೋಗ್ಯರು ಏನೋ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಅಷ್ಟು ಗಂಭೀರ ತಗೊಳಕ್ ಹೋಗಬಾರ್ದು. ನಾವು ಎಲ್ಲ ಕ್ಷಮಿಸಿ ಬಿಡಬೇಕು, ಒಂದು ರೀತಿ ಪ್ಯಾಸಿವ್ ಅಪ್ರೋಚ್ ಇದು, ಎಲ್ಲ ಕ್ಷಮಿಸ್ತಾ ಹೋಗಿಬಿಡುದು. ಜಗತ್ತು ಕ್ಷಮೆಯಿಂದ ಉಳಿದಿದೆ, ಭೂಮಿಗೆ ಅದಕ್ಕೇನೆ ಕ್ಷಮಾ ಅಂತ ಹೆಸರು ಇದೆ, ಅದು ಬೇರೆ ಜೊತೆ. ಭೂಮಿಯ ಅನೇಕ ಹೆಸರಲ್ಲಿ ಕ್ಷಮಾ ಅಂತ ಒಂದು ಹೆಸರು ಅದು. ಅದಕ್ಕೆಂದ್ರೆ ನಮ್ಮೆಲ್ಲ ಕ್ಷಮಿಸ್ತಾಳೆ ಭೂಮಿ, ಅದು ನಿಜಾನೆ. ನಾವು ಭೂಮಿ ಕ್ಷಮಿಸ್ತಾ ಹೋಗಿದ್ದರೆ ಭೂಮಿ ನಾವೇನ್ ಮಾಡ್ತೇವೆ ಗೊತ್ತಾ, ಭೂಮಿ ತುಳಿತೇವೆ. ತಿರುಗಿ ಭೂಮಿ ತುಳಿದಿದ್ರೆ ಗತಿ ಏನಾಗ್ತಿತ್ತು ನಮ್ಮ ಗತಿ? ಈಗ ನಾವೊಂದು ಹೆಜ್ಜೆ ಇಟ್ಟು ಭೂಮಿ ಏನಾದ್ರು ತಿರುಗಿ ಹೊಡೆದಿದ್ರೆ ಗೋವಿಂದ ಅಲ್ಲಿಗೆ ಹೋಗಿಬಿಡ್ತಾ ಇತ್ತು. ಪ್ರತಿನಿತ್ಯ ನಾವು ಮಾತ್ರ ಮಾತಾಡ್ತೇವೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಎಷ್ಟು ಜನ ಎಷ್ಟು ರೀತಿಯಲ್ಲಿ ಓಡಾಡ್ತಾರೆ, ಕಾಲಿಲಿ ತುಳಿತಾರೆ, ಭೂಮಿ ತರ್ಕೊಂಡಿಲ್ವಾ ಅದನ್ನ? ಅಷ್ಟೇ ಇಲ್ಲ, ವಿಷ್ಠಾಮೂತ್ರ ಕಫೋತ್ಸರ್ಗಂ ಅಪರಾಧಂ ಕ್ಷಮಸ್ವಮೆ. ಎಷ್ಟು ಗಲೀಜು ಮಾಡ್ತಾನೆ ಭೂಮಿಯ ಮೇಲೆ, ಉಗುಳುತ್ತಾನೆ, ಏನೇನೋ ಮಾಡ್ತಾನೆ. ಭೂಮಿ ತಡ್ಕೊಂಡಿಲ್ವಾ? ಇವತ್ತಿನ ದಿವಸ ಭೂಮಿಯಾಗಿ ತಡ್ಕೊಂಡಿದೆ ಅಂತ ಜನ ಬದುಕ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಕ್ಷಮೆಗಿಂತ ಅತಿ ದೊಡ್ಡ ಧರ್ಮ ಯಾವುದೂ ಇಲ್ಲ. ಕ್ಷಮೆ ಎಲ್ಲ ಗುಣಗಳಿಗೂ ಗುಣ, ಅದನ್ನ ಇಟ್ಕೊಂಡಿದ್ದೇನೆ. ಈಗ ದುರ್ಯೋಧನ ಮಹಾಪಾಪಿ, ತಪ್ಪು ಮಾಡಿದ್ದಾನೆ, ಅವನ ಅನುಭವಿಸ್ತಾನೆ, ನಾನೇ ಯೋಚನೆ ಮಾಡಬೇಕು. ಧರ್ಮರಾಜನ ಮಾತು, ಅವನು ಪಾಪಿಷ್ಟ, ಅವನು ಹಾಳಾಗಿ ಹೋಗ್ಲಿ, ನಾವೇ ಯೋಚನೆ ಮಾಡಬೇಕು. ಈ ಬಗ್ಗೆ ನಮ್ಮ ಪಾಡಿ ನಾವು, ಅವನ ಪಾಡಿಗೆ ಅವನು, ಆರಾಮಾಗಿದ್ದೇವನಾದೀಗ ಸುಖವಾಗಿ ಇಲ್ಲಿ ಇದ್ದು ಬಿಡೋಣಂತೆ. ಹನ್ನೆರಡು ಘಟ್ಟವನ್ನು ಮುಗಿಲಿ, ಅಜ್ಞಾತವಾಸ ಮುಗಿಲಿ, ಆಮೇಲೆ ನೋಡೋಣಂತೆ. ಇದು ಧರ್ಮರಾಜನ ಮಾತು. ಆಗ ದ್ರೌಪದಿ ಉತ್ತರ ಕೊಡ್ಲಕ್ಕೆ ಹೋಗ್ತಾನೆ. ಪ್ರಶ್ನೆ ಉತ್ತರ ಹೇಗಿದೆ ಅಂತ ಕೇಳಿದರೆ, ನೀನು ನೋಡಿದ್ರೆ ಧರ್ಮರಾಜ ಭಾರಿ ಸರಿಯಾಗಿ ಹೇಳದಕ್ಕೆ ಕಾಣಿಸುತ್ತೆ. ಕ್ಷಮೆಗಿಂತ ದೊಡ್ಡ ಗುಣ ಇಲ್ಲ, ಕ್ಷಮೆ ಜಗತ್ತು ಬದುಕಿರೋದೇ ಕ್ಷಮೆಯಿಂದ. ನೀವು ನೋಡಿದ್ರೆ ಸರಿಯಾದ ಮಾತದು. ಆದರೆ ದ್ರೌಪದಿ ಹೇಳ್ತಾರೆ, ಎಲ್ಲಿ ತಪ್ಪಿದೆ ಅಂತ ಹೇಳ್ತಾರೆ. ಧರ್ಮರಾಜ, ನೀನು ಹೇಳಿದ್ದು ಸರಿ, ಕ್ಷಮೆ ದೊಡ್ಡ ಗುಣ ಅಂತ ನಾನು ಒಪ್ತೇನೆ. ಆದರೆ ಕ್ಷಮೆಯಿಂದ ಗುಣ ಇರಬೇಕಾದ್ರೆ ಯಾರ ಬಗ್ಗೆ ಕ್ಷಮೆ ಅಂತ ಯೋಚನೆ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಕ್ಷಮಾ ಸರ್ವತ್ರ ಧರ್ಮೋ ನ ಪಾಪ ಹೇತುಶ್ಚ ದುರ್ಜನೆ. ಎಲ್ಲ ಕಡೆಗೆ ಕ್ಷಮೆಯನ್ನು ತೋರಿಸಬಾರದು. ಎಲ್ಲಿ ಕ್ಷಮೆಗೆ ಅರ್ಹತೆ ಇದೆ ಅಂಥವ್ರು ಕ್ಷಮೆ ತೋರಿಸಬೇಕೆ ಹೊರತು, ಎಲ್ಲರೂ ಕ್ಷಮೆ ತೋರಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ವಿದ್ಯಾರ್ಥಿ ಲೇಟಾಗಿ ಬಂದ, ಸಾರಿ ಸಾರ್ ಅಂದ, ಬಾ ಅಂತ ಕೂಡಿಸಿ ಬರೆದು ಕೊಟ್ಟರೆ ಯೋಚನೆ ಇಲ್ಲೇ ಇಲ್ಲ. ಒಬ್ಬ ನೋಡಿದ್ರು ಎಷ್ಟು ಭಾರಿ ಒಳ್ಳೆಯವರು ಇದ್ದಾರೆ ನೋಡ್ಕೊಂಡೆ, ಇನ್ನೊಬ್ಬನು ಇನ್ನು ಸ್ವಲ್ಪ ಲೇಟಾಗಿ ಬಂದ, ಅವನು ಕರ ಬಾ ಕೂಡು ಅಂತ ಕೊಟ್ಟರು. ಪಾಪ ಎಲ್ಲ ನೋಡಿದ ಅವನು, ಇನ್ನೊಬ್ಬನೇನು ಮಾಡಿದ್ರೆ ಮೆಲ್ಲ ಕಾಟು ಒಳ್ಳೆ ಶುರು ಮಾಡಿಬಿಟ್ಟ. ಅವನು ಬಂದ, ಏ ಅಂತ ಅಂತ ಹೇಳಿದ, ಸಾರ್ ಅವನು ಕ್ಷಮಿಸಿ, ನನ್ನ ಕ್ಷಮಿಸಿ ಬಿಡಿ, ಹೋಗ್ಲಿ ಸಾರ್, ಸಾರಿ ಸಾರ್ ಬಿಟ್ಟುಬಿಡಿ ಅಂತ ಕೇಳಿದ್ರೆ, ಹೋಗ್ಲಿ ಬಿಡ ಅಂತ ಹೇಳಿದ್ರೆ ಗತಿ ಏನಾಗುತ್ತೆ ಈಗ? ನೋಡಿ, ಕ್ಷಮೆ ಲೇಟಾಗಿ ಬಂದವರು ಸೇರಿಸಿದ್ದು ಕ್ಷಮೆ, ಕಾಪಿ ಒಳ್ಳೆ ಕ್ಷಮಿಸಕ್ಕಾಗುತ್ತಾ ಈ ಮಧ್ಯೆ? ಕ್ಷಮಾ ಸರ್ವತ್ರ ಹೇ ಧರ್ಮೋ ನ ಪಾಪ ಹೇತುಶ್ಚ ದುರ್ಜನೆ. ಕ್ಷಮೆ ಅನ್ನೋದು ಒಳ್ಳೆಯವರಿಗೆ ಕ್ಷಮೆ ಕೊಡಬೇಕೆ ಹೊರತು, ಅಶಕ್ತರಿಗೆ ಕ್ಷಮೆ ಕೊಡಬೇಕೆ ಹೊರತು, ಆಪತ್ಕಾರದಲ್ಲಿ ಕ್ಷಮೆ ಕೊಡಬೇಕೆ ಹೊರತು, ಔಟ್ ಅಂಡ್ ಔಟ್ ತಪ್ಪು ಮಾಡ್ತಕ್ಕಂಥವ್ರಿಗೆ ಕ್ಷಮೆ ಕೊಡೋದಾದ್ರೆ ಜಗತ್ತು ಬದುಕೋದು ಹೇಗೆ ಅಂತ ಹೇಳುತ್ತೆ. ರಾಜ್ಞಾಂನ ಕೃತ್ಯಂ ನಚ ಲೋಕ ಯಾತ್ರ ಭವೇದಿದಂ ಜಗತ್ ಕಾಪುರುಷೈಹಿ ವಿನಶ್ಯೇ. ರಾಜನಾದವನೇನಾದರೂ ಕೂಡ ಕ್ಷಮೆ ತೋರ್ಸಕ್ ಹೊರಟು ಬಿಟ್ರೆ ಜಗತ್ತು ಬದುಕೋದು ಹೇಗೆ? ರಾಜ್ಯ ಆಡ್ತಾ ಇದ್ದಾನೆ, ಕಳ್ಳರು ಸಿಕ್ಕಿಬಿಟ್ರು, ಕರ್ಕೊಂಡ್ಬಂದು ನಿಲ್ಲಿಸಿದ್ರು, ರಾಜ ಅವನು ಕಳ್ತನ ಮಾಡಿದ್ದಾನೆ ಅಂತೇಳಿ ಎಲ್ಲ ಕೇಳಿದ. ಪಾಪ, ಹೋಗ್ಲಿ ಬಿಡಯ್ಯ, ಸೊ ಬದುಕಿ ಹೋಗು ಅಂತ ಬಿಟ್ಬಿಟ್ರೆ ಗತಿ ಏನಾಗಬೇಕು? ಅದಕ್ಕೆ ಅವನು ಬದುಕ್ತಾರೆ, ಉಳಿದವರು ಸಾಯ್ತಾರೆ ಅಷ್ಟೇನೆ. ಅವನೇನೆ ಬದುಕಿ ಬಿಡ್ತಾನೆ, ಉಳಿದವರು ತಡೆ ಹೊಡಿತಾ ಕೇಳಿದರೆ ಕ್ಷಮಿಸಿದ್ದಾನೆ ನಮ್ಮ ಸ್ವಾಮಿ ರಾಜನ ಕೇಳಿ ಅಂತ ದೊಡ್ಡ ಮಹಾನುಭಾವರಿದ್ದಾರೆ ಅಂತ ಕೇಳಿದ್ರೆ ಗತಿ ಏನಾಗಬೇಕು? ಈಗ ಕ್ಷಮೆ ಅನ್ನೋದಕ್ಕೆ ಅರ್ಥ ಇದೆ. ಮತ್ತೆ ಮೆಕ್ಯಾನಿಕಲ್ ಕ್ಷಮೆ ಎಂಬುದು ಕ್ಷಮೆಯಲ್ಲ, ಇದಕ್ಕೆ ಭಗವದ್ಗೀತೆ ಬೇಕು, ಇದಕ್ಕೆ ಮಹಾಭಾರತ ಬೇಕು, ರಾಮಾಯಣ ಬೇಕು. ಮೆಕ್ಯಾನಿಕಲಿ ನಾನ್ ವೈಲೆನ್ಸ್ ಅಂದ್ರೆ ಅರ್ಥ ಇಲ್ಲ, ನಾನ್ ವೈಲೆನ್ಸ್ ಅಂದ್ರೆ ಅರ್ಥ ಇದೆ. ಯಾವಾಗ ಯಾರ ಬಗ್ಗೆ ಕ್ಷಮೆ, ಅಹಿಂಸೆ ಅಂದ್ರೆ ಹಾಗೆ, ಕ್ಷಮೆ ಅಂದ್ರೆ ಹಾಗೆ, ಅದು ದುರುಪಯೋಗ ಮಾಡ್ಕೊಳಕ್ ಬರೋದಿಲ್ಲ. ಇಲ್ಲದೆ ಹೋಗಿದ್ರೆ ಜಗತ್ತೆಲ್ಲ ದುಷ್ಟರ ವಶಕ್ಕೆ ಒಳಗಾಗಿ ಬಿಟ್ಟು ಹಾಳಾಗಿ ಹೋಗ್ತಿತ್ತು ಗೊತ್ತಾ ಧರ್ಮರಾಜ? ಇದು ಸರಿಯಲ್ಲ. ಆದ್ದರಿಂದ ತಪ್ಪಿತಸ್ಥರ ಶಿಕ್ಷೆ ಕೊಡಲೇಬೇಕು, ಪಾಪಗಳನ್ನು ಶಿಕ್ಷಿಸಲೇಬೇಕು, ಉಳಿದವರನ್ನು ಕ್ಷಮಿಸಬೇಕೆ ಹೊರತು ನಿನ್ನ ವಾದ ಸರಿಯಲ್ಲ. ದುರ್ಯೋಧನಾದಿಗಳು ಮಹಾಪಾಪಿಗಳು, ಅಂಥವ್ರನ್ನ ಕ್ಷಮಿಸೋದ ಅಂತ ಕೇಳಿದ್ನು. ಆಗ ಧರ್ಮರಾಜ ಮಾತಾಡ್ತಾನೆ, ದ್ರೌಪದಿ ಹಾಗೆಲ್ಲ ಮಾತಾಡಬಾರದು, ನಾವೆಲ್ಲ ನೀನು ಹೇಳ್ತಾ ಇದ್ದಿ, ತಪ್ಪಾದ್ರೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಇದು ಯಾವ ನ್ಯಾಯ ಅಂತ ಕೇಳ್ತಾನೆ ಧರ್ಮರಾಜ. ಇದು ಯಾವ ನ್ಯಾಯ? ಎಲ್ಲ ನಾವೆಲ್ಲ ಸ್ವತಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನಾವೆಲ್ಲ ಅಸ್ವತಂತ್ರ, ಎಲ್ಲ ನೋಡಕ್ಕೋ ಪರಮಾತ್ಮ ಒಬ್ಬನಿದ್ದಾನೆ, ಅವನ ಕೈಲಿ ಎಲ್ಲ ಇದೆ, ಅವನ್ ಏನು ಬೇಕೋ ಅವನ್ ಮಾಡ್ತಾನೆ, ನಮಗ್ಯಾಕೆ ಬದ್ಯ ಬದ್ಯ ಪ್ರವೇಶ? ಬೇರೆ ಬೇರೆ ಭಾರಕ್ಕೆ ಆರಾಮಾಗಿ ಕೂತ್ಬಿಟ್ರೆ ಅದು ಇಷ್ಟೇ. ಮತ್ತು ಮಧ್ವ ಸಿದ್ಧಾಂತ ಜನ ತಿಳ್ಕೊಂಡಿದ್ದೆ, ಹೀಗೆ ಬಹಳ ಜನಗಳು ತಿಳ್ಕೊಂಡಿದ್ದಾಗೆ ಏಕಾಶಿ ಊಟಕ್ಕೆ ಕೂತಿರ್ತಾನೆ, ಏನೇ ಮಾಡ್ತೀನಿ ಅಂತ ಕೇಳಿದ್ರೆ ಎಲ್ಲ ದೇವರ ಆಟ, ದೇವ್ರು ಏನ್ ಮಾಡಿಸ್ತಾರೋ ಮಾಡೋದ, ಅದೆಲ್ಲ ಅವನ ಕೈಗೊಂಬೆಗಳು ಅಂತ ಹೇಳ್ಬೋದು. ಯಾಕೆ ದೇವರು ನಮ್ಗೆ ತಿನ್ನೋ ಬುದ್ಧಿ ಕೊಟ್ಟ ತಿಂತೇನೆ ಅಷ್ಟೇನೆ, ನಾನೇನ್ ಮಾಡ್ಲಿ ಅದಕ್ಕೆ. ನೋಡಿದ್ರೆ ಭಾರಿ ಚೆನ್ನಾಗಿ ಕಾಣಿಸುತ್ತಿದ್ದು, ನಾನು ಜೋರಾಗಿ ಹೊಡೆದ ಕಾಲು ಬರ್ಕೊಂಡು ಬಿದ್ದ ಪಾಪ ಅವನು ಕೇಳಿದ್ರೆ, ನೋಡಯ್ಯ ದೇವ್ರು ಹೊಡೆಯೋ ಬುದ್ಧಿ ಕೊಟ್ಟ ಹೊಡೆದು ಬಿಟ್ಟೆ, ನಾನೇನ್ ಮಾಡ್ಲಿ ಅದಕ್ಕೆ, ಕಾಲು ಮರ್ಕೊಂಡು ಹಣೆಯಲ್ಲಿ ಬರೋದಿತ್ತು ಮುಡ್ಕೊಂಡೆ, ನಾನೇನ್ ಮಾಡ್ಲಿಕ್ಕಾಗತ್ತೆ. ಹಾಗಿದ್ರೆ ಜಗತ್ತಲ್ಲಿ ಧರ್ಮದ ಹೆಸರೇ ಉಳಿಯೋದಿಲ್ಲ. ಮತ್ತು ದೇವರನ್ನ ನಂಬದೆ ಹೋದ್ರೆ ಎಷ್ಟು ಅಪಾಯ ಉಂಟು, ದೇವರು ಹೀಗೆ ನಂಬಿದ್ರೆ ಅಷ್ಟೇ ಅಪಾಯ ಉಂಟು ಅಂತ ಹೇಳಿದ್ದಾರೆ. ನಿಜವಾದ ನಾಸ್ತಿಕ ಎಷ್ಟು ಡೇಂಜರಸ್ಸು, ಕೆಟ್ಟ ಆಸ್ತಿಕ ಬೋರ್ ಡೇಂಜರಸ್ಸು. ಎಲ್ಲ ದೇವ್ ಎಲ್ಲ ನಾವೇ ಮಾಡ್ತೇವೆ ಮೂರ್ಖರು, ಎಲ್ಲ ದೇವರೇ ಮಾಡ್ತಾರೆ ಇನ್ನೊಬ್ಬ ಮೂರ್ಖ ಅಂತ ಹೇಳಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದನ್ನ ತತ್ವಜ್ಞಾನ ಅಂತ ಕರೀತಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಮೊದಲು ತಪ್ಪು ಮಾಡ್ತಾ ಇರ್ತಾರೆ, ದೇವರಿಲ್ಲ ಅಂತ ತಿಳ್ಕೊಂಡಿರ್ತಾರೆ, ಅಲ್ಲಲ್ಲಿ ಪುರಾಣ ಉಪನ್ಯಾಸ ಕೇಳಿಬಿಡ್ತಾರೆ, ಆದ್ರೆ ತಪ್ಪು ಕಂಟಿನ್ಯೂ ಮಾಡ್ತಾರೆ. ಮೊದಲು ಸುಮ್ಮನೆ ಕೂತಿದ್ರಲ್ಲ, ಈ ನಮಗೆ ಗೊತ್ತಾಯ್ತು ಎಲ್ಲ ದೇವ್ರು ಮಾಡಿಸ್ತಾ ಇದ್ದಾನೆ ಅಂತ ಗೊತ್ತಾಯ್ತು, ಇಷ್ಟಿಷ್ಟು ಏನೋ ಅನ್ಕೊಂಡಿದ್ದೆ ಉತ್ತರ ಸಿಕ್ಬಿಡ್ತು ಅಂತ ಹೇಳ್ಬಿಡ್ತಾನೆ ಪಾಪ. ಸರಿಯಾಗ್ಲೇ ಉತ್ತರ ಸಿಕ್ಕಿಲ್ಲ, ಅದು ತಪ್ಪನ್ನು ಕಂಟಿನ್ಯೂ ಮಾಡಕ್ ಉತ್ತರ ಸಿಕ್ಬಿಟ್ಟಿದೆ ಪಾಪ. ಇದರಿಂದ ಏನೋ ಪ್ರಯೋಜನ ಇಲ್ಲ, ಇದು ತತ್ವಶಾಸ್ತ್ರ ಅಲ್ಲ, ಇದು ಸಿದ್ಧಾಂತ ಅಲ್ಲ. ಅದನ್ನು ಮಹಾಭಾರತ ಹೇಳುತ್ತೆ, ದ್ರೌಪದಿಯ ಮಾತಿನಲ್ಲಿ ವಿಶ್ಲೇಷಣೆ ಬರ್ತಾ ಇದೆ. ಧರ್ಮರಾಜ ಮೇಲ್ನೋಟದ ಜೋರು ಮಾಡಿಬಿಡ್ತಾನೆ, ಇದು ಭಾರಿ ತಪ್ಪಿದು ಒಂದು, ಎಲ್ಲ ನಾವು ಮಾಡಬೇಕು, ತಪ್ಪು ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀಯಲ್ಲ, ದೇವರು ಕಣ್ಣಿಲ್ವೇನಾಗಿದ್ರೆ, ದೇವರಿಗೆ ಶಕ್ತಿ ಇಲ್ಲೇನೋ, ಅವ್ರ ಸರ್ವತಂತ್ರ ಸ್ವತಂತ್ರ ಅಲ್ವೇನೋ. ಆದ್ರಿಂದ ಹಾಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಮ್ಮ ಹಣೆಯಲ್ಲಿ ವನವಾಸ ಮಾಡೋದು ಬರದಿದೆ, ವನವಾಸ ಮಾಡ್ಕೊಂಡಿದ್ ಬಿಟ್ರೆ ಮುಗಿದೋಯ್ತೆ. ಜೂಜು ಹೋಗ್ಲಿಕ್ಕೆ ಹೋಗ್ಬೇಕಾಯ್ತು, ಪ್ರೇರೇಪಣೆ ಆಯ್ತು, ಹೋದೆ, ಸೋಲ್ಬೇಕಾಯ್ತು, ಸೋತೆ, ಮನಕ್ ಬಂದಾಯ್ತು, ಉಳಿದೆಲ್ಲ ದೇವ್ರ ಕೇಳಿ ಸೇರಿದ್ರು, ನಾನೇನು ಮಾಡ್ಲಿ ಅಂತ ಹೇಳಿದೆ. ಆಗ ದ್ರೌಪದಿ ಹೇಳ್ತಾಳೆ, ಧರ್ಮರಾಜ ಯಾರಿ ತಪ್ಪು ತಿಳ್ಕೊಂಡಿದ್ದಿ, ಶಾಸ್ತ್ರ ಹೇಳೋದಿಲ್ಲ ಅಂತ ಹೇಳಿದ. ಶಾಸ್ತ್ರ ಹೇಳೋದಿಲ್ಲ, ದೇವರಿದ್ದಾನೆ ಅಂತ ಯಾವ ಶಾಸ್ತ್ರ ಹೇಳುತ್ತೋ ಅದೇ ಶಾಸ್ತ್ರ, ತಲೆ ತೋರಿಸಿದ ಬದುಕಿ ಅಂತ ಹೇಳಿಲ್ಲ ಅಂತ ಹೇಳಿದ. ದೇವರಿದ್ದಾನೆ ಅಂತ ಹೇಳಿದ್ರೆ ಶಾಸ್ತ್ರ, ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಶು ಕದಾಚ. ಆ ಮಾತು ಎಲ್ಲಾ ಕಾಲಕ್ಕೆ ಗೀತೆಯಲ್ಲಿ ಬಂದರೂ ಕೂಡ ಎಲ್ಲಾ ಕಡೆ ಮಾತದು. ಕರ್ತವ್ಯ ಕರ್ಮವನ್ನು ಮಾಡಬೇಕು, ಮಾಡಿ ದೇವರಿಗೆ ಒಪ್ಪಿಸ್ಬೇಕೇ ಹೊರತು ತಲೆ ತೋರಿಸಿದ ಬದುಕು ಅಂತ ಶಾಸ್ತ್ರ ಹೇಳಿಲ್ಲ. ರಾಜನಿಗೆ ಒಬ್ಬ ಕೆಲಸ ಅಂತ ಇದೆ, ಎಲ್ಲರನ್ನ ಕ್ಷಮಿಸೋದೇ ದೇವರ ಉದ್ದೇಶ ಆಗಿದ್ದಿದ್ರೆ ಈ ರಾಜ ಹೀಗಿರಬೇಕು ಅಂತ ಯಾಕೆ ಹೇಳ್ತಿದ್ದ ದೇವ್ರು? ಹಾಗಿದ್ರೆ ನಾವೆಲ್ಲ ದೇವರ ಅಧೀನ, ಸಂಶಯವೇ ಇಲ್ಲ, ಅದ ನಾನು ಒಪ್ತೇನೆ. ಅಪ್ಲಿಕೇಶನ್ ರಾಂಗ್ ಅಂತ ಹೇಳಿದ್ದೆ, ಥಿಯರಿ ಕರೆಕ್ಟ್ ಇದೆ, ಅಪ್ಲಿಕೇಶನ್ ಸರಿ ಇಲ್ಲ. ಯಥಾ ದಾರುಮಯೀಂ ಯೋಷಾಂ ನರಹ ಸ್ಥಿರ ಸಮಾಹಿತ ಇಂಗಯತ್ಯಂಗ ಮಂಗಾನಿ ತಥಾ ರಾಜನ್ ನಿಮಾಹ್ ಪ್ರಜಾ. ದ್ರೌಪದಿಯ ಮಾತಿ, ನಾವೆಲ್ಲ ಸ್ಥಿತಿ ಎಂಥದ್ದು ಗೊತ್ತೇನೋ, ನಾವೆಲ್ಲ ಒಂದು ಬೊಂಬೆ ಇದ್ದಾಗ ಲೆಕ್ಕ, ಎಂಥದ್ದು ದಾರುಮಯೀಂ ಯೋಷಾಂ, ಒಂದು ಕಟ್ಟಿಗೆಯ ಬೊಂಬೆ ಇದ್ದಾಗ, ನವರಾತ್ರಿ ಬೊಂಬೆ ಕೊಡಿಸ್ತಾರಲ್ಲ ಆ ರೀತಿ ನಾವೆಲ್ಲ ಇದ್ದೇವೆ. ಆಡ್ಸೋನು ದೇವರು ಅದು ನಿಜ, ಬೊಂಬೆಗಳು ನಿಜ, ಆಡಿಸೋನು ದೇವರು ನಿಜ, ಅಂದ ಮಾತ್ರಕ್ಕೇನೆ ನಾವು ಏನ್ ಬೇಕಾದ್ರೆ ಮಾಡಬಹುದು ಅಂತ ಅರ್ಥ ಅಲ್ಲ. ದ್ರೌಪದಿ ಹೇಳಿ, ಏನ್ ಬೇಕಾದ್ರೆ ಮಾಡಬೇಕು ಅಂತ ಅರ್ಥ ಅಲ್ಲ, ದೇವ್ರು ಹೇಳಿದ್ದನ್ನೇ ಮಾಡಬೇಕು. ನಾವು ಇಲ್ಲದೆ ಹೋದ್ರೆ ಜೀವನಕ್ಕೆ ಅರ್ಥ ಏನು ಅಂತ ಕೇಳಿದ್ದೆ. ಇಲ್ಲಿ ಸೂಕ್ಷ್ಮ ಪ್ರಶ್ನೆಗೆ ಉತ್ತರ ಬೇಕಿ. ಎಲ್ಲ ದೇವರೇ ಮಾಡಿಸ್ತೇನೆ ಅಂತ ಹೇಳಿದ ಮೇಲೆ ನಾವೇನ್ ಮಾಡಬೇಕು ಅಂತ ನಾವು ಕೇಳ್ತೇವಲ್ಲ, ಅಂದ್ರೆ ನಾವೇನು ಮಾಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳುತ್ತೆ. ಇದು ತುಂಬಾ ಜಟಿಲವಾದ ಸಮಸ್ಯೆ. ದೇವರು ಸರ್ವತಂತ್ರ ಸ್ವತಂತ್ರ ಅಂತ ಸ್ಟ್ರೆಸ್ ಕೊಟ್ಟು ಮಾತಾಡಿದಾಗ ನಮಗೇನೂ ಇಲ್ಲ ಅನ್ನೋ ಮಾತು ಬರ್ತದೆ. ನಮಗೇನೂ ಇಲ್ಲ ಅಂತ ಹೇಳೋದಾದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಪ್ರಶ್ನೆನೂ ಬರುತ್ತೆ. ದ್ರೌಪದಿ ಹೇಳ್ತಾಳೆ, ಆ ಮಾತು ಸರಿಯಲ್ಲ, ದೇವರು ಸ್ವತಂತ್ರ ಅಂತ ಶಾಸ್ತ್ರ ಹೇಳುತ್ತೆ ಹೊರತು ನಾವ್ಯಾರು ಕರ್ತೃಗಳಲ್ಲ ಅಂತ ಶಾಸ್ತ್ರ ಹೇಳಲಿಲ್ಲ. ಇದು ಇಂಪಾರ್ಟೆಂಟ್, ಬ್ರಹ್ಮಸೂತ್ರಗಳಲ್ಲೇ ಬರುತ್ತೆ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ, ಪ್ರತಿಯೊಬ್ಬ ಜೀವನಿಗೂ ಕರ್ತೃತ್ವ ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಆಚಾರ್ಯರು ಕರ್ತೃತ್ವ ಇಲ್ಲ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಡೋದು ಜನಗಳೆಲ್ಲ. ತಪ್ಪದು, ಪ್ರತಿಯೊಬ್ಬ ಜೀವನಿಗೂ ಕರ್ತೃತ್ವ ಇದೆ, ದೇವರಿಗೆ ಸ್ವಾತಂತ್ರ್ಯ ಇದೆ, ನಮಗೆ ಕರ್ತೃತ್ವ ಇದೆ. ಆದರೆ ದೇವರಿಗೆ ಸ್ವತಂತ್ರ ಕರ್ತೃತ್ವ ಇದೆ, ನಮಗೆ ಪರಾಧೀನ ಕರ್ತೃತ್ವ ಇದೆ, ನೋ ಕರ್ತೃತ್ವ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಇದು ಇಂಪಾರ್ಟೆಂಟ್. ಪ್ರತಿಯೊಬ್ಬ ಜೀವನಿಗೂ ಕೂಡ ತನ್ನದೇ ಆದ ಕರ್ತೃತ್ವ ಇದೆ, ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮನ ಕರ್ತೃತ್ವನೂ ಇದೆ, ಸ್ವಾತಂತ್ರ್ಯನೂ ಇದೆ. ನಮಗೆ ಬರೀ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಜಡ ಪದಾರ್ಥ ಇದೆ, ಅದು ಕರ್ತೃತ್ವನೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ನೋಡಿ, ಮೂರು ಪದಾರ್ಥಗಳು, ಜೀವ ಜಡ ಈಶ್ವರ, ಇದನ್ನೇ ಪಂಚಭೇದ ಅಂತ ಕರೆದಿ. ಮಧ್ವಾಚಾರ್ಯರ ಸಿದ್ಧಾಂತ ಜಗತ್ತೆಲ್ಲ ಒಪ್ಪಬೇಕಾದ ಸಿದ್ಧಾಂತ. ಜಡ ಪದಾರ್ಥ ಇದೆ, ಅದಕ್ಕೇನು ಸೆನ್ಸೇ ಇಲ್ಲ, ಅದಕ್ಕೆ ತಿಳುವಳಿಕೆನೇ ಇಲ್ಲ, ಜ್ಞಾನನೂ ಇಲ್ಲ, ಕರ್ತೃತ್ವನೂ ಇಲ್ಲ, ಏನೂ ಇಲ್ಲ, ಸ್ವಾತಂತ್ರ್ಯದ ಹೆಸರೇ ಇಲ್ಲ. ಮೂರೋ ಅಲ್ಲೇ ಬಿದ್ದರೆ ಬಂಗಾರದ ಗಟ್ಟಿ ರತ್ನ ಅಲ್ಲೇ ಬಿದ್ದರೆ ಎಲ್ಲೂ ಹೋಗ್ಲಿ, ಹೋಗ್ಲಿ ಸಾಧ್ಯನೇ ಇಲ್ಲ. ಎಷ್ಟೇ ಬೆಲೆ ಇರಬಹುದು, ಅದಕ್ಕೆ ಅದಕ್ಕೆ ಎಚ್ಚರಿಕೆನೂ ಇಲ್ಲ, ಅದಕ್ಕೆ ಫಂಕ್ಷನಿಂಗ್ ಕೆಪಾಸಿಟಿ ಕೂಡ ಇಲ್ಲ. ಆದ್ರೆ ಚಿಕ್ಕ ಇರುವೆ, ದೊಡ್ಡ ರತ್ನ ಮೂವ್ ಆಗೋದ್ರೆ ಚಿಕ್ಕ ಇರುವೆ ಓಡಾಡ್ತಾ ಇರು, ಬ್ಯಾಕ್ಟೀರಿಯಾ ಓಡಾಡ್ತಾ ಇದೆ, ಅದಕ್ಕೆ ಅದು ಕರ್ತೃತ್ವ ಇದೆ, ಕರ್ತೃತ್ವ ಇದೆ. ಆದರೆ ದೇವರಿದ್ದಾನಲ್ಲ, ಅವನಿಗೆ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇದೆ, ಎರಡೂ ಇದೆ. ಫ್ಯಾಕ್ಟ್ರಿ ಓನರ್ ಇದ್ದಾನೆ, ಅವನು ಇಂಡಿಪೆಂಡೆಂಟ್, ಅವನು ಅವನು ಓನರ್ಶಿಪ್ ಇದೆ, ಕೆಲಸನೂ ಮಾಡ್ತಾನೆ, ಸ್ವಾತಂತ್ರ್ಯನೂ ಇದೆ. ವರ್ಕರ್ಸ್ಗೆ ಅದಿಲ್ಲ. ವರ್ಕರ್ಸ್ ಕೆಲಸ ಮಾಡ್ತಾರೆ ಹೊರತು ಇಂಡಿಪೆಂಡೆನ್ಸ್ ಇಲ್ಲ ಅವ್ರಿಗೆ. ವರ್ಕಿಂಗ್ ಅವರ್ಸ್ ಅವ್ನು ಹೇಳಿದ ಬರಬೇಕು, ಹೇಳಿದ ಕೆಲಸ ಮಾಡಬೇಕು ಅಷ್ಟೇ ಹೊರತು ಅವ್ರ ಚಾಯ್ಸ್ ಅಲ್ಲ ಅದು. ಅವನ್ದು ಅವನದೇ ಚಾಯ್ಸ್. ಇವತ್ತು ಕ್ಲೋಸ್ ಮಾಡ್ತೇನೆ, ಯಾರು ಬರಬೇಡಿ ಅಂತ ಹೇಳ್ಬಿಡ್ತಾನೆ. ಸಂಬಳ ನಾ ಕೊಡ್ತೇನೆ ಅಂತ ಯಾರು ಕೆಲಸಕ್ಕೆ ಬರಬೇಡಿ, ದಿವಸ ಹೀಗೆ ಮಾಡ ಮಾರ ಅಂತ ಹೋಗ್ಬಿಡ್ತಾರ. ಇವತ್ತು ದಿವಸ ಹೀಗೆ ಮಾಡು, ನಾವು ಸಂಬಳ ಕೊಟ್ಟು ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಯೋಚನೆ ಇಲ್ಲ ಅವನಿಗೆ. ಆದ್ರೆ ಕೆಲಸಕ್ಕೆ ಬರಬೇಡಿ ಸಂಬಳ ಕೊಡೋದಿಲ್ಲ, ಆ ಕಡೆ ಆಡಿ ಶುರು ಮಾಡ್ತಾನೆ. ಅಂದ್ರೆ ಕೆಲಸ ಕೊಟ್ಟು ಸಂಬಳ ಕೊಡೋದ ಯಾಕೆ ಯೋಚನೆ ಮಾಡಬೇಕು? ಇವನ್ ಹಾಗಲ್ಲ, ಅನಿಷ್ಟ ಇವತ್ತು ಬೇಕಾದ ಫ್ಯಾಕ್ಟ್ರಿ ಓಪನ್ ಮಾಡೋದಿಲ್ಲ, ಬೇಕಾದ್ರೆ ಮಾಡ್ತೇನೆ. ಯೋಚನೆ ಮಾಡಿ, ಸ್ವಾತಂತ್ರ್ಯ ವ್ಯಕ್ತಿಗಿರೋ ಒಂದು ಸೌಲಭ್ಯ ಪರತಂತ್ರ ವ್ಯಕ್ತಿಗಳಿಗಿಲ್ಲ. ಪರತಂತ್ರ ವ್ಯಕ್ತಿ ಅಂದ್ರೆ ಅವನ ಅಕರ್ತ ಅಲ್ಲ, ಅವನಿಗೆ ತನ್ನದೇ ಆದ ಒಂದು ಕರ್ತೃತ್ವ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಆಚಾರ ಸಿದ್ಧಾಂತ ಅರ್ಥವಾದ ಇಲ್ಲ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ದೇವರ ಸಿದ್ಧಾಂತ, ದೇವರ ತತ್ವೋಪದೇಶವೇ ಜನ ಕೇಳಿದವರಿಲ್ಲ, ಅದನ್ನು ವಿಶ್ಲೇಷಣೆ ಮಾಡಿದವರು ಇಲ್ಲವೇ ಇಲ್ಲ. ಆದ್ರೆ ಸಾಕಷ್ಟು ಗೊಂದಲಕ್ಕೆ ಬಿಡುತ್ತಾರೆ. ದ್ರೌಪದಿಯನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾಳೆ, ಧರ್ಮರಾಜ ತಪ್ಪು ಮಾಡ್ತಾ ಇದ್ದಿ, ಪ್ರತಿಯೊಬ್ಬರಿಗೂ ಕೂಡ ಕರ್ತೃತ್ವ ಇಲ್ಲ ಅಂತ ಆಗಿದ್ದಿದ್ರೆ ನಮಗೇನು ಕರ್ತೃತ್ವ ಎಲ್ಲ ತಿಳ್ಕೊಂಡ್ಬಿಡೋಣ. ಹಾಗಿದ್ರೆ ವಿಧಿ ನಿಷೇಧಗಳಿಗೆ ಪಾತ್ರ ಯಾರು ಆಗಿದ್ರೆ? ಪರಮಾತ್ಮ ಸತ್ಯಂವಾದ ಅಂತ ಆತ್ಮನೆ ಕೊಟ್ಟಿದ್ದಾನೆ, ಧರ್ಮಂಚರ ಅಂತ ಕೊಟ್ಟಿದ್ದಾನೆ. ನಮಗೇನು ಕರ್ತೃತ್ವ ಇಲ್ಲದೆ ಹೋಗಿದ್ರೆ ನಮ್ಗೆ ಹೇಳ್ಬೇಕಾಕಿ ಮತ್ತೆ ಏ ಮೈಕೆ ಮಾತಾಡು ಅಂತ ಹೇಳ್ತೀವಾ? ಏ ಚೇರ್ ಆ ಕಡೆ ಹೋಗು ಅಂತ ಹೇಳ್ತೀವಾ? ಅದಕ್ಕೇನೇ ಇಲ್ಲ ಇಲ್ಲ, ಅದು ಚೇರ್ ಹೊಡಿತೇವೆ ನಾವೀಗ, ತಿಳುವಳಿಕೆನೇ ಇಲ್ಲ. ತಮ್ಮದೇ ಮನೆಯ ಚೇರನ್ನ ತಮ್ಮ ಮಗು ಹೊಡಿಲಕ್ಕೆ ಹೋದ್ರೆ ತಂದೆ ತಾಯಿ ಬಂದು ಬಿಡಿಸ್ತಾರೆ, ಹಾಗಾದ್ರೆ ಹೊಡಿಬೇಡ ಅಂತ ಹೇಳ್ತಾರೆ. ಇಲ್ಲ ಇದ್ರ ಮೇಲೆ ನಾ ಬಿದ್ದೆ ಅಂತ ಹೇಳ್ತಾನೆ. ಇರ್ಬೋದಪ್ಪ, ಆದ್ರೆ ಬೀಳಿಸಿದ್ದ ಅದಲ್ಲ, ಹುಷಾರಾಗಿರು ಅಂತ ಹೇಳ್ತಾರೆ. ಯಾಕೆ? ಅವನಿಗೆ ತಿಳುವಳಿಕೆ ಇಲ್ಲ ಮಗುವಿಗೆ, ಕರ್ತೃತ್ವನೇ ಇಲ್ಲ ಅದಕ್ಕೆ. ನಮಗೆ ಕರ್ತೃತ್ವ ಇಲ್ಲದೆ ಹೋಗ್ಬಿಟ್ಟಿದ್ರೆ ಇವನು ಸುಳ್ಳು ಹೇಳಿದ, ಇವನು ಕಳ್ಳತನ ಮಾಡದ ಅಂತ ನಮ್ಮ ಮೇಲೆ ಯಾರು ಶಿಕ್ಷೆ ಕೊಡೋ ಪ್ರಸಂಗ ಬರ್ತಿರಲಿಲ್ಲ. ಹೌದು ಅಂತ ಹೇಳಿದ್ರೆ ಶಾಸ್ತ್ರ ಇದು ಮಾಡಿ ಅಂತ ಹೇಳ್ತಿರಲಿಲ್ಲ. ಹಾಗಿದ್ರೆ ಶಾಸ್ತ್ರ ರೂಲ್ಸ್ ಅನ್ನು ಹೇಳಿದ ಮೇಲೆ ಫಾಲೋ ಮಾಡೋ ಶಕ್ತಿ ನಮಗಿದೆ ಅಂತ ಆಯ್ತಲ್ಲ. ಈಗ ಸಿಲೆಬಸ್ ಹುಡುಗರಿಗೆ ಇಟ್ಟ ಮೇಲೆ ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ಗೆ ಅವ್ರು ಬಂದಿದ್ದಾರೆ ಅಂತ ಅರ್ಥ. ಆ ಸಿಲೆಬಸ್ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಆ ಸಿಲೆಬಸ್ ಹಿಡಿದು ಇವ್ರು ದಡ್ಡ ಅಂತ ಆಗ್ತಾನೆ. ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿದ ಅರ್ಥ ಏನು? ಫಸ್ಟ್ ಇಯರಿಗೆ ಇದನ್ನು ಓದಿ, ಸೆಕೆಂಡ್ ಇಯರಿಗೆ ಇದನ್ನು ಓದಿ ಅಂದ್ರೆ ಆ ಸ್ಟ್ಯಾಂಡರ್ಡ್ಗೆ ಬಂದಿರ್ತಾನೆ ಅಂತ ಅರ್ಥ. ಆ ಹೇಳೋನಿಗೆ ಎಷ್ಟು ಬಿದ್ದಿದೆಯೋ ಕೇಳೋದಿಗೆ ಒಂದು ಅರ್ಹತೆ ಇದೆ. ಅದೇ ರೀತಿ ದೇವರು ನಮಗೆ ಕರ್ತವ್ಯ ಕೊಟ್ಟಿದ್ದಾನೆ, ಹೀಗೆ ಮಾಡಿ ಅಂತ ಹೇಳಿದ್ದಾನೆ, ಹೀಗೆ ಮಾಡಬೇಡಿ ಅಂತ ಹೇಳಿದ್ದಾನೆ. ಮಾಡಿ ಅಂತ ಹೇಳಿದ್ದಕ್ಕೆ ವಿಧಿ ಅಂತಾರೆ, ಮಾಡಬೇಡಿ ಅಂತ ಹೇಳಿದ್ ನಿಷೇಧ ಅಂತ ಕರೀತಾರೆ. ವಿಧಿ ನಿಷೇಧಗಳು ಯಾತಕ್ಕೋಸ್ಕರ ಅಂದ್ರೆ ನಮ್ಮ ಕರ್ತೃತ್ವ ಇರೋದಕ್ಕೋಸ್ಕರನೇ ಹೊರತು ಇಲ್ದವರು ಹೇಳ್ತಿರಲಿಲ್ಲ. ಕರ್ತೃತ್ವ ಇದ್ದೇ ಇದೆ. ಹಾಗಿದ್ರೆ ಕರ್ತೃತ್ವ ನಮಗಿದೆ ಅಂತ ತಿಳ್ಕೊಂಡ್ಬಿಡೋಣ, ಸ್ವತಂತ್ರ ಅಂತ ತಿಳ್ಕೊಂಡ್ರೆ ಅದಿಲ್ಲ. ನಮಗೆ ಸ್ವಾತಂತ್ರ್ಯ ಇಲ್ಲ, ಕರ್ತೃತ್ವ ಇದೆ. ಆದ್ರಿಂದಾಗಿ ನಾವು ದೇವ್ರು ಹೇಳಿದ ಮಾತನ್ನ ನಡೆಸಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ದೇವ್ರು ಬೇಡ ಅಂತ ಹೇಳಿದ್ದನ್ನು ಬಿಡಬೇಕು, ಬಿಟ್ಟಿದ್ದೇನೆ ಅಂತ ಮರದೆ ಒಪ್ಪಿಸ್ಬೇಕು ಮತ್ತೆ ನಾವು. ಆಗ ನಮ್ಮ ಕರ್ತವ್ಯ ಸರಿ ಹೋಗುತ್ತೆ ಹೊರತು ನೀನ್ ತಿಳ್ಕೊಂಡ ಹಾಗೆ. ನಾವು ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ಕೇಳಿದ್ರೆ ಬ್ಯಾಸಿವೆ ಕೂಡ ಅರ್ಥ ಹೇಳಿಲ್ಲ ದಾಸರ. ಅದಕ್ಕೆ ಅಪಾರ್ಥ ಮಾಡ್ಕೊಂಡ್ರೆ ದಾಸರ ತಪ್ಪಲ್ಲ ನಮ್ಮ ತಪ್ಪು ಅಂತ ಅರ್ಥ. ದೇವ್ರು ಇಟ್ಟಾಂಗ ನಾವು ಇರಬೇಕು ಅಂದ್ರೆ ಮಾಡೋದನ್ನು ಮಾಡಬೇಕು, ಆಮೇಲೆ ಇಟ್ಟಾಂಗೆ ಇರಬೇಕು. ಸುಮ್ ಸುಮ್ಮನೆ ಇಟ್ಟಾಂಗೆ ಇರಬೇಕು ಅಂತ ಕೇಳಿದ್ರೆ ಸರಿಯಲ್ಲ. ಮಾಡೋದನ್ನು ಮಾಡಿದ ಮೇಲೆ ಪರೀಕ್ಷೆ ಬರದೇ ಬಿಡಬೇಕು, ರಿಸಲ್ಟ್ ನೋಡ್ತಾ ಕೊಡು. ಸುಮ್ಮನೆ ನೋಡ್ತಾ ಕೊಟ್ಟ ಫೇಲ್ ಅಂತ ಬಂದೇ ಬರುತ್ತೆ, ಅದು ದೊಡ್ಡ ವಿಚಾರ ಅಲ್ಲ. ಬರೀಬೇಕು, ಮಾಡಬೇಕು, ಮಾಡಿಲ್ಲವೇನಬೇಕು. ಶಾಸ್ತ್ರ ಅದನ್ನು ಹೇಳುತ್ತೆ. ಸುಮ್ಮನೆ ಕೂತು ಮಾಡಿಲ್ಲವೇನಬೇಕು ಅಂತ ಹೇಳಲಿಲ್ಲ. ಮಾಡಬೇಕು, ಮಾಡಿಲ್ಲವೇನಬೇಕು. ನುಡಿಯಬೇಕು, ನುಡಿದಿಲ್ಲವೆನಬೇಕು. ಮಾಡಿ ಅಹಂಕರ್ತ ಅನ್ನಬಾರದು, ನಾಹಂಕರ್ತ ಅನ್ನಬೇಕು. ನಾಹಂಕರ್ತ ಹರಿಕರ್ತ. ಧರ್ಮರಾಜ ನೀನು ತಪ್ಪು ಹೇಳ್ತಾ ಇದ್ದೀಯ. ಆದ್ರಿಂದ ಶಾಸ್ತ್ರ ಹೇಳ್ತಾ ಇದೆ, ನಾವೆಲ್ಲರೂ ಕರ್ತೃಗಳು, ಪ್ರತಿಯೊಬ್ಬ ಜೀವನು ಕರ್ತೃ, ಪರಮಾತ್ಮ ಸ್ವತಂತ್ರ ಕರ್ತೃ. ಅವನು ಹೇಳಿದ ಹಾಗೆ ಮಾಡಬೇಕಾದ ನಮ್ಮ ಜವಾಬ್ದಾರಿ. ದೇವರು ಏನ್ ಹೇಳಿದ್ದಾರೆ ಅದನ್ನು ಮಾಡೋದು ಬಿಟ್ಟುಬಿಟ್ಟು ರಾಜನಾದ ನೀನು ಈ ಕಾಡಿನಲ್ಲಿ ಒಂದು ಕಡಿತಿ, ಕಾಲ ಕಡಿತಿ ಅಂದ್ರೆ ಇದು ಒಪ್ಪ ಮಾತಲ್ಲ, ಇದು ಒಂದು ಭಾರಿ ತಪ್ಪು ಅಂತ ಹೇಳಿ ಆಗ ಧರ್ಮರಾಜನಿಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಪಾಪ, ಈ ಮಾತಿಗೆ ಉತ್ತರ ಕೊಡೋದು ಕಷ್ಟ ಆಗಿದ್ದಕ್ಕೆ ಯಾವಾಗಲೂ ಅಷ್ಟೇನೆ, ಯಾವಾಗ ಉತ್ತರ ಬರೋದಿಲ್ಲೋ ಅಷ್ಟು ಬರುತ್ತಂತ. ಶೇಷಂ ಕೋಪೇನ ಪೂರಯೇತ ಸಂಸ್ಕೃತದ ಮಾತು. ಎಲ್ಲಿ ಉತ್ತರ ಗೊತ್ತಾಗೋದಿಲ್ಲ, ಒಂದು ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ ಅಂತಾರೆ. ನೀವು ಹುಡುಗರ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ಮೇಷ್ಟ್ರು ಪಾಪ ನೋಡ್ಕೊಂಡ್ ಬಂದ್ರೆ ಅಷ್ಟು ಒಳ್ಳೆ ಪ್ರಶ್ನೆ ಕೇಳ್ಬಿಡ್ತಾರೆ, ಸಿಟ್ಟು ಬಂದ್ಬಿಡೋದು ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂದ್ಬಿಡ್ತಾರೆ. ಮೂಲ ಅವನ ಹಾಗನ್ನೋದಿಲ್ಲ, ಧೈರ್ಯ ಇವ್ ನೀವು ಪಾಪ ಸಿಟ್ಟು ಮಾಡ್ಕೊಳ್ಳೋದು ಹಾಗೇನೆ. ಉತ್ತರ ಗೊತ್ತಿದ್ರೆ ಮಾತ್ರ ಸಿಟ್ಟಾದ ಚಾನ್ಸೇ ಇಲ್ಲ. ಯಾಕೆ? ಇರೋಸ್ ದಿ ಆನ್ಸರ್. ಇದು ವಿಶೇಷಂ ಕೋಪೇನ ಪೂರಯೇತ್ ಒಳ್ಳೆ ಮಾತು ಸಂಸ್ಕೃತದೊಳಗೆ ಧರ್ಮರಾಜನಿಗೆ ಸ್ಥಿತಿ ಬಂತು. ಪಾಪ ಉತ್ತರ ಕೊಡಕ್ ಆಗ್ತಾ ಇಲ್ಲ, ಭಾರಿ ಸಿಟ್ಟು ಬಂದ್ಬಿಡ್ತಂತೆ. ಏನ್ ಮಾಡ್ತಾನಾಗ? ಏನು ದ್ರೌಪದಿ ಹೀಗೆಲ್ಲ ಮಾತಾಡ್ತೀಯಲ್ಲ, ದೇವ್ರ ಅಸ್ವತಂತ್ರನ ಆಗಿದ್ರೆ ಸ್ವಾತಂತ್ರ್ಯಂ ಸಾಧಯಸೀತಿ ಚೋಕ್ತ್ವ, ದೇವ್ರ ಅಸ್ವತಂತ್ರ ಅಂತ ಹೇಳ್ತೀಯ, ನಾವೇ ಎಲ್ಲ ಮಾಡಿಬಿಡ್ಬೇಕು ಹಾಗಿದ್ರೆ, ಏನು ಹೀಗೆಲ್ಲ ಮಾತಾಡ್ತೀಯಲ್ಲ ಅಂತೇಳಿ ಜೋರ ಧ್ವನಿ ಹೆಚ್ಚಿ ಹೆಚ್ಚಿದ್ರೆ ಹೆಚ್ಚು ಬಿಟ್ಟು ಇನ್ನು ಹಾಗೆಲ್ಲ ಮಾತಾಡಬಾರದು, ದೇವ್ರಿಗೆ ಅಸ್ವಾತಂತ್ರ್ಯ ಹೇಳಬಾರದು ಹಾಗೆಲ್ಲ ಕೂಡ ಅಂತ ಹೇಳಿ ಮಾಡಿದ ಕಷ್ಟ ದ್ರೌಪದಿ ನೋಡಿದ್ರಂತೆ. ನೃಪಂ ಕ್ಷಮಾಪಯಾಮಾಸ ಯತಃ ಸ್ತ್ರೀ. ಸುಮ್ಮನೆ ತಾನು ಗಟ್ಟಿ ಮಾತಾಡ್ಲಿಲ್ವಂತೆ. ನಿಜವಾಗ್ಲು ಜೋರ ದ್ರೌಪದಿ ಮಾತಾಡಬಹುದಾಗಿತ್ತು, ಜ್ವರ ಮಾತಾಡ್ಲಿಲ್ವಂತೆ. ಯಾತಕ್ಕೆ ಅಂದ್ರೆ ನಾನೊಬ್ಬ ಸ್ತ್ರೀ, ಸ್ತ್ರೀಯರು ವಾಚಾಲತಾ ನಾತಿತರಾಂ ಶೋಭತೆ ಸ್ತ್ರೀರಾಮ್. ಅತಿ ಹೆಚ್ಚು ಮಾತುಗಾರಿಕೆ ಹೆಂಗಸರು ಬೆಳೆಸಿಕೊಳ್ಳಬಾರದು ಅಂತೇಳಿ. ಹೆಂಗಸರು ಯಾವಾಗಲೂ ಸೌಮ್ಯವಾಗಿರಬೇಕು, ಪುರುಷನ ಹೊರಟದ ಹೆಂಗಸರಲ್ಲಿ ಬರಬಾರದು ಅಂತ ತೋರಿಸಲಿಕ್ಕೆ ದ್ರೌಪದಿ ದೇವಿ ತಮ್ಮ ಸುಮ್ಮನೆ ಆಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ವಂತ. ಇದು ಸ್ತ್ರೀ ಧರ್ಮದಲ್ಲಿ ಒಂದು ಮುಖ ಇದೆ. ಸ್ತ್ರೀ ಧರ್ಮದ ಮುಖ ಬಹಳ ವಿಚಿತ್ರ. ತಪ್ಪನ ತಪ್ಪು ಅಂತ ಹೇಳದೇ ಇರಬಾರದು, ಒರಟತನ ತೋರಿಸಬಾರದು, ಎರಡನ್ನ ಮೇಂಟೈನ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಇಲ್ಲ ಬಚಿ ಕ್ಷಮೆ ಅಂತ ಸುಮ್ಮನೆ ಕೂತರು ಮಕ್ಕಳು ಹಾಳಾಗಿ ಹೋಗಿಬಿಡ್ತಾರೆ. ಪಟ ಪಟ ಹೊಡಿತಿದ್ರು ಹಾಳಾಗಿ ಹೋಗಿಬಿಡುತ್ತಾರೆ. ಈ ಕಡೆ ಹೊಡೆಯಾಗಿಲ್ಲ, ಸುಮ್ಮನೆ ಇರಾಗಿಲ್ಲ, ಅದು ಒಳ್ಳೆ ಮಾತಲ್ಲಿ ಹೇಳಿ ಅದು ಸರಿ ಮಾಡೋ ಕೆಲಸ ಇದೆಯಲ್ಲ, ಬಹಳ ಜವಾಬ್ದಾರಿಯ ಕೆಲಸ ಅದು. ದ್ರೌಪದಿ ದೇವಿ ರೂಪಂ ಕ್ಷಮಾಪಯಾಮಾಸ, ತಪ್ಪು ಅವಂದೇ, ಬಯಸ್ಕೊಂಡಿದ್ದು ತಾನು, ಆದ್ರೂ ತಿರಿ ಬೈಲಿಲ್ಲಂತೆ, ಹಾಗೆ ಕ್ಷಮಿಸಿ ಬಿಟ್ಲಂತೆ. ಆ ಮೂಲಕವಾಗಿ ಜಗತ್ತಿಗೆ ಸ್ತ್ರೀಯರ ನಡವಳಿಕೆಯ ಬಗ್ಗೆ ಹೊಸ ಒಂದು ಮುಖವನ್ನು ದ್ರೌಪದಿ ತೋರಿಸಿಕೊಟ್ಲು. ಅಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಪಾತಿವ್ರತ್ಯದ ಶಬ್ದದ ಹೊಸ ಅರ್ಥವನ್ನೇ ಕಾಣ್ತೇವೆ ನಾನು. ಅನೇಕರು ಪಾತಿವ್ರತ್ಯ ಅಂತ ಹೇಳಿದ್ರೆ ಗಂಡ ಹೇಳಿದ ಮಾಡು, ಕಣ್ಣು ಮುಚ್ಕೊಂಡು ಮಾಡುದು, ಎಷ್ಟೇ ತಗೊಂಬಾ ಎಷ್ಟೇ ತಗೊಂಡ್ಬಾರ್ದು, ಹೆಂಡ ಹಾಕು ಬಡಿಸ್ಬೇಕು, ತಿನ್ನಿಸ್ಬೇಕು ತಿನ್ನಿಸ್ಬೇಕು. ಇದನ್ನು ಪಾತಿವ್ರತ್ಯ ಅಂತ ಹೇಳ್ಕೊಂಡ್ರೆ ಹುಚ್ಚುತನ ಅಂತ ಕರೀತಾರೆ. ಇದು ಪಾತಿವ್ರತ್ಯ ಅಲ್ಲ. ಇದು ಯಾವುದನ್ನಾದ್ರೂ ಗಂಡ ವಿರುದ್ಧವಾದ ಕೆಲಸ ಮಾಡ್ತಾ ಇದ್ರೆ ಅದು ಪ್ರತಿಭಟನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಿಜವಾದ ಪಾತಿವ್ರತ್ಯ ಅಂದ್ರೆ ಮೆಕ್ಯಾನಿಕ್ ಸರಿಯಾದ ಕೆಲಸ ಹೇಳಿದ್ರೆ ಮಾಡಿ, ಸರಿಯಾದ ಕೆಲಸ ಹೇಳಿದ್ರೆ ಜನ ಹಾಗಲ್ಲ, ಸರಿಯಾದ ಕೆಲಸ ಹೇಳಿದ್ರೆ ಪ್ರತಿಭಟನೆ ಮಾಡಿಬಿಡ್ತಾರೆ. ಒಳ್ಳೆ ಕೆಲಸ ಕೆಟ್ಟ ಕೆಲಸ ಹೇಳಿದಾಗ ಅದನ್ನ ಕಣ್ಣು ಮುಚ್ಕೊಂಡು ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು, ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು. ಗಂಡ ಒಳ್ಳೆ ಕೆಲಸ ಮಾಡ್ತಿದ್ನೋ ಯೋಚನೆಯೇ ಇಲ್ಲ, ಕೆಟ್ಟ ಕೆಲಸ ಮಾಡ್ತಿದ್ರೆ ಮಾತ್ರ ಒಪ್ಪೋದಿಲ್ಲ ಅಂತ ಹೇಳ್ಬೇಕು. ಇದು ನಿಮ್ಮ ಮನೆ, ದೇವ್ರ ನೈವೇದ್ಯ ನಾನು ಬಳಸೋದಿಲ್ಲ ಅಂತ ಹೇಳ್ಬಿಡ್ಬೇಕು. ದೇವ್ರ ಪೂಜೆ ಮಾಡಿಲ್ಲ ನೀವೀಗ, ಬಳಸೋ ತಯಾರಿಲ್ಲ ನಾನು, ಜೋರಾಗಿ ಹೇಳ್ಬೇಕು. ಎಷ್ಟು ಸುಮ್ಮನೆ ಇರ್ತಾನೆ, ನಾಲ್ಕು ಗೋಳ ಹತ್ರ ಸುಮ್ಮನೆ ಬಡತ ಮಾಡಲೇಬೇಕಾಗುತ್ತಾನೆ. ಪ್ರತಿಯೊಬ್ಬ ಗಂಡಸೇನಾದ ಹೆಂಗಸು ಇವತ್ತಿನ ದಿವಸ ಮನೆಯಲ್ಲಿ ದೇವ್ರ ಪೂಜೆ ಆಗಬೇಕು ಅಂತ ಇಷ್ಟಪಟ್ರೆ, ನೈವೇದ್ಯ ಆಗೋದು ಇಷ್ಟಪಟ್ರೆ, ಗಂಡಸಿ ಮಾಡೋದಿಲ್ಲ ಅಂತ ಹೇಳಬೇಕಾಗೋದಿಲ್ಲ. ಅದು ಬಿಡಿಸೋದೇ ಇವರು ಪುಣ್ಯ, ಹೆಚ್ಚು ತುಂಬ ಅವರೇ ಬಿಡಿಸ್ಬಿಡ್ತಾರೆ. ಏನು ಆಚಾರ ನಿಮ್ದು, ನೀವೇನಾದ್ರು ಮಾಡ್ಕೊಡ್ರಿ, ನೀವುಂಟು ನಿಮ್ ದೇವರು ಉಂಟು, ನಾವುಂಟು ನಮ್ಮ ಕ್ಲಬ್ ಉಂಟು ಅಂತ ಕೊಟ್ರೆ ಪದ್ಧತಿ ಆಗಿಬಿಡುತ್ತೆ. ನಾನು ಆ ಪದ್ಧತಿ ಬರಬಾರ್ದು. ಇವತ್ತು ಹಠ ಹಿಡಿಬೇಕು. ಮನೆಗೆ ನಾನು ಸಸಿಯಾಗಿ ಬಂದಿರೋದು ಮನೆತನ ಉಳಿಸ್ಲಕ್ಕೋಸ್ಕರ, ಹೊರತು ಸರಿಯಾಗಿದ್ರೆ ಸರಿ. ನೀವು ಆಫೀಸರ್ ತಪ್ಪು ಮಾಡಿದಾಗ ಕ್ಲರ್ಕು ಹೇಳ್ಬೇಕು, ಸರ್ ಹೀಗೆಲ್ಲ ಮಾಡಿದ್ರೆ ನೀವು ಹೋಗ್ತೀರ ಬನ್ನಿ, ನಾನು ಹೋಗ್ತೀರಿ ಅಂತ ಹೇಳ್ತಾರೆ. ಆಗ್ತೈತೆ, ಔಟ್ಸೈಡ್ಗೆ ಮಾಡ್ತಾ ಇದ್ದೀರಿ, ಹಾಗೆಲ್ಲ ಗ್ರಾಂಟ್ ಕೊಡಕ್ ಬರೋದಿಲ್ಲ. ನೀವೀಗ ಅವನಿಗೆ ಕೊಟ್ಬಿಟ್ರು ಅಂತ ಕೇಳಿದ್ರೆ ನಿಮ್ಮನ್ನ ನಿಮ್ಮ ಕೆಲಸ ಕಳ್ಕೊತೀರಿ ಅಷ್ಟೇ. ಅವ್ನು ಗೈಡ್ ಮಾಡ್ಬೇಕು ಅವನು, ಅವನ ಕರ್ತವ್ಯ ಸೂಪರ್ಡೆಂಟ್ ಅಂತ ಹೇಳಿ ಸುಮ್ಮನೆ ಕೊಡಾಗಿಲ್ಲ, ಗೈಡ್ ಮಾಡ್ತಾ ಇರಬೇಕು ಅವನು. ಹೆಂಡತಿ ಕೆಲಸ ಆಟೈತೆ, ತಪ್ಪನ್ನ ತಪ್ಪು ಅಂತ ಹೇಳಬೇಕು, ಸರಿಯನ್ನ ಸರಿ ಅಂತ ಹೇಳಬೇಕು. ಹೇಳದೆ ಹೋದ್ರೆ ಮಹಾ ಅಪರಾಧವಾಗತ್ತೆ. ಅದು ನಿಜವಾದ ಪಾತಿವ್ರತ್ಯ. ಆ ರೀತಿ ಯಾರು ಪ್ರತಿಭಟನೆ ಮಾಡ್ತಾರಲ್ಲ ಅವ್ರಿಗೆ ಪುಣ್ಯ ಜಾಸ್ತಿ ಬರುತ್ತೆ. ಬಂಡೋದರಿ ಎಷ್ಟು ಪ್ರತಿಭಟನೆ ಮಾಡ್ತಾ ಗೊತ್ತಾ, ರಾವಣನನ್ನ ಕೊನೆಯವರೆಗೂ ಹೇಳ್ತಾರೆ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಸಭೆಯಲ್ಲಿ ಹೇಳ್ತಾಳೆ. ಪರಮಪಾದ ಮಹಾಪತಿವ್ರತೆಯಲ್ಲಿ ಸೇರ್ತಾಳೆ ಮಂಡೋದರಿ. ಅಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ವರೇನ್ ನಿತ್ಯಂ ಮಹಾಪಾತಕ ನಾಶನ. ಗಂಡ ಎದುರು ಮಾತಾಡಿಲ್ದು ಅಂತೇಳಿ ಆಕೆ ವರ್ಚಸ್ ಕಡಿಮೆ ಆಗ್ಲಿಲ್ಲ, ಹೆಚ್ಚಾಗಿಬಿಟ್ಟಿದೆ. ದ್ರೌಪದಿ ಅದನ್ನೇ ತೋರಿಸ್ತಾ ಇದ್ದಾರೆ. ಆತ ಮಾಡಿದ ತಪ್ಪನ್ನ ಜೋರಾಗಿ ನಿಷ್ಠುರವಾಗಿ ಹೇಳಿಬಿಟ್ಟಾಗ ಧರ್ಮರಾಜರು ಉತ್ತರ ಕೊಡೋ ಕಷ್ಟ ಆಯಿತು. ತಲೆ ತಗ್ಸೋ ಪ್ರಸಂಗ ಬಂತಂತೆ, ಬೈದು ತೀರಿಸಿಕೊಂಡ್ಬಿಟ್ಟು. ಈಗ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಹೇಳಷ್ಟು ಹೇಳಿಬಿಟ್ಟು ಗಂಡ ಕೇಳದೆ ಬೈದು ಬಿಟ್ರೆ ಸುಮ್ಮನೆ ಕೂತ್ರ ಆಯ್ತಲ್ಲ ಅಂತ ಕೇಳಿದ್ರೆ, ಇಲ್ಲ ಆಗಲೂ ಸುಮ್ಮನೆ ಕೂಡಬಾರದು. ದ್ರೌಪದಿ ಕೂತಲ್ಲ ಅಂದ್ರೆ ಯಾತಕ್ಕೆ ಕೂತಲು ಅಂದ್ರೆ ಭೀಮಸೇನೆ ಬರಲಕ್ಕೆ ರೆಡಿ ಆಗಿದ್ದಾನೆ ಈಗಾಗಲೇ. ಆ ರೀತಿ ಹೇಳಕ್ಕೊಬ್ರು ರೆಡಿ ಆಗಿದ್ರೆ ಕೊಡಬಹುದು, ಇವಾಗ ತಾವೇ ಹ್ಯಾಂಡಲ್ ಮಾಡ್ಬೇಕಾದ್ರೆ. ಆ ಕೇಸನ್ನು ತಾವೇ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಭೀಮಸೇನೆ ಹೇಗೋ ಕಳಿಸಿರೋದ್ರಿಂದ ನನ್ನ ಕೆಲಸ ಅಲ್ಲಿಗೆ ಮುಗೀತು ಅಂತೇಳಿ ದ್ರೌಪದಿ ದೇವಿ ಸುಮ್ಮನಾದ್ರಂತೆ. ಆಗ ಭೀಮನ ಪ್ರವೇಶವಾಯಿತು, ಅಲ್ಲಿಗೆ ಭೀಮಸೇನನ ಪ್ರವೇಶ. ಇಲ್ಲಿ ಮಹಾಭಾರತಕ್ಕೆ ಹೊಸ ತಿರುವು ಕೊಟ್ಟಂತ ಭಾಗ ಇದು. ಈ ಭಾಗ ಬಿಟ್ಟು ಮಹಾಭಾರತ ಯಾರು ಹೇಳಿಬಿಟ್ರೆ ಮೇನ್ ಪ್ರಾಬ್ಲಮ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಏನಂತ ನಾವು ನೋಡೋಣಂತೆ, ಮುಂದೆ ಮಹಾಭಾರತ ಹೋಗ್ತಾನೆ ಇರಲಿಲ್ಲ. ಭೀಮ ದ್ರೌಪದಿಯರಿಂದ ಇಡೀ ಸೀನೆ ಚೇಂಜ್ ಆಗಿಬಿಡುತ್ತೆ. ಮಹಾಭಾರತಕ್ಕೆ ಹೊಸ ತಿರುವು ಬಂತು. ಇದನ್ನ ಭೀಮ ಗೀತಾ ಅಂತಾನೆ ಕರೀತಾರೆ. ಮೂಲ ಮಹಾಭಾರತ ಬರುತ್ತೆ, ಬರದವರೇ ಇಲ್ಲ, ಯಾರು ಬರದೇ ಇಲ್ಲ. ಇದನ್ನು ಕನ್ನಡಕ್ಕೆ ಯಾರು ತರಲೇ ಇಲ್ಲ, ಅದರಿಂದಾಗಿನೆ ಜಗತ್ತಿಗೆ ಗೊತ್ತೇ ಇಲ್ಲ. ನಿಜವಾದ ಮಹಾಭಾರತದಲ್ಲಿ ಬಂದಿರೋದನ್ನ ಹೊರಗೆ ಹಾಕಿದ ಏಕಮಾತ್ರ ಆಚಾರ್ಯರು ಶ್ರೀಮದ್ ಆಚಾರ್ಯರು ಒಬ್ಬರೇ ಹೊರತು ಇನ್ಯಾರು ಆ ಬಗ್ಗೆ ಬೆಳಕು ಚೆಲ್ಲಲಿಲ್ಲ. ಅದೇನ್ ಹೇಳ್ತಾರೆ ಭೀಮಸೇನ, ಧರ್ಮರಾಜನ ಬೇರೆ ಪ್ರಶ್ನೆಗಳು ಹೇಗೆ ಉತ್ತರ ಸಿಗುತ್ತೆ ಅನ್ನೋದ್ರ ಮೂಲಕವಾಗಿ ನಮಗೆ ವಿಶೇಷವಾದಂತಹ ಬೆಳಕು ಬೀಳುತ್ತೆ. ನಾಳೆ ನಾಡಿದ್ದ ಎರಡು ದಿವಸ ಪ್ರವಚನ ಇದೆ. ನಾಳೆ ನಾಡಿದ್ರಲ್ಲಿ ಈ ಉಪದೇಶ ಮುಗಿದು ಮುಂದೇನೇ ನಡೆಯುತ್ತೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಲೀಯತಾಂ ಕಮಲಾಲಯ.